Udah mata no tuh entah urus totra. Yar ke? Acarma sih okalat. Acarma, orang ini pergi acarma kote dera acarma sih okamar dera. Orang ini pergi acarma kote lalu. Adrinda, orang mere beri totra aste. Acarma sih okan tak kerja gila. Adilnya, orang potse dale. Waduh, kita orang sisi orang berada sih okas. Budi sih okal. Totra lalu khati tawai bandil lalu. Budi totra lalu bandil dera. ಅಥವಾ ಉಪನಯನ ಪ್ರಕರಣಂ ಜೀವಹೋಮ ಪ್ರಕರಣ ಆಯಿತು. ಜೀವನ ದೇಹ ಹೇಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳೋದೇ ಜೀವಹೋಮ ಪ್ರಕರಣ. ದೇವತೆಗಳು ಜೀವನ ದೇಹ ಸೃಷ್ಟಿ ಮಾಡ್ತಾರೆ, ಅದು ಹೇಗೆ ಇಷ್ಟು ಅಗ್ನಿಗಳಲ್ಲಿ ಮಾಡಿದಾಗ ಹೋಮ ಆಗುತ್ತೆ. ಪಂಚಾಗ್ನಿಗಳಿಂದ ಜೀವ ಏನು ಪಡಿತಾನೆ, ದೇಹವನ್ನು ಪಡಿತಾನೆ. ಮುಂದೆ ಓಂಕಾರಸ್ಯ ಭಗವಾನ್ ಋಷಿ ಗಾಯತ್ರಿ ಛಂದಃ ಅನಂತ ಗುಣಪೂರ್ಣೋ ನಾರಾಯಣೋ ದೇವತಾ ಭೂರಾದೀನಾಂ ತಿಸೃಣಾಮಪಿ ವ್ಯಾಹೃತೀನಾಂ ಅವಿಶೇಷೇಣ ಬ್ರಹ್ಮ ಋಷಿ ಗಾಯತ್ರಿ ಛಂದಃ ಉದ್ಯದಾದಿತ್ಯವರ್ಣೋ ಜ್ಞಾನ ಅಭಯ ಮುದ್ರಾಯುತ ಹಸ್ತದ್ವಯೋ ಭಗವಾನ್ ಶ್ರೀಹರಿಹಿ ದೇವತಾ. ಓಂಕಾರದ ಬಗ್ಗೆ ಹೇಳ್ತಾರೆ ಮೊದಲು. ಓಂಕಾರಸ್ಯ ಭಗವಾನ್ ಋಷಿ, ಪರಮಾತ್ಮನೇ ಋಷಿ ಓಂಕಾರಕ್ಕೆ. ಭಗವಾನ್ ಋಷಿ ಅಂತರ್ಯಾಮಿ ಋಷಿ ಅಂತ ಅರ್ಥ. ಛಂದಃ ಗಾಯತ್ರಿ ಛಂದಸ್ ಅದಕ್ಕೆ. ಅನಂತ ಗುಣಪೂರ್ಣ ನಾರಾಯಣೋ ದೇವತಾ. ಈ ಓಂಕಾರಕ್ಕೆ ದೇವತೆ ಯಾರು ಅಂದರೆ ನಾರಾಯಣನೇ ದೇವತೆ. ಭೂರಾದೀನಾಂ ತಿಸೃಣಾಮಪಿ, ಭೂಹು ಭುವಃ ಸ್ವಃ, ಮೂರು ವ್ಯಾಹೃತಿಗಳು. ವ್ಯಾಹೃತೇ ನಾಮ ಅವಿಶೇಷೇಣ ಬ್ರಹ್ಮ ಋಷಿ, ಬ್ರಹ್ಮದೇವರೇ ಋಷಿಗಳು. ಓಂಕಾರಕ್ಕೆ ನಾರಾಯಣನೇ ಋಷಿ, ನಾರಾಯಣನೇ ದೇವತೆ. ಈ ವ್ಯಾಹೃತಿಗಳಿಗೆ ಬ್ರಹ್ಮದೇವ ಋಷಿಗಳು, ನಾರಾಯಣನೇ ದೇವತೆ. ಉದ್ಯದಾದಿತ್ಯ ವರ್ಣ ಜ್ಞಾನಾಭಯ ಮುದ್ರಾಯುತ ಹಸ್ತದ್ವಯ ಭಗವಾನ್ ಶ್ರೀಹರಿಹಿ ದೇವತ. ನಾರಾಯಣ ರಕ್ಷಣ ಉದ್ಯದ್ವಾಸ್ವತ್ಸಮಾಭಾಸ ಚಿದಾನಂದೈಕ ದೇಹವಾನ್. ಆ ರೀತಿರ್ತಂಥ ಭಗವದ್ರೂಪವನ್ನು ಚಿಂತನೆ ಮಾಡಬೇಕು. ಯಾತಕ್ಕೆ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅಂತ ಶುರು ಮಾಡಿದರು ಮಧ್ವ ವಿಜಯನ. ಮತ್ತು ನಾರಾಯಣಂ ಗುಣಸರ್ವ ಅಂತ ಆಚಾರ ನಾರಾಯಣ ಶಬ್ದ ಯಾತಕ್ಕೆ ಹೇಳಿದರು ಅಂದರೆ, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಇದೆ. ಓಂಕಾರದ ಅರ್ಥ ನಾರಾಯಣ, ಅರ್ಥ ಬರಹಾಗೆ ನಾರಾಯಣಂ ಗುಣಸರ್ವ ರುದೀರ್ಣಂ ಮತ್ತು ರೆಫರೆನ್ಸ್ ಕೊಟ್ಟು ಓಂಕಾರದ ಅರ್ಥನೇ ನಾರಾಯಣ. ಅದಕ್ಕೆ ನಾರಾಯಣೋ ದೇವತಾ. ಅದಕ್ಕೆ ಮಧ್ವ ವಿಜಯ ಯಾತಕ್ಕೆ ಶುರು ಮಾಡಿದ್ರು ಮಧ್ವಾಚಾರ್ಯ ಅವರು ಯತಿಗಳು, ಓಂಕಾರಕ್ಕೆ ಮುಖ್ಯ ಅಧಿಕಾರಿಗಳು. ಇದು ಮಾಡೋಕ್ಕೆ ಜಪ ಮಾಡಲಿಕ್ಕೆ ಜಪಾಧಿಕಾರಿ ನಿರಸ್ಯ ಮೊದಲ ಸೂಚಿತ ಬಂದಿದೆಯಲ್ಲ, ಗುಣಾನ್ನೋನೋಪೋನ್ನತಿ ಪೂರ್ಣಬೋಧ ಇತ್ಯಮುಷ್ಯ ನಾಮ ನಿಜವೃಂದ ವಂದಿತ. ಅಚ್ಚಾ ಮುಖ್ಯಾಧಿಕಾರಿಗಳು ಪ್ರಣವಕ್ಕೆ ಯಾರು ಉಚ್ಚಾರಣೆ ಮಾಡಲಿಕ್ಕೆ ಆಚಾರ್ಯರು. ಉಳಿದು ಓಂಕಾರ ಬರೀ ಓಮಂದ ಸಹ ಅನಂತ ಮಾತ್ರ ಇದೆ ಅಂತ ತಿಳ್ಕೊಂಡು ಉಚ್ಚಾರಣೆ ಮಾಡೋ ಶಕ್ತಿ ಅವರಿಗಿರೋದು. ಅದಕ್ಕೇನೆ ಅವ್ರ ವಿಷಯ ಹೇಳಿದ್ರೆ ಸುಮಧ್ಯ ನಾರಾಯಣಾಯ ಅಂತೇಳಿ ಅವರಿಂದ ಪ್ರತಿಪಾದ್ಯನಾದ ಪೂಜಿತನಾದ ದೇವರನ್ನು ಹೇಳೋದಕ್ಕೋಸ್ಕರ ನಾರಾಯಣ ಅಂತ ಅವರು ಶುರು ಮಾಡಿದರು. ಉದ್ಯದಾದಿತ್ಯ ವರ್ಣ ಅಲ್ಲೂ ಹಾಗೆ ನವದ್ಯುನಾಥ ಪ್ರತಿಮ ಪ್ರಭಾಯ. ಉದ್ಯದಾದಿತ್ಯ ವರ್ಣ ನವದ್ಯುನಾಥ ಅಂದರೆ ಹುಟ್ಟತಕ್ಕಂಥ ಸೂರ್ಯ. ಅದೆಲ್ಲ ಮಧು ಇದೆಲ್ಲ ಓಂಕಾರದ ಅರ್ಥ ಬರಹಾಗೆ ಮಾಡಿದ್ದಾರೆ. ಜ್ಞಾನ ಅಭಯ ಮುದ್ರಾಯುತ ಹಸ್ತದ್ವಯ, ಎರಡು ಕೈ ಚಿಂತನೆ ಮಾಡಬೇಕು ಇದಕ್ಕೆ. ಜ್ಞಾನ ಅಭಯ ಮುದ್ರಾಯುತ, ಒಂದರಲ್ಲಿ ಜ್ಞಾನ ಮುದ್ರ ಅಭಯ ಮುದ್ರ. ಭಗವಾನ್ ಶ್ರೀಹರಿಹಿ ದೇವತಾ, ಯಾವುದಕ್ಕೆ? ವ್ಯಾಹೃತಿಗಳಿಗೆ. ಅದು ನಾರಾಯಣ, ಇದು ವ್ಯಾಹೃತಿಗಳಿಗೆ. ವಿಶೇಷೇಣ ನಾಲ್ಕೈ ನಾರಾಯಣ ದೇವರಿಗೆ, ವ್ಯಾಹೃತಿಗಳಿಗೆ ದೇವತೆಗೆ ಎರಡು ಎರಡು. ಅದು ಬೇರೆ ಇದು ಬೇರೆ. ಯಾಕೆ ಮಾಡಿದ್ರು ಅಲ್ಲಿ ರೂಪ ಲಕ್ಷಣ 24 ರೂಪ ಆಗಬೇಕಾದ್ರೆ ಅದು ಎಲ್ಲ ಒಂದೇ ರೀತಿ ಇರೋದು. ಆಯುಧದಲ್ಲಿ ಮಾತ್ರ ವ್ಯತ್ಯಾಸ, ಆಯುಧದಿಂದಾಗಿ ರೂಪ ವ್ಯತ್ಯಾಸ ಆಗತ್ತಷ್ಟೆ. ಅದಕ್ಕೋಸ್ಕರ ಹಾಗೆ ಮಾಡಿದ. ವಿಶೇಷೇಣತು ಭೂರಿತ್ಯಸ್ಯ ವಿಶ್ವಾಮಿತ್ರ ಋಷಿ ಮತ್ತೆ ಬಂತು. ಭೂ ಅಂತ ಒಂದೇ ವ್ಯಾಹೃತಿ ತೊಗೊಂಡ್ರೆ, ಮೂರು ವ್ಯಾಹೃತಿ ತೊಗೊಂಡ್ರೆ ಬ್ರಹ್ಮದೇವರೇ ಋಷಿಗಳು, ಭೂ ಮಾತ್ರ ತೊಗೊಂಡ್ರೆ ವಿಶ್ವಾಮಿತ್ರ ಋಷಿಗಳು. ಗಾಯತ್ರಿ ಛಂದಃ ಸ್ಫೂರ್ತಿ ರೂಪತ್ವ ಪೂರ್ಣ ರೂಪತ್ವಾಚ್ಯ ಭೂರ್ನಾಮ ಅಗ್ನ್ಯಂತರ್ಗತಃ ಶ್ರೀಹಿ ಅನಿರು ಶ್ರೀ ಅನಿರುದ್ಧೋ ವರಾಹಶ್ಚ ದೇವತಾ. ಭೂಹೋನ್ ಅಷ್ಟೇ ವ್ಯಾಹೃತಿಗೆ, ವಿಶ್ವಾಮಿತ್ರ ಮಗಳು ಋಷಿಗಳು. ಗಾಯತ್ರಿಯೇ ಛಂದಸ್ಸು. ಸ್ಫೂರ್ತಿ ರೂಪತ್ವಾ ಪೂರ್ಣ ರೂಪತ್ವಾಚ್ಯ ಧಿಯೋ ಯೋನ ಪ್ರಚೋದಯಾತ್, ಪರಮಾತ್ಮ ಪ್ರಚೋದಯ ಸ್ಫೂರ್ತಿಯನ್ನು ಕೊಡ್ತಾನೆ. ಅದಕ್ಕೆ ಭೂರ್ನಾಮ ಅಗ್ನ್ಯಂತರ್ಗತಃ ಶ್ರೀ ಅನಿರುದ್ಧ ವರಾಹಶ್ಚ ದೇವತಾ. ಈ ಭೂಗೆ ಶ್ರೀ ಅನಿರುದ್ಧ ವರಾಹ ದೇವರು ದೇವತೆಗಳು. ಅನಿರುದ್ಧ ರೂಪದ ನಾರಾಯಣ, ವರಾಹದ ರೂಪದ ನಾರಾಯಣ, ಭೂಹು ಅನ್ನೋದಕ್ಕೆ ದೇವತೆ. ಮೂರು ತಗೊಂಡು ಬೇರೆ, ಒಂದೊಂದಕ್ಕೆ ತಗೊಂಡ್ರೆ ಬೇರೆ. ಭುವಃ ಇತ್ಯಸ್ಯ ಜಮದಗ್ನಿ ಋಷಿ, ಭುವ ಅನ್ನೋದಕ್ಕೆ ಋಷಿಗಳು ಯಾರೋ ಜಮದಗ್ನಿ ಮುನಿಗಳು. ಉಷ್ಣಿಕ್ ಛಂದಃ, ಉಷ್ಣಿಕ್ ಅಂತ ಛಂದಸ್ಸು. ಭಾವನಾಥ್ ಜಗತಃ, ಭುವ ಅಂತಿದೆಯಲ್ಲ ಭಾವನ, ಋಗ್ಭಾಷೆಯಲ್ಲಿ ಆಚಾರ್ಯ ಬರೆದ ಅರ್ಥ ಅದು. ಭಾವನಾತ್ ಅಂದರೆ ಸೃಷ್ಟಿ ಮಾಡೋದರಿಂದ, ಉತ್ಪಾದನಾತ್ ಅಂತ ಅರ್ಥ. ಯಾವುದ್ರ ಉತ್ಪಾದನಾತ್ ಅಂದರೆ ಜಗತಃ ಉತ್ಪಾದನಾತ್. ಭೂರಿ ವೀರ್ಯ, ಭೂರಿ ಭೂರಿ ಇನ್ನೊಂದು ಅರ್ಥ. ಭೂರಿ ವೀರ್ಯವತ್ವಾತ್ ಭೂತಿ ವರತ್ವಾಚ್ಯ ಇನ್ನೂ ಎರಡರ್ಥ. ಒಂದು ಭಾವನಾತ್, ಇನ್ನೊಂದು ಭೂರಿ ವೀರ್ಯತ್ವಾತ್ ಮಹಾಸಾಮರ್ಥ್ಯ ಹೊಂದಿರೋದ್ರಿಂದ, ಇನ್ನೊಂದು ಭೂತಿವರತ್ವಾಚ್ಯ ಭೂವಹ ಭೂವಹ ಭೂ ಅಂದರೆ ಮಹಾಲಕ್ಷ್ಮಿ, ವಾ ಅಂದರೆ ಶ್ರೇಷ್ಠ, ಅದಕ್ಕೆ ಭೂತಿವರ ಮಹಾಲಕ್ಷ್ಮಿಗಿಂತ ಶ್ರೇಷ್ಠ ಭುವಃ ಶಬ್ದದ ಅರ್ಥ ಅದು. ಭೂಹು ಭುವಃ ಸ್ವಃ, ಓಂ ಭೂಹು ಭುವಃ ಸ್ವಃ. ಭೂಹು ಅಂದರೆ ಪೂರ್ಣ, ಭುವ ಅಂದರೆ ಲಕ್ಷ್ಮೀಪತಿ. ಅದಕ್ಕೆ ದೇವತೆ ಯಾರು ಅಂದರೆ ವಾಯುವಂತರ್ಗತ ಪ್ರದ್ಯುಮ್ನ ನೃಸಿಂಹಶ್ಚ ದೇವತ ಅನಿರುದ್ಧ. ಅದಕ್ಕೆ ಪ್ರದ್ಯುಮ್ನ, ಇದಕ್ಕೆ ಅಲ್ಲಿ ವರಾಹ ಇಲ್ಲಿ ನರಸಿಂಹ, ವರಾಹ ಮತ್ತು ನರಸಿಂಹ. ಸುವರಿತ್ಯಸ್ಯ ಭರದ್ವಾಜ ಋಷಿ ಅನುಷ್ಠುಪ್ ಛಂದ. ಆಚಾರ್ಯರು ಅಷ್ಟಮಠಗಳಲ್ಲಿ ವರಹದೇವರ ನ್ಯಾತಕ್ಕೆ ಕೊಟ್ಟರು, ಸೋದೆ ಮಠಕ್ಕೆ ನರಸಿಂಹದೇವರ ನ್ಯಾತಕ್ಕೆ ಕೊಟ್ಟರು, ಕಾಣಿಯವರು ಮಠಕ್ಕೆ, ಕೃಷ್ಣಾದಿಗಳು ಯಾತಕ್ಕೆ ಅಂದರೆ ಅವೆಲ್ಲ ಓಂಕಾರದ ಅರ್ಥಗಳ. ವಿಷ್ಣು ಕೂಡ ಓಂಕಾರದಲ್ಲಿ ಪ್ರತಿ ವರಾಹ ರೂಪ ನರಸಿಂಹ ರೂಪ ಪ್ರತಿಪಾದ್ಯ ರೂಪಗಳು, ರಾಮರೂಪ ಕೃಷ್ಣ ರೂಪ ಎಂಟು ರೂಪ ಏನು ಕೊಟ್ಟಿದ್ದಾರೆ, ಎಂಟು ಓಂಕಾರದ ಅರ್ಥ. ಸೊ ಎಂಟು ಸ್ವಾಮಿಗಳು ಮಠಗಳು ಯಾವುದಕ್ಕೆ ಸಂಕೇತ, ಓಂಕಾರದ ಅಷ್ಟಾಕ್ಷರಗಳಿಗೆ ಸಂಕೇತ. ಅದಕ್ಕೆ ಅದು ಅದಕ್ಕೆ ಪ್ರತಿಪಾದ್ಯ ರೂಪಗಳನ್ನೇ ಆಚಾರ್ಯರು ಕೊಟ್ಟರು. ವರಾಹಶ್ಚ ದೇವತಾ ಭುವಃ ಇತ್ಯಸ್ಯ ಜಮದಗ್ನಿ ಋಷಿ ಸುವರ್ ಇತ್ಯಸ್ಯ. ಮೂರನೇದು ಬಂತು ಈಗ ಸುವರ್ ಅಂತ ಹೇಳಿದ ಏನಾಯ್ತು ಈಗ, ಸುವಹ ಸುವಹ ಇತ್ಯಸ್ಯ ಭರದ್ವಾಜ ಋಷಿ ಅನುಷ್ಠುಪ್ ಛಂದ. ಸುಬಲ ರೂಪತ್ವಾತ್ ಅನಂತ ಸುಖವತ್ವಾಚ್ಯ ಸುವಹ ಅಂತಿದೆ. ಸು ಅಂದ್ರೇನು, ಸುಷ್ಟು. ವಾ ಅಂಬದು ಒಬಯೋರ ಭೇದ, ವಾ ಅಂದರೆ ಬಲ, ಸುಷ್ಟು ಬಲರೂಪತ್ವಾತ್ ಒಂದರ್ಥ, ಸುಷ್ಟು ಬಲರೂಪತ್ವಾತ್ ಸುವಹ. ಇನ್ನೊಂದರ್ಥ ಅನಂತ ಸುಖವತ್ವಾಚ್ಯ, ಅನಂತ ಸುಖವತ್ ಸುವಹ ಶ್ರಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಚತೆ. ಬೇರೆ ಕಡೆ ಹೇಳ್ತಾರೆ ಪರಮಾತ್ಮ ಏನಾಗಿದ್ದ, ಅನಂತ ಸುಖಪೂರ್ಣನಾಗಿದ್ದಾನೆ. ಅದಕ್ಕೆ ಸುವಹ ಅಂತ ದೇವರಿಗೆ ಹೆಸರು. ಭೂಹು ಅಂತ್ಯಾತಕ್ಕೆ, ಭುವಹ ಅಂತ್ಯಾತಕ್ಕೆ, ಸುವಹ ಅಂತ್ಯಾತಕ್ಕೆ, ಇವೆಲ್ಲ ಗಾಯತ್ರಿ ಮಂತ್ರಕ್ಕೂ ಬೇಕು. ನಿತ್ಯ ಉಚ್ಚಾರಣೆ ಮಾಡಬೇಕಾದ್ರೆ ಅದಿಷ್ಟು ಗೊತ್ತಿರಬೇಕು. ಅಲ್ಲಿಂದೇ ಸಂಗ್ರಹ ಮಾಡ್ತಾರೆ. ಸ್ವಂತ ಯಾವುದು ಹೇಳ್ತಾರೆ, ಉಳಿದವ್ರು ಯಾರು ಸ್ವಂತ ಹೇಳಿದ್ರು ಬೆಲೆ ಇಲ್ಲ ಅದಕ್ಕೆ. ಯಾವಾಗ ಬೆಲೆ ಬರುತ್ತೆ ಅದಕ್ಕೆ, ಆಚಾರ ಹೇಳಿದ್ದೇನೆ ಹೇಳಿದರೆ ಮಾತ್ರ ಬೆಲೆ ಬರೋದು. ಸುವರಿತ್ ಸುವರ್ಣಾಮ ಸೂರ್ಯಾಂತರ್ಗತ ಸಂಕರ್ಷಣ ಕಪಿಲಶ್ಚ ದೇವತಾ. ಇದಕ್ಕೆ ಇದರುದ್ಧ ಆಯಿತು, ಆಮೇಲೆ ಪ್ರದ್ಯುಮ್ನ ಆಯಿತು, ಈಗ ಸಂಕರ್ಷಣ ದೇವತೆ, ವರಹ ಕಪಿಲ ನೆಕ್ಸ್ಟ್, ಕಪಿಲ ರೂಪ ಪರಮಾತ್ಮ ದೇವತೆಯಾಗಿದ್ದಾನೆ. ಗಾಯತ್ರ್ಯಾಹ ವಿಶ್ವಾಮಿತ್ರ ಋಷಿ, ಇಡೀ ಗಾಯತ್ರಿ ತಗೊಂಡ್ರಿ ಈಗ, ವ್ಯಾಹೃತಿಗಳಾಯಿತು, ಓಂಕಾರ ಆಯಿತು, ಮೂರು ವ್ಯಾಹೃತಿಗಳಾಯಿತು, ನೆಕ್ಸ್ಟ್ ಗಾಯತ್ರಿ ಮಂತ್ರ. ಅದಕ್ಕೆ ಯಾರು ಅಂದರೆ ವಿಶ್ವಾಮಿತ್ರ ಋಷಿ. ಗಾಯತ್ರಿ ಛಂದ ಸೃಷ್ಟುತ್ವ ಸವಿತೃನಾಮ, ಇಡೀ ಅನ್ನ ಅರ್ಥ ಹೇಳಿಬಿಡ್ತಾರೆ ಈಗ. ತತ್ ಸವಿತು ಅಂತ ಬಂತು. ಸವಿತು ಅಂದ್ರೆ ಏನು, ಸೂರ್ಯ ಅಂತ ತಿಳ್ಕೊಂಡ್ಬಿಟ್ರು ಬೇರೆಯವರೆಲ್ಲ, ಅಲ್ಲ ಸೃಷ್ಟಿಕರ್ತ ಅಂತ ಅರ್ಥ. ಸೃಷ್ಟುತ್ವ ಸವಿತೃನಾಮ ಪ್ರಸವಿತ ಸವಿತು, ಪ್ರಸವ ಪ್ರಸವಿತ ಸವಿತು ಪ್ರಸವಿತು, ಜಗ ಸೃಷ್ಟಿಕರ್ತನಾದ ಜನ್ಮಾದ್ಯಶಯತಃ ಅಂತ ಅರ್ಥ. ಪ್ರೋದ್ಯದಾದಿತ್ಯವರ್ಣ ಸೂರ್ಯಮಂಡಲ ಮಧ್ಯಗ ಚಕ್ರಶಂಖ ದೋರ್ದ್ವಯ ಶ್ರೀನಾರಾಯಣೋ ದೇವತ. ಪ್ರೋದ್ಯದಾದಿತ್ಯವರ್ಣಶ್ಚ ಸೂರ್ಯಮಂಡಲ ಮಧ್ಯಗ ಚಕ್ರಶಂಖ ಧರೋಂಕಸ್ತ ದೋರ್ದ್ವಯೋ ಧ್ಯೇಯೇವ ಚ. ತಂತ್ರಸಾರದ ವಾಕ್ಯ ಅದು. ಇವನಿಗೆ ಏನು ಮಾಡಿದ್ದಾರೆ, ಗಾಯತ್ರಿ ಮಂತ್ರಕ್ಕೆ ರೂಪಕ್ಕೆ ಎರಡು ಕೈ ಹಾಕಿಬಿಟ್ಟಿದ್ದಾರೆ, ನಾಲ್ಕು ಕೈ ಆಚಾರ ಸ್ಪಷ್ಟ ನಾಲ್ಕು ಕೈ ಅಂತ ಹೇಳ್ತಾರೆ. ಆಮೇಲೆ ಹಾಕಿದ್ರೆ ತಿದ್ದುಕೊಂಡ್ರೆ ಆಮೇಲೆ ಅದನ್ನು ಮೊದಲು ಎರಡು ಹಾಕಿ ಸಾವಿರಾರು ಕಾಪಿ ಪ್ರಿಂಟ್ ಮಾಡಿಸ್ಬಿಟ್ಟಿದ್ರು, ಆಮೇಲೆ ಏನು ಮಾಡಿದರು, ಇನ್ನೂ ಎರಡು ಕೈ ಜಾಯಿನ್ ಮಾಡಿದರು ಅದಕ್ಕೆ. ಸ್ಪಷ್ಟ ಇರೋದು ನಾಲ್ಕು ಕೈಯ ರೂಪ, ಅದಕ್ಕೆ ವ್ಯತ್ಯಾಸ ಇರೋದಿಷ್ಟೇ. ಆಚಾರ ಸ್ಪಷ್ಟ ಹೇಳು, ಬ್ರಹ್ಮಗಾಯತ್ರಿಗೆ ಏನು ವ್ಯತ್ಯಾಸ ಅಂದರೆ, ಬ್ರಹ್ಮಗಾಯತ್ರಿಗೆ ಬ್ರಹ್ಮ ಋಷಿ ಅಂತ ಹೇಳಬೇಕು, ಇದಕ್ಕೆ ವಿಶ್ವಾಮಿತ್ರ ಋಷಿ ಅಂತ ಹೇಳಬೇಕು. ವಿಶ್ವಾಮಿತ್ರಸ್ತು ಸಂಧ್ಯಾರ್ಥೆ ತದನ್ಯತ್ರ ಪ್ರಜಾಪತಿ, ತಂತ್ರಸಾರ ಸಂಗ್ರಹ ಅರ್ಥ ಆಚಾರ್ಯರ ಮಾತದು. ಸಂಧ್ಯಾವನ್ಯ ಗಾಯತ್ರಿ ಏನಂತ ಹೇಳಬೇಕು, ವಿಶ್ವಾಮಿತ್ರ ಋಷಿ ಹೇಳಬೇಕು. ಬ್ರಹ್ಮ ಗಾಯತ್ರಿ ಏನಂತ ಹೇಳಬೇಕು, ಬ್ರಹ್ಮ ಋಷಿ ಅಂತ ಹೇಳಬೇಕು. ಒಂದು ವ್ಯತ್ಯಾಸ. ಇನ್ನೊಂದು ವ್ಯತ್ಯಾಸ ಏನು ಅಂದರೆ, ಇದಕ್ಕೆ ವ್ಯಾಹೃತಿ ಇಲ್ಲ. ಸಂಧ್ಯಾವನ್ಯ ಗಾಯತ್ರಿಗೆ ಏನಿಲ್ಲ, ವ್ಯಾಹೃತಿ ಇಲ್ಲ. ಅದಕ್ಕೇನಿದೆ ವ್ಯಾಹೃತಿ, ಅದಕ್ಕೆ ವ್ಯಾಹೃತಿ ಇಲ್ಲ. ಯಾವುದಕ್ಕಿಲ್ಲ, ಮಹಾಮಂತ್ರ ಗಾಯತ್ರಿಗೆ ವ್ಯಾಹೃತಿಗಳಿಲ್ಲ. ಏನಂತ ಬರೀ ತತ್ಸವಿತ್ರ ಏನು ಶುರು ಮಾಡಬೇಕು. ಸಂಧ್ಯಾವನ್ಯ ಗಾಯತ್ರಿಗೆ ಏನು ಮಾಡಬೇಕು, ವ್ಯಾಹೃತಿ ಸಮೇತ ಹೇಳಬೇಕು. ಮತ್ತು ಅದಕ್ಕೆ ಒಂದು ಓಂಕಾರ ಕೊನೆ ಓಂಕಾರ, ಇದಕ್ಕೆ ಒಂದೇ ಓಂಕಾರ, ಎರಡು ಓಂಕಾರಗಳಿಲ್ಲ ಇದಕ್ಕೆ. ಇದೆಲ್ಲ ವ್ಯತ್ಯಾಸಗಳಿದೆ ಆಚರಿಸಬೇಕು. ಅವರೇ ಹೇಳಿಬಿಟ್ಟಿದ್ದಾರೆ, ಈಗ ಉಳಿದ ವ್ಯತ್ಯಾಸ ಇಲ್ಲ. ಮತ್ತು ಕೈಯಾಗಿ ವ್ಯತ್ಯಾಸ ಮಾಡಬೇಕು, ಅದಕ್ಕೆ ಎರಡೇ ವ್ಯತ್ಯಾಸ ಹೇಳಿದ ಮೇಲೆ ಉಳಿದ ವ್ಯತ್ಯಾಸ ಹೇಳಬಾರ್ದು. ಆಚಾರ್ಯ ಹೇಳ್ತಾರೆ, ಪೂಜ್ಯದಾತ್ಯ ವರ್ಣಸ್ಯ ಸೂರ್ಯಮಂಡಲ ಮಧ್ಯಗ ಚಕ್ರಶಂಕಧರಹ ದೋರ್ ಅಂಕಸ್ಥ ದೋರ್ದ್ವಯ. ಕರೆಕ್ಟ್, ನಾಲ್ಕಾಯ್ತು, ಎರಡು ಎರಡು. ಬದ್ರಿನಾರಾಯಣ ರೂಪನೇ ಅದು ರೂಪ, ಸರಿಯಾಗಿ ಅಂಕಸ್ಥ ದೋರ್ದ್ವಯ ಇರೋದು. ಅದೇ ನಾರಾಯಣ ಮಂತ್ರದ ಮತ್ತು ಗಾಯತ್ರಿ ಮಂತ್ರದ ಧ್ಯೇಯ ರೂಪ. ಅದು ಅದಕ್ಕೆ ಯಾವ ತಗೊಳ್ಬಾರದು ಅದನ್ನು ಹೇಳ್ತದೆ. ಗಾಯತ್ರಿ ಮಂತ್ರಕ್ಕೆ ಅದು ಇಲ್ಲ, ಯಾರು ಸುಮ್ಮನೆ ಯುಕ್ತಿಯಿಂದ ಹೇಳಬಾರ್ದು ಅದನ್ನು. ಗಾಯತ್ರಿ ಮಂತ್ರಕ್ಕೆ ಒಂದೇ ಓಂಕಾರ ಹಿಡಿತಾ, ಉಳಿದಕ್ಕೆ ಬ್ರಹ್ಮ ಗಾಯತ್ರಿಗೆ ಆಗಲ್ಲ, ಅದು ಚೇಂಜ್ ಆಗುತ್ತೆ. ಈ ಗಾಯತ್ರಿ ಮಂತ್ರಕ್ಕೆ ಒಂದೇ ಓಂಕಾರ ಇರೋದು, ಯಾರು ತುಂಬ ಡಿಸ್ಕಸ್ ಮಾಡಿದ್ದಾರೆ ಟಿಪ್ಪಣಿಕಾರರಕ್ಕೆಲ್ಲ.
ವಿಶ್ವಾಮಿತ್ರಿ
ಏನರ್ಥ ಅದಕ್ಕೆ? ಆ ಮಂತ್ರ ಸಾಕ್ಷಾತ್ಕಾರ ಮಾಡ್ಕೊಂಡವರು ಅಂತ ಅರ್ಥ. ನಾರ ಸಾಕ್ಷಾತ್ಕಾರ ಮಾಡ್ಕೊಂಡವರು ಅಂತ ಅರ್ಥನೆ ಹೊರತು ಪ್ರತಿಪಾದ್ಯ ದೇವತೆ ಕಾಮನ್, ಎಲ್ಲದಕ್ಕೂ ದೇವರೇನೆ, ಗೊತ್ತಾಯ್ತಾ? ಆದ್ರೆ ಋಷಿಗಳೇನಾಗ್ತಾ ಹೋಗ್ತಾರೆ, ಚೇಂಜ್ ಆಗ್ತದೆ. ಪುಸ್ತಕ ಯಾರು ಬರೆದ್ರು ಅಂತಾರಲ್ಲ, ಹಾಗೆ ಪುಸ್ತಕ ಯಾರು ಬರೆದ್ರು ಅಂತ ಕೇಳಿದರೆ ಪುಸ್ತಕ ಬರೆದವರೇ ತಮ್ಮ ಕಥೆ ಬರ್ಕೊಂಡ್ರು ಅಂತ ಅರ್ಥ ಅಲ್ಲಲ್ಲ. ಪುಸ್ತಕ ಆಚಾರ್ಯ ಚರಿತ್ರೆ ನಾರಾಯಣ ಪಂಡಿತ ಆಚಾರ್ಯ ಬರೋದು. ನಾರಾಯಣ ಪಂಡಿತ ಆಚಾರ್ಯ ಋಷಿಗಳು, ಮಧ್ವವೇದಿಕ ಯಾರು ಋಷಿಗಳು? ಅವರೇ ಋಷಿಗಳು. ದೇವತೆ ಯಾರು? ಮಧ್ವಾಂತರ್ಗತ ನಾರಾಯಣನ ದೇವತೆ. ಆ ರೀತಿ ವಶ ಮುಖ್ಯವಾಗಿ ದೇವತೆ ಅಂದರೆ ನಾರಾಯಣ, ಅವಾಂತರ ಬಂದಿದ್ದು ಆಚಾರ್ಯ, ಮುಖ್ಯ ಎಲ್ಲದಕ್ಕೂ ದೇವರೇನೆ. ಎಲ್ಲಿ ಬರುತ್ತೆ ನಾರಾಯಣ ಋಷಿ ಅಂತ? ನಾರಾಯಣನೇ ಋಷಿ ಅಂತ ಅರ್ಥ. ಅಂತರ್ಯಾಮಿ ಅಂದರು ಒಂದೇ, ಭಗವಾನ್ ಅಂದರು ಒಂದೇ, ನಾರಾಯಣ ಋಷಿ ಅಂದರು ಒಂದೇ, ಮೂರು ಅದೇ. ಹೌದು ಹೌದು ಹೌದು. ಇಲ್ಲ ಅದೇ ಹೇಳಿದ್ದು, ಅಲ್ಲಿ ಗಾಯತ್ರಿ ಅಲ್ಲಿ ಹೇಳ್ಬೇಕಾದ್ರೆ ಏನು ಮಾಡಿಬಿಟ್ರು, ಗಾಯತ್ರಿ ಮಂತ್ರಕ್ಕೊಂದು ವೃಂದಾವನಿ ಮಂತ್ರಕ್ಕೊಂದು ಫಾರಂ ಇದೆ, ಆ ಫಾರಮಲ್ಲಿ ವಿಶ್ವಾಮಿತ್ರ ಋಷಿ ಅಂತಲೇ ಹೇಳಬೇಕು. ಬೇರೆ ಕಡೆ ಬರೀ ವ್ಯಾಹೃತಿ, ನಿಮ್ಮ ಭಾಳ ಜನಕ್ಕೆ ಗೊತ್ತಿಲ್ಲ, ಬರೀ ವ್ಯಾಹೃತಿ ಮಂತ್ರ ಬೇರೆ ಇದೆ. ವ್ಯಾಹೃತಿ ಮಂತ್ರನೇ ಹೆಸರು ಅದಕ್ಕೆ, ಬೇರೆ ತತ್ಸವಿತ್ರ ಏನೇನು ಇಲ್ಲ ಅದಕ್ಕೆ, ಬರೀ ವ್ಯಾಹೃತಿಗಳಷ್ಟೇ. ಅವಾಗ ಮೂರು ವ್ಯಾಹೃತಿ, ನಾಲ್ಕು ವ್ಯಾಹೃತಿ ಹೇಳಬೇಕಾಗ, ಭೂಹು ಭುವಃ ಸ್ವಹ ಭೂರ್ಭುವ ಸ್ವಹ, ಅದು ವ್ಯಾಹೃತಿ ಮಾಲಾ ಮಂತ್ರ ಅಂತ ಹೆಸರು. ವ್ಯಾಹೃತಿ ಮಂತ್ರನೇ ಮಾಡೋದು, ಅವಾಗ ಇದನ್ನೆಲ್ಲ ಹೇಳಬೇಕು. ವ್ಯಾಹೃತಿ ಮಂತ್ರ ಜಪ ಬೇರೆ, ಗಾಯತ್ರಿ ಮಂತ್ರ ಜಪ ಬೇರೆ, ಬ್ರಹ್ಮ ಗಾಯತ್ರಿ ಮಂತ್ರ ಜಪ ಬೇರೆ, ವಿಶ್ವಾಮಿತ್ರ ಗಾಯತ್ರಿ ಮಂತ್ರ ಜಪ ಬೇರೆ, ಸಂಧ್ಯಾವನ್ನು ಹೇಳ್ತೇನೆ. ಎಲ್ಲ ಅಧಿಕಾರಿಗಳೇ, ಅದು ಸ್ಪೆಷಲ್ ಅಷ್ಟಮಹಾಮಂತ್ರದಲ್ಲಿ ಬರುತ್ತೆ. ಅಷ್ಟಮಹಾಮಂತ್ರದಲ್ಲಿ ಈ ಸಂಧ್ಯಾವನಿಯಲ್ಲಿ ಈ ಮಹಾಮಂತ್ರ ಸಂಧ್ಯಾವನಿ ಮಂತ್ರ ಅಷ್ಟಮಂತ್ರದಲ್ಲಿ ಬರೋದಿಲ್ಲ. ಅಷ್ಟಮಹಾಮಂತ್ರದಲ್ಲಿ ಬ್ರಹ್ಮ ಗಾಯತ್ರಿ ಬರುತ್ತೆ, ಅದೆಲ್ಲರೂ ಹೇಳ್ಬೋದು, ಎಲ್ಲರೂ ಹೇಳಿ ಉಪದೇಶ ಮಾಡಿಸ್ಕೊಂಡು ಎಲ್ಲರೂ ಹೇಳ್ಬೋದು. ಆದರೆ ಅದು ಹೇಳೋಕ್ಕಿಂತ ಮುಂಚೆ ಹೇಳಿರ್ಬೇಕು, ಸಂಧ್ಯಾಂಗ ಗಾಯತ್ರಿ ಯಾರು ಹೇಳಿರೋದಿಲ್ಲ ಬಿಡಿ, ಯಾವ ಮಂತ್ರಕ್ಕೂ ಅಧಿಕಾರ ಇಲ್ಲ ಬಿಡಿ, ಇದು ಹೇಳಿದ ಮೇಲೆ ಮಾತ್ರ ಹೇಳಬೇಕು. ಅದಕ್ಕೆ ತಕ್ಕದ್ದು ಋಷಿ ಚೇಂಜ್ ಆಗ್ತಾ ಹೋಗ್ತದೆ, ಯಾವ್ಯಾವ್ದಕ್ಕೆ ಏನೇನು ಹೇಳಬೇಕು ಅದಕ್ಕೆ ತಕ್ಕಂಥ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಗೊತ್ತಿಲ್ಲದೆ ಹೋದರೆ ಮಂತ್ರ ಇದಾಗೋದಿಲ್ಲ ಅಂತ ಅರ್ಥ. ಅದೇ ಸ್ವಿಚ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬೇರೆ ಕಡೆ ಲೈಟ್ ಹೋಗಕ್ಕೆ ಹೋಗುತ್ತೆ, ಅದು ಕರೆಕ್ಟಾಗಿ ತಿಳಿದಿರ್ಬೇಕಲ್ಲ. ಅಂಗನ್ಯಾಸ ಕರನ್ಯಾಸ ಇತ್ಯಾದಿಗಳು ಹೌದು. ಅದಕ್ಕೆ ನಾವೆಲ್ಲ ಜಪ ಹಿಂದಿನ ಕಾಲದವರೆಲ್ಲ ಎಲ್ಲದಕ್ಕೂ ಬ್ರಹ್ಮದೇವರು ಹೇಳ್ತೇನೆ, ಎಲ್ಲದಕ್ಕೂ ಋಷಿಗಳು ಯಾರು? ದೇವರೇನೆ. ಅದು ಮೇಲ್ತ ಎಲ್ಲ ಭ್ರಷ್ಟ ಹೇಳ್ಬಿಡ್ತಾರೆ. ಎಲ್ಲದಕ್ಕೂ ಬಂದ ಋಷಿ ನಾರಾಯಣನೇ. ಋಷಿರು ಆದರೆ ಪ್ರತಿಪಾದನೆ ಪಳೆಯ ಕಾಲದಲ್ಲಿ ಇಬ್ಬರೇ, ಲಕ್ಷ್ಮೀನಾರಾಯಣರು ಇಬ್ಬರೇ, ಆಮೇಲೆ ಮತ್ತೆ ಬ್ರಹ್ಮವಾಯುಗಳು ಬರ್ತಾರೆ, ಆಮೇಲೆ ಸರಸ್ವತಿ ಭಾರತೀಯರು ಬರ್ತಾರೆ, ಒಬ್ಬೊಬ್ಬರು ಕಡಿಮೆ ಆಗ್ತಾ ಬರ್ತಾರೆ. ಎಲ್ಲಿ ಸ್ಟಾಪ್ ಆಗತ್ತದ? ಚಕ್ರ ಅಂತ ದೇವತಾವತ ಎಲ್ಲ ಮಂತ್ರಗಳಿಗೆ ಕೊನೆ ಆಗೋದು ಚಕ್ರ, ಇಂದ್ರದೇವರು ಕೊನೆ ಆಗ್ತಾರೆ. ಮುಂದೆಲ್ಲ ಪಾರ್ಟ್ ಬೈ ಪಾರ್ಟ್ ನೋಡ್ತಾರೆ. ಎಲ್ಲ ವೇದ ಹೊರಟೋದು ಎಷ್ಟು ಉಳ್ಕೊಳ್ತೀಗ? ಪಾರ್ಟ್ ಬೈ ಪಾರ್ಟ್ ಅಷ್ಟೇ. ಏಕದೇಶ ಋಷೀಣಾಂ ಪ್ರತಿಭಾಸ್ಯಂತಿ ಭಾಗೇನೈವ ನ ಸರ್ವಶಃ, ವಿಷ್ಣೋತ್ತರ ನಿರ್ಣಯದಲ್ಲಿ ಬ್ರಹ್ಮಾಂಡ ಪುರಾಣ ವಾಕ್ಯ ಕೋಟ್ ಮಾಡ್ತಾರೆ. ಆ ಭಾಗ ಮಾತ್ರ ಕಾಣ್ತಾರೆ, ಆ ಭಾಗಕ್ಕೆ ಮಾತ್ರ ಋಷಿಗಳು ಹೇಳಬೇಕು, ಬೇರೆದಕ್ಕೆ ಹೇಳಾಗಿಲ್ಲ, ಅಷ್ಟಕ್ಕೆ ಮಾತ್ರ. ಉಳಿದಕ್ಕೆಲ್ಲ ಹೇಳ್ಬೇಕಾದ್ರೆ ತಗೊಳ್ಳೋದು. ಮತ್ತು ಋಷಿ ಯಾವುದಕ್ಕಾರು ಗೊತ್ತಿಲ್ಲ ಇದನ್ನು ಹೇಳ್ಬಿಡೋದು. ನಾರಾಯಣ ಋಷಿ ಅಂದರೆ ಮೂದಾಯಿತು, ಬ್ರಹ್ಮ ಋಷಿ ನಾರಾಯಣ ಎಲ್ಲರಿಗೂ ಕಾಮನ್. ದೇವತೆ ಗೊತ್ತಿಲ್ಲ ಹೋದಲ್ಲ ಸ್ಪೆಸಿಫಿಕ್ ಆಗಿ ನಾರಾಯಣ ದೇವತೆ, ಜನರಲ್ ಆನ್ಸರ್. ಅದು ಗೊತ್ತಿಲ್ಲದೆ ಮಾತ್ರ ಹೇಳಬಾರ್ದು, ಏನಾರು ಒಂದು ಹೇಳಬೇಕಾದ್ರೆ. ಅದೆಲ್ಲ ನೀವು ಹೇಳಿದ್ದಾರೆ, ಈಗ ಅಲ್ಲಿ ಬಂದಿದೆ ಒಟ್ಟು ಹೇಳಿದ್ನಲ್ಲ. ಗಾಯತ್ರಿ ಬೇರೆ, ಆಮೇಲೆ ವಿಶ್ವಾಮಿತ್ರ ಗಾಯತ್ರಿ ಬೇರೆ, ಬ್ರಹ್ಮ ಗಾಯತ್ರಿ ಬೇರೆ, ಆಮೇಲೆ ವ್ಯಾಹೃತಿಗಳು ಬೇರೆ. ವ್ಯಾಹೃತಿ ಒಂದೊಂದೇ ಬೇರೆ, ಮತ್ತೆ ಒಂದೊಂದೇ ವ್ಯಾಹೃತಿ ಜಪ ಮಾಡಬೇಕಾದ್ರೆ ಆ ಋಷಿಗಳು ಹೇಳ್ಬೇಕು. ಒಂದೊಂದೇ ವ್ಯಾಹೃತಿ ಮಾಡ್ತಾ ಇಲ್ಲ ನಾವೀಗ. ಪೂರ್ಭುವಸ ಗಾಯತ್ರಿಯಲ್ಲಿ ಏನಾಗಿದೆ ಈಗ? ಅದು ವ್ಯಾಹೃತಿ ಹೇಳಿದ್ರು ಗಾಯತ್ರಿ ಮಂತ್ರ, ಅದು ವ್ಯಾಹೃತಿ ಮಂತ್ರ ಅಲ್ಲ ಅದು. ಅದಕ್ಕೆ ಇದನ್ನೇ ಹೇಳಬೇಕು, ವಿಶ್ವಾಮಿತ್ರ ಋಷಿ ಅಂತ ಕಾಮನ್ ಆಗಿ ಹೇಳಬೇಕಲ್ಲ, ಅದಕ್ಕೆ ಒಟ್ಟು ಸೇರಿಸಿ ಹೇಳಬೇಕು ವಿಧಿ. ಅದು ಯಾಕೆ ಅಂತ ಪ್ರಶ್ನೆ ಮಾಡೋಗಿಲ್ಲ. ಮೂರು ವರ್ಷ ತೊಗೊಂಡು ಅದಕ್ಕೆ ಅಂತ ಕೇಳ್ತಾ ಕೂತ್ಕೊಂಡ್ರೆ ನೆಕ್ಸ್ಟ್ ನೆಕ್ಸ್ಟ್ ಅಂತಾರೆ, ಅದೆಲ್ಲ ಇಲ್ಲ. ವಿಧಿಗಳು ವಿಧಿನೇ ಮಾಡೋ, ಬೇರೆ ದಾರಿ ಇಲ್ಲ ಅದಕ್ಕೆ. ಅದು ಆಗಮ ಅಂದರೆ ಆಗಮ, ಯಾತಕ್ಕೆ ಅಂತ ಕೇಳೋ ಪ್ರಶ್ನೆ ಇಲ್ಲ ಅದಕ್ಕೆ. ಆ ರೀತಿ ಮಾಡಿ ಸಿದ್ಧಿ ಬರೋದಿಲ್ಲ ಅಂತ ಅರ್ಥ. ಏನ ಉಪನಯನ ಆದವರಿಗೆಲ್ಲ ಅಧಿಕಾರ ಇದೆ. ಉಪನಯನ ಉಪದೇಶ ಇಲ್ಲದೆ ಅಲ್ಲಿ ಉಪದೇಶ ಮಾಡಿಸ್ಕೊಂಡೇ ಹೇಳಬೇಕು. ಉಪದೇಶ ಕೂಡ ಎರಡು ವಿಧ, ಒಂದ್ಸತಿ ಉಪದೇಶ ಮಾಡಿಸ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ನಡೀತಾರೆ, ಪ್ರಾಬ್ಲಮ್ ಇಲ್ಲ. ವಿಚ್ಛೇದ ಬಂದರೆ ಮತ್ತೆ ಹಚ್ಕೋಬೇಕು. ಯಾವ್ದಾರ ಕಾರಣ ಮಂತ್ರದೇಪ ಗ್ಯಾಪ್ ಬಂದುಬಿಟ್ರೆ ಕಾರಣಕ್ಕೆ ಮತ್ತೆ ಫ್ರಸ್ಟ್ರೇಷನ್ ಶುರು ಮಾಡಬೇಕು. ಅಥವಾ ದೊಡ್ಡವರು ಸಿಕ್ತಾ ಮತ್ತೆ ಹೇಳ್ಸ್ಕೋಬೋದು. ಇನ್ನೊಂದು ಚಾಯ್ಸ್ ಇದೆ, ಯಾರಕ್ಕಾರು ಹೇಳ್ಸ್ಕೊಂಡಿದ್ದೆ ಅವ್ರಿಗೆ ದೊಡ್ಡವರು ಸಿಕ್ಕರು ಅವ್ರಿಗೆ ಮತ್ತೆ ಹೇಳ್ಸ್ಕೋಬೋದು, ಅದು ಆಪ್ಷನ್ ಇದೆ. ಆದರೆ ಡೀಲಿಂಗ್ ಆದರೆ ಮತ್ತೆ ಹೇಳ್ಸ್ಕೊಳ್ಬೇಕು. ರಿನ್ಯೂವಲ್ ಮಾಡಿಸ್ಕೋಬೇಕಾದ್ರೆ ಮತ್ತೆ ಹೋಗ್ಬೇಕಲ್ಲ ಆ ಟೈಮ್. ರಿನ್ಯೂವಲ್ಗೆ ಯಥಾ ಮೊದಲಿಂದ ಶುರು ಆಗುತ್ತೆ ಪ್ರೊಸೆಸ್. ಹೌದು, ಅದು ಯಾವುದದು ಛಂದಸ್ ಅಷ್ಟೇ ಹೇಳ್ತಿರೋದು. ಛಂದಸ್ ಮಾತ್ರ ಇದರದು. ಗಾಯತ್ರಿ ಎಂಬುದು ರೂಪ ಅಲ್ಲ, ಅದು ಛಂದಸ್ಸು. ಅದಕ್ಕೆ ರೂಪ ಬೇರೆ ಇದೆ, ಆ ವಿಷಯ ಬೇರೆ. ಇಲ್ಲಿ ಛಂದಸ್ಸು ಒಪ್ಪುಸಕನಿಗದಲ್ಲಿ ಹೇಳಬೇಕಲ್ಲ. ಗಾಯತ್ರಿ ಛಂದ ಅಂತಾನೆ ಹೆಸರು. ಛಂದ ಶಬ್ದ ಉಪಸಂಗ ನಿಮ್ಮದಲ್ಲಿ ಹೇಳಬೇಕದು. ಗಾಯತ್ರಿ ಛಂದ, ಅನುಷ್ಠುಪ್ ಛಂದ, ಅದಕ್ಕೆಲ್ಲ ದೇವತೆಗಳು ಬೇರೆ ಬೇರೆ ಇದ್ದಾರೆ. ಅದು ದೋಷ ಇಲ್ಲ. ದೇವರಿಗೆ ಎಲ್ಲ ಲಿಂಗಗಳಲ್ಲೂ ಯಾವ ಬೇಕಾದ್ರೂ ಉಪಯೋಗಿಸ್ಬೋದು. ಪರಮಾತ್ಮ ಎಲ್ಲ ರೂಪ ಇರೋದ್ರಿಂದ ದೋಷ ಇಲ್ಲ. ಆದರೆ ಗ್ರಾಮ್ಯಾಟಿಕಲಿ ಹೇಳಬೇಕಾದ್ರೆ ಮಾತ್ರ ರಿಲೆವೆಂಟ್ ಇರೋದು ಮಾತ್ರ ಹೇಳಬೇಕು. ಹಾಂ, ಬರೋದಿಲ್ಲ ಅಷ್ಟಮಾನ ಮಂತ್ರದಲ್ಲಿ ವಿಶ್ವಾಮಿತ್ರ ಗಾಯತ್ರಿ ಸೇರೋದಿಲ್ಲ. ಹಾಂ, ಬ್ರಹ್ಮಗಾಯತ್ರಿ ಸೇರ್ತದೆ. ಹೌದು, ಸಪರೇಟ್ ಮಾಡಬೇಕು. ಹೌದು, ಸಪರೇಟೇ ಮಾಡಬೇಕು. ಅದೆಲ್ಲ ಹತ್ತು ಗಿತ್ತು ಇಲ್ಲ, ಅವೆಲ್ಲ ನೂರೆಂಟೇ ಮಾಡಬೇಕು. ಅವರು ಬೇರೆ ಯಾವುದೇ ಜಪ ಬಂದರೆ ನೂರೆಂಟು ಮಾಡಬೇಕು. ಗಾಯತ್ರಿ ಮಾತ್ರ ಆಪ್ಷನ್ ಕೊಟ್ಟಿರೋದು ಹತ್ತು, ಯಾಕೆ ಬಿಟ್ಟು ಬಿಡಬಾರ್ದು ಅಂತ ಹೇಳೋದಕ್ಕೋಸ್ಕರ ಹತ್ತು ಕೊಟ್ಟಿದ್ದಾರೆ. ಉಳಿದ ಯಾವುದು ಹತ್ತು ಮಾಡಿದರೆ ಮಂತ್ರಗಳಲ್ಲ, ಎಷ್ಟು ಹೇಳಬೇಕು ಅದನ್ನು? ಕನಿಷ್ಠ ನೂರೆಂಟು ಹೇಳಬೇಕು, ಅವಾಗಲೇ ಮಂತ್ರ ಆಗೋದು. ನೂರೆಂಟು ಸರ್ತಿ ಹೇಳೋದು, ಹನ್ನೊಂದು ಸರ್ತಿ ತರ್ಪಣ ಮಿನಿಮಮ್. ಅವೆಲ್ಲ ಬೇರೆದಕ್ಕೆ ಆದ್ಯಸ್ಯ ಆತ್ರ ತದಿತಿ ಪ್ರಥಮ ವರ್ಣಸ್ಯ ಅಗ್ನಂತರ್ಗತಃ ಶ್ರೀ ಪರಶುರಾಮೋ ದೇವತಾ. ನೆಕ್ಸ್ಟ್ ಈಗ ಛಂದಸ್ಸಷ್ಟುತ್ವ ಸವಿತೃನಾಮ ಸೂರ್ಯಮಂಡಲ ಮಧ್ಯಮ ಮಧ್ಯಗ ಚಕ್ರಶಂಖ ದೋರ್ದ್ವಯ ಶ್ರೀ ನಾರಾಯಣೋ ದೇವತಾ. ವಿಶ್ವಾಮಿತ್ರ ಗಾಯತ್ರಿ ಬಗ್ಗೆ ಹೇಳ್ತಾರೆ. ತತ್ರ ತದಿತಿ ಪ್ರಥಮ ವರ್ಣಸ್ಯ ತತ್ ಸವಿತೃವರೆಣ್ಯಂ ಅಂತಿದೆ. ತತ್ ಅನ್ನೋದಕ್ಕೆ ಪ್ರಥಮ ವರ್ಣಸ್ಯ ಅಗ್ನಂತರ್ಗತಃ ಈ ಪರಶುರಾಮ ದೇವತಾ. ಅದಕ್ಕೆ ಮಾತ್ರ ಪರಶುರಾಮರ ದೇವತೆಗಳು. ಇಪ್ಪತ್ನಾಲ್ಕಕ್ಕೂ ಬೇಕಲ್ಲೀಗ, ಒಂದೊಂದಕ್ಕೂ ದೇವತೆ ಭಗವದ್ ರೂಪ ಇದೆ. ತದಾದಿ ಚತುರ್ವಿಂಶತಿ ಅಕ್ಷರಾಣಾಂ ಕೇಶವಾದ್ಯಾ ಚತುರ್ವಿಂಶನ್ ಮೂರ್ತಯೋ ದೇವತಾ. ಇಪ್ಪತ್ನಾಲ್ಕು ಅಕ್ಷರ ಇದೆ. ಸೊ ಇಪ್ಪತ್ನಾಲ್ಕು ರೂಪಗಳು ಕೇಶವಾದಿ ರೂಪಗಳು ದೇವತೆಗಳು. ಒಂದೊಂದಕ್ಕೂ ಚಿಂತನೆ ಮಾಡಬೇಕು. ಅವೆಲ್ಲ ಏನಾಗ್ತಾ ಹೋಗೋದು ಭಾರಿ ವಿಸ್ತಾರವಾಗುತ್ತೆ. ಅಷ್ಟು ಮಾಡಿ ಪೂರ್ಣ ಫಲ ಬರೋದು ಅಂತ ವಿಶ್ವಾಸ ಜಾಸ್ತಿ ತಿಳ್ಕೊಂಡಷ್ಟು ಏನಾಗುತ್ತೆ ಅವರಿಗೆ? ಪೂರ್ಣ ಫಲ ಬರುತ್ತೆ. ಫಲಾಧಿಕ್ಯಕ್ಕೋಸ್ಕರ ಹೇಳಿದ ಮಾತು. ಆದ್ಯಸ್ಯ ಪಾದಸ್ಯ ಅನಿರುದ್ಧೋ ದೇವತಾ. ನೆಕ್ಸ್ಟ್ ಟೈಮ್ ಈಗ ಇಷ್ಟೊತ್ತೇನು ಹೇಳಿದ್ರು, ಅಕ್ಷರ ಹೇಳಿದರು. ಈ ಪಾದ ಮಾಡ್ಕೊಂಡ್ಬಿಟ್ರೆ ಮೂರು ಪಾದ ಆಯಿತು. ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯ. ತತ್ಸವಿತೃವರೆಣ್ಯಂ ಒಂದು, ಭರ್ಗೋ ದೇವಸ್ಯ ಧೀಮಹಿ ಎಂಟು, ಧಿಯೋ ಯೋನ ಪ್ರಚೋದಯ ಅತ್ ಎಂಟು. ಅದು ಆದ್ಯ ಪಾದ ಅಂದರೆ ಮತ್ತೆ ಮೂರು ಪಾದ ಇರೋದು. ಅದಕ್ಕೆ ಆದ್ಯ ಪಾದಕ್ಕೆ ಅನಿರುದ್ಧೋ ದೇವತಾ, ದ್ವಿತೀಯಸ್ಯ ಪ್ರದ್ಯುಮ್ನ ದೇವತಾ ಸೇರಿಸ್ಕೋಬೇಕು, ತೃತೀಯಸ್ಯ ಸಂಕರ್ಷಣ ದೇವತಾ. ಹೀಗೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಗಳು ಪಾದ ದೇವತೆ. ಇಡೀ ಮಂತ್ರ ದೇವತೆ, ವ್ಯಾಹೃತಿ ದೇವತೆ, ಓಂಕಾರ ದೇವತೆ, ಅಕ್ಷರ ದೇವತೆ, ಪಾದ ದೇವತೆ, ಎಲ್ಲ ಸಪರೇಟ್ ಮಾಡ್ತಾ ಹೋಗಬೇಕು. ಆಗ ಏನಾಗುತ್ತೆ, ಇಷ್ಟೆಲ್ಲ ಗೊತ್ತಿದ್ರೆ ಕಾನ್ಸಂಟ್ರೇಷನ್ ಚೇಂಜ್ ಆಗೋ ಚಾನ್ಸ್ ಇಲ್ಲ. ಏನಕ್ಕೆ ಅದನ್ನೇ ಯೋಚನೆ ಮಾಡ್ತಾ ಕೂತಾಗ ಬೇರೆ ಕಡೆ ಹೋಗೋದಿಲ್ಲ ಮನಸ್ಸು. ಏನು ಗೊತ್ತಿಲ್ಲದಾಗ ಏನಾಗುತ್ತೆ, ಎಲ್ಲೆಲ್ಲ ಹೋಗ್ತದೆ. ಗಾಯತ್ರಿ ಬಿಟ್ಟು ಎಲ್ಲ ಕಡೆ ಚಿಂತನೆ ಮಾಡ್ತಿರ್ತಾರೆ. ತುಂಬ ಗೊತ್ತಾಗ ಇನ್ವಾಲ್ವ್ಮೆಂಟ್ ಬಂದುಬಿಡುತ್ತಾರೆ. ತುಂಬ ಸೀರಿಯಸ್ಸಾಗಿ ಮಾಡ್ತಿರೋ ಆ ಕಡೆ ಗಮನ ಹೋಗೋದೇ ಇಲ್ಲ. ಸರ್ವ ವೇದೋಚ್ಚಾರಣಂ ಗಾನಂ ಸರ್ವ ಸಂರಕ್ಷಣಂ ತ್ರಾಣಂ. ಇಲ್ಲಿ ಗಾನ ತ್ರಾಣ, ಗಾಯತ್ರಿ ಶಬ್ದಕ್ಕೆ ಏನರ್ಥ? ಗಾಯಂತಂ ತ್ರಾಯತೆ, ಗಾನ ತ್ರಾಣ. ಗಾನ ಅಂದರೆ ಸ್ತೋತ್ರ, ತ್ರಾಣ ಅಂದರೆ ರಕ್ಷಣೆ. ಯಾ ಸರ್ವವೇದೋಚ್ಚಾರಣಂ ಗಾನಂ. ಗಾಯತ್ರಿಗೆ ವಿಶೇಷ ಏನರ್ಥ ಅಂದರೆ, ಗಾಯತ್ರಿ ಮಂತ್ರ ಎಲ್ಲ ವೇದೋಚ್ಚಾರಣೆ ಮಾಡಿದ ಫಲ ಬರುತ್ತೆ. ಗಾಯತ್ರಿ ಮಂತ್ರ ಹೇಳೋದ್ರಿಂದ, ಎಲ್ಲ ವೇದಗಳು ಹೇಳಿದ ಫಲ ಬರೋದ್ರಿಂದ ಗಾನಂ ಅಂತ ಹೆಸರಾಯಿತು. ರಕ್ಷಣೆ ಏನು ಸಿಗುತ್ತೆ ಈಗ? ದಿಯೋ ಯೋನ ಪ್ರಚೋದಯ ಅಂತ ಅಷ್ಟೇ ಇಲ್ಲ, ಸರ್ವ ಸಂರಕ್ಷಣಂ ತ್ರಾಣಂ. ಎಲ್ಲ ವಿಧ ರಕ್ಷಣೆ ದೇವರು ಕೊಟ್ಬಿಡ್ತಾರೆ. ಸಕಲ ವಿಧದ ರಕ್ಷಣೆ ಬಂತು, ಸಕಲ ವಿಧದ ಸ್ತೋತ್ರ ಬಂತು. ಅದು ಗಾಯತ್ರಿ ಮಂತ್ರಕ್ಕೆ ಅದಕ್ಕೆ ಭಾರಿ ಮಹತ್ವ. ಗಾಯತ್ರಿ ಮಂತ್ರ ಒಂದು ಬಿಟ್ಬಿಟ್ಟು ಎಲ್ಲ ಕೇಳ್ತಾರೆ. ಇದಕ್ಕೆ ಏನು ಮಾಡಬೇಕು, ಏನು ಮಂತ್ರ ಕೇಳಿದ್ದು ಕೇಳಿದ್ದೇನೆ. ಗಾಯತ್ರಿ ಒಂದು ಎಲ್ಲ ಸಿಗ್ತಿರ್ಬೇಕಾದ್ರೆ ಮತ್ತೇನು ಮಾಡೋ ಪ್ರಶ್ನೆ ಬರೋದಿಲ್ಲ. ಅದು ಮಾಡದೇ ನೇನೇನೋ ಮಾಡ್ತಾರೆ, ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸಂಧ್ಯಾವನ್ನೇ ಆದವರಿಗೆ ಎಂಥ ಒಂದು ವರ ಇದ್ದಾಗ ಲೆಕ್ಕ ಅಂದರೆ, ಗಾಯತ್ರಿ ಮಂತ್ರ ಒಂದು ಸಿಕ್ಕರೆ ಕುರಿಯಾದನ್ಯನ್ನವ ಕುರಿಯಾತ್ ಮೈತ್ರೋ ಬ್ರಾಹ್ಮಣ, ಅದೊಂದು ಸಿಕ್ಕರೆ ಬದುಕಿದಾಗ ಲೆಕ್ಕ ಮುಗಿದೋಯ್ತು. ಅದನ್ನು ಕೊಡಬೇಕು, ಅದನ್ನು ತಪ್ಪದೆ ಹೇಳಬೇಕು. ಕೊಡೋದು ತಂದೆ ತಾಯಿಗಳು ಮುಖ್ಯ ಕೆಲಸ, ತಪ್ಪದೆ ನಡೆಸಿಕೊಡು ಇವನ ಕೆಲಸ. ಈ ಸೀಟ್ ಕೊಡಿಸಿದ ಮೇಲೆ ಸ್ಕೂಲಿಗೆ ಕೊಡಿಸೋರು ಹೋಗ್ಬೇಕೇನು ಪಾಪ? ಯಾರು ಹೋಗ್ಬೇಕು? ಸ್ಟೂಡೆಂಟ್ ಹೋಗ್ಬೇಕು. ಅದಕ್ಕೆ ಸರಿಯಾಗಿ ಉಚ್ಚಾರಣೆ ಮಾಡಬೇಕಾದ್ರೆ ಏತದ ಏತಾದೃಶ ಗಾನತ್ರಾಣ ಕರ್ತೃತ್ವ ಗಾಯತ್ರಿ ನಾಮ ಭಗವಾನ್ ಷಡ್ವಿಧ. ಷಡ್ವಿಧ ಗಾಯತ್ರಿ ಅಂತ ಮುಂದೆ ಹೆಸರು. ಪರಮಾತ್ಮ ಮುಖ್ಯ ನಮ್ಮೊಳ ನಿಂತು ಗಾನ ಮಾಡೋದು ಅವನೇ, ಪ್ರಶ್ನೆ ಕೊಡೋದು ಅವನೇ. ಈ ಗಾಯತ್ರಿ ಮಂತ್ರ ಆರು ವಿಧ ಇದೆ, ಅದು ಷಡ್ವಿಧ ಗಾಯತ್ರಿ ಜಪ ಅಂತ, ಅದು ಬೇರೆ. ಷಡ್ವಿಧ ಚಾಂದೋಗ್ಯದಲ್ಲಿ ಬಂದಿದೆ ಅದು. ತತ್ರ ಗಾಯತ್ರ್ಯಾಂ ಸಂಸ್ಥಿತೋ ಗಾಯತ್ರಿ ನಾಮ ಸ್ತ್ರೀರೂಪ ಸೂರ್ಯ ಸಮಪ್ರಭೋ ಹೈಗ್ರೀವ ಪ್ರಥಮ. ಪ್ರತಿ ಇದಕ್ಕೆ ಚಿಂತನೆ ಮಾಡೋಕ್ಕಲ್ಲ. ಷಡ್ವಿಧ ಗಾಯತ್ರಿ ಮಾಡ್ಬೇಕಾದ್ರೆ ಇದನ್ನು ಮಾಡಬೇಕು. ಮತ್ತೆ ಸ್ತ್ರೀರೂಪದ ಹೈಗ್ರೀವ ಚಿಂತನೆ ಮಾಡಬೇಕು ಅಂದರೆ ಹೈಗ್ರೀವನೇ ಹೆಣ್ಣು ಕುದುರೆ ಮುಖ ರೂಪ. ಅದು ಸ್ತ್ರೀರೂಪ ಆದರೆ ಕುದುರೆ ಮುಖ, ಹೆಣ್ಣು ಕುದುರೆ ಮುಖ ರೂಪದ ಹೈಗ್ರೀವ ದೇವರು, ಇದಕ್ಕೆ ದೇವತೆ. ಪೂರ್ಣತ್ವಾತ್ ಭೂತನಾಮ ಮತ್ಸ್ಯಾದಿ ಚೇತನಾಚೇತನ ಅಂತರ್ಗತ ರೂಪಾಣಿ ಚ ದ್ವಿತೀಯ. ಮತ್ಸ್ಯಾದಿ ಚೇತನ ಅಚೇತನ ಅಂತರ್ಗತ ರೂಪಾಣಿ ಚ ದ್ವಿತೀಯ. ಮತ್ಸ್ಯಕೂರ್ಮಾದಿ ದಶಾವತಾರಗಳು ಪೂರ್ಣತ್ವಾತ್ ಭೂ ಎಂಬುದಕ್ಕೆ ದೇವತೆಗಳು. ವಾಂಗ್ನಾಮ ವಾಚಿ ಸಂಸ್ಥ ಸ್ತ್ರೀರೂಪೋ ಹಯಗ್ರೀವ ತೃತೀಯ. ಮತ್ತೆ ವಾಂಗ್ನಾಮಕನಾಗಿ ಮಾತಿನಲ್ಲಿ ಸ್ತ್ರೀರೂಪನಾದ ಹಯಗ್ರೀವ ದೇವರಿದ್ದಾರೆ, ಅದು ಮೂರನೇ ಗಾಯತ್ರಿ. ಒಂದನೇ ಗಾಯತ್ರಿ, ಎರಡನೇ ಗಾಯತ್ರಿ, ಮೂರನೇ ಗಾಯತ್ರಿ. ಪೃಥಿವೀ ನಾಮ ಪೃಥಿವೀ ಸಮಸ್ತಃ ಪೀತವರ್ಣ ಸ್ತ್ರೀರೂಪೋ ಹಯಗ್ರೀವ ಚತುರ್ಥ. ಆಮೇಲೆ ಮತ್ತೆ ಸ್ತ್ರೀರೂಪದ ಹಯಗ್ರೀವನೇ, ವರ್ಣ ಚೇಂಜ್ ಇಲ್ಲಿ. ಪೀತವರ್ಣ, ಪೀತ ಅಂದರೆ ಹಳದಿ, ಪೃಥಿವೀ ಸಮಸ್ತ ರೂಪ, ಅದು ವಾಕ್ ಸಮಸ್ತ ರೂಪ, ಪೃಥಿವೀ ಸಮಸ್ತ ರೂಪ. ಆಮೇಲೆ ಮುಂದೆ ಮೊದಲನೇದು ಗಾಯತ್ರಿ ಸಮಸ್ತ ಛಂದಸ್ಸಂಸ್ಥಿತವಾದ ರೂಪ ಅದು ಪೃಥಿವೀ ನಾಮ. ಹಾಂ, ಪೂರ್ತಿ ಆದ್ಮೇಲೆ ಪ್ರಶ್ನೆ ಕೇಳಿ. ಪೂರ್ತಿ ಮತ್ತೆ ಏನಾಗುತ್ತೆ ಅಂದರೆ ಮುಂದಕ್ಕೆ ಹೋಗೋದೇ ಇಲ್ಲ, ಅದು ಅಲ್ಲಿಗೆ ನಿಂತುಬಿಡುತ್ತೆ. ಪೂರ್ತಿ ಸಿಕ್ಕ ಕರೆಕ್ಟ್ ಐಡಿಯಾ ಸಿಗುತ್ತೆ. ಹಾಂ, ಮತ್ತೆ ಕೇಳೋದಕ್ಕಿಂತ ಪೂರ್ತಿ ಕೇಳೋದು ಒಳ್ಳೆಯದು. ಪೃಥಿವೀ ನಾಮ ಪೃಥಿವೀ ಸಮಸ್ತಃ ಪೀತವರ್ಣ ಸ್ತ್ರೀರೂಪೋ ಹಯಗ್ರೀವ ಚತುರ್ಥ, ನಾಲ್ಕು ರೂಪ ಆಯಿತು. ಅದರಲ್ಲಿ ಹಯಗ್ರೀವನೇ ಜಾಸ್ತಿ ಆಯಿತು. ಸಮಸ್ತ ಪದಾರ್ಥಾಧಾರ ಶರೀರನಾಮಕೋ ಜೀವವ್ಯಾಪ್ತ ಪಂಚಮಃ. ಐದನೇ ಗಾಯತ್ರಿ ಯಾವುದು ಅಂದರೆ ಸಮಸ್ತ ಪದಾರ್ಥಾಧಾರ, ಎಲ್ಲ ಪದಾರ್ಥಗಳ ಆಧಾರ ರೂಪವಾದಂತಹ ಶರೀರನಾಮಕ, ಆ ರೂಪಕ್ಕೇನೆ ಶರೀರ ಅಂತ ಹೆಸರು. ಯಾತಕ್ಕೆ ಜೀವ ಶರೀರ ವ್ಯಾಪ್ತನಾದ್ರೆ ಶರೀರ ಅಂತ ಕರೀತಾರೆ. ಜೀವನ ಶರೀರ ವ್ಯಾಪ್ತವಾದಂಥ ಶರೀರನಾಮಕವಾದ ರೂಪವೇ ಐದನೇ ಗಾಯತ್ರಿ. ಇಂದ್ರಿಯಾಂ ಪಂಚಪ್ರಾಣಾಂಚ ಆಧಾರೋ ಹೃದಯ ನಾಮಕೋ ಜೀವ ಹೃದಯಸ್ಥಃ ಷಷ್ಠ ಇತಿ. ಜೀವ ಶರೀರಸ್ಥಃ ಐದು, ಜೀವ ಇಂದ್ರಿಯಸ್ಥ ಇದೆಯಲ್ಲ ಪಂಚಪ್ರಾಣಗಳು, ಅದಕ್ಕೆ ಆಧಾರವಾಗಿರ್ತಕ್ಕಂಥ ರೂಪ ಹೃದಯ ಅಂತ ಅದಕ್ಕೆ ಹೆಸರು. ಜೀವ ಹೃದಯಸ್ಥ ಷಷ್ಠ ಇತಿ, ಜೀವ ಹೃದಯಸ್ಥವಾದ ರೂಪ ಆರನೇ ರೂಪ. ಇಲ್ಲಿ ಎಷ್ಟಾಯ್ತು ಈಗ? ಅದಿಷ್ಟು ಷಡ್ವಿಧ ಗಾಯತ್ರಿ ಆಯಿತು. ನೆಕ್ಸ್ಟ್ ಸ್ಟೆಪ್ ಅದು. ಇಷ್ಟು ಹೇಳಿ ಅಥ ಗಾಯತ್ರಿ ಅರ್ಥ, ಈ ಗಾಯತ್ರಿ ಮಂತ್ರದ ಅರ್ಥ ಹೇಳ್ತಾರೆ. ಗಾಯತ್ರಿ ಮಂತ್ರದ ಅರ್ಥ ಇದು ಭಾಳ ಇಂಪಾರ್ಟೆಂಟ್, ಹಾಗೂ ಸನ್ಯಾಸ ಮಾಡಲು ಬೇಕೇ ಬೇಕಲ್ಲ ಅಂತ ಹೇಳ್ತಾರೆ. ಏನದ ಅರ್ಥ? ಧಿಯೋ ಯೋ ನಹ, ಧಿಯೋ ಯೋ ನಹ ಪ್ರತಿ ಯಹ ಅಂತಿದೆ. ಯಹ ಅಂದರೆ ಯಹ ಭರ್ಗ, ಭರ್ಗನಾದ ಯಾವನಿದ್ದಾನೋ. ಭರ್ಗ ಅಂದ್ರೆ ಏನು? ಭರಣಗಮನಕರ್ತ. ಭಾರ್ಗ ಭಾರಾಗ ಅಂತಿದೆ, ಭಾರಾಗ ಭರಣಗಮನಕರ್ತ. ಭರಣ ಅಂದ್ರೇನು? ನಮ್ಮ ರಕ್ಷಣೆ ಮಾಡೋದು. ಗಮನ ಅಂದ್ರೇನು? ಪ್ರವರ್ತನೆ ಮಾಡಿಸೋದು. ಉದಾಹರಣೆಗೆ ಇದು ಪ್ರವರ್ತನೆ ಬೇಕಿಲ್ಲ, ಇಟ್ಕೊಂಡ್ಬಿಟ್ರೆ ಸಾಕು. ಜೀವನಿಗೇನಿದೆ ಈಗ? ಜ್ಞಾನ ಇಚ್ಛಾ ಕ್ರಿಯೆ ಇದೆ. ಸೊ ಅವನು ಉಳಿಬೇಕು ಪ್ಲಸ್ ಭರಣ ಮಾಡಬೇಕು, ಫಸ್ಟ್ ಗಮನ ಮಾಡಬೇಕು. ಎರಡನ್ನೂ ಯಾರು ಮಾಡಿಸ್ತಾರೆ? ಪರಮಾತ್ಮ. ಅದಕ್ಕೆ ಭರ್ಗ ಅಂತ ದೇವರಿಗೆ ಹೆಸರು. ದೇನೋ ಅಸ್ಮಾಕಂ ಧಿಯ. ಏನು ಮಾಡಬೇಕಾತ? ನಹ, ನಹ ಅಂದರೆ ನಮ್ಮ ಅಂತ ಅರ್ಥ. ನಮ್ಮ ಅಂದರೆ ನಮ್ಮೆಲ್ಲರ, ನಮ್ಮೆಲ್ಲರ ಇಡೀ ಜೀವಕೋಟಿ ಪರವಾಗಿ ಪ್ರಾರ್ಥನೆ ಮಾಡೋದಿದೆ ನಮ್ಮೆಲ್ಲರ. ಅಸ್ಮಾಕಂ ಧಿಯ, ಅದಕ್ಕೆ ಅನೇಕ ಅರ್ಥಗಳು. ನಮ್ಮ ಬುದ್ಧಿ ಪ್ರೇರೇಪಣೆ ಮಾಡಲಿ ಅಂತ ಹೇಳಿದರು. ಏನು ಸ್ವಾರಸ್ಯ ಅಂದರೆ, ನಮ್ಮ ಅಂದರೆ ಮನೆ ಯಜಮಾನ ಹೇಳ್ತಾನೆ, ಈಗ ಮನೆ ಯಜಮಾನ ಅಂಥೇಳಿ. ಸೊ ಮನೆಯವರಿಗೆಲ್ಲ ರಕ್ಷಣೆ ಮಾಡಲಿ ಅಂತ ಅರ್ಥ. ಸೊ ಗಾಯತ್ರಿ ಅಂತ ಒಬ್ಬನು ಹೇಳಿದ್ರೆ ಏನಾಯ್ತು? ಈಗ ಒಬ್ಬಳು ಸಂಬಳ ತರ್ತಾನೆ, ದುಡ್ಡು ಎಲ್ಲ ಉಪಯೋಗಿಸಲ್ಲ ಮನೆಯವರಿಗೆ. ಆ ಥರ ಒಬ್ಬರು ಮಾಡೋ ಗಾಯತ್ರಿ ಜಪದಲ್ಲಿ ಏನಂತ ನಹ ಅಂತ ಹೇಳಿದ್ರಿಂದ ಹೆಂಡತಿ ಮಕ್ಕಳೆಲ್ಲ ಸೇರ್ಕೊಂಬಿಟ್ರು. ಅವ್ರು ಮಕ್ಕಳು ಸಂಧಾನ ಮಾಡಬಾರ್ದಂತ ಅರ್ಥ ಅಲ್ಲ, ಸೇರ್ಕೊಂಬಿಟ್ರು ಅಂದರೆ ಇನ್ನೂ ಅಡಿಷನ್ ಬಂತು ಅವರಿಗೆ. ಮಾಡದೇ ಇರೋರಿಗೆಲ್ಲ ಬಂತದು, ಹೆಂಡತಿ ಗಾಯತ್ರಿ ಮಂತ್ರ ಇಲ್ಲ, ಇದು ಮಾಡಿದ ಪುಣ್ಯ ಬಂತಲ್ಲಿ. ಆಗ ಹೆಣ್ಮಕ್ಳಿಗಿಲ್ಲ, ಅವ್ರಿಗೆ ಆ ಪುಣ್ಯ ಬಂತು. ಜಾಳಕಾಳಗಳಿಗಿಲ್ಲ, ಭೃತ್ಯರಿದ್ದಾರೆ ಅವರಿಗಿಲ್ಲ, ಇದೆಲ್ಲ ಬಂತೀಗ. ಅಲ್ಲಿದ್ದಾಗ ಏನಾಯ್ತು ಅವರಿಗೆ? ಕಂಪ್ಲೀಟ್ ಬಂದೋಗು. ಅದು ಅರ್ಥ ಮಾಡ್ಕೊಂಡು ನಹ ಅನ್ನೋ ಪದದಲ್ಲಿರೋ ಸ್ವಾರಸ್ಯ ಅದು. ಇನ್ನೂ ಬ್ರಾಡ್ ಮಾಡ್ಕೊತಾ ಹೋಗಿಬಿಟ್ರೆ ಎಲ್ಲ ಸುಜೀವಿಗಳಿಗಾಯಿತು. ಇನ್ನೂ ದೊಡ್ಡದು ಮಾಡಿದರೆ ಸಮಸ್ತ ಚೇತನಕ್ಕೂ ಬಂದೋಯ್ತು. ದೇವರು ಇಂಥ ದೊಡ್ಡವರು, ಅವ್ರು ಸ್ವತಂತ್ರ ಅಂತ ಆಯ್ತಾಗ. ಎಲ್ಲರಿಗೂ ಪ್ರೇರಕ ಪರಮಾತ್ಮ ಅಂತ ತಿಳ್ಕೊಂಡಾಗ ಸ್ವತಂತ್ರ, ಸ್ವತಂತ್ರ ಸಂಖ್ಯಾನ ಅರ್ಥ ಆಗುತ್ತೆ. ಎಲ್ಲರ ಬುದ್ಧಿರು ಪ್ರೇರಣೆ ಮಾಡ್ತಾನೆ ಅಂತ ಹೇಳಿದ. ಬಹುವಚನ ಅಂತ ಕೇಳ್ತಾರೆ. ಪಾಂತು ಅಸ್ಮಾನ್, ನಗಸ್ತುತಿ ಹೇಗಿದೆ? ಮತ್ತೆ ನನ್ನನ್ನು ಕಾಪಾಡುತ್ತೆ, ನಮ್ಮನ್ನು ಕಾಪಾಡಲಿ ಅಂತ ಆಸೆ. ಜೀವಾಧೀಶರವರು, ಜೀವತ್ತು ಎಲ್ಲ ಜೀವರ ಪರವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ನಮ್ಮ ಕಿವಿಯೊಳಗೆ ಕೇಳೋ ಶಬ್ದ ಯಾವುದೋ ಅವ್ರು ಮಾಡೋ ಸ್ತೋತ್ರನೇ ಪರವಾಗಿ, ನಿನ್ನೆ ಬಂತಲ್ಲ, ಅವ್ರು ಮಾಡೋ ಸ್ತೋತ್ರನೇ. ಆದ್ರಿಂದಾಗೇನೆ ತಿಳ್ಕೊಂಡಿರ್ಬೇಕು. ದೇಹ ಪ್ರಚೋದಯ ಸ್ವವಿಷಯೇ ಪ್ರೇರಯೇ. ಎಲ್ಲಿ ಪ್ರೇರಯತ್ ಅಂದರೆ ಎಲ್ಲಿ ಪ್ರೇರೇಪಣೆ ಮಾಡಬೇಕು? ಸ್ವವಿಷಯೇ ಪ್ರೇರಯತ್, ತನ್ನ ಬಗ್ಗೆನೇ, ತನ್ನ ಜ್ಞಾನ ತಂದ್ಕೊಡ್ಲಿ ಅಂತ ಅರ್ಥ. ತಾನು ಯಾರೋ ತನಗೆ ತಿಳಿಸಿಕೊಡಲಿ, ಉಪಲಕ್ಷಣ ಅದು. ಅದು ಸಂಬಂಧಪಟ್ಟು ಉಳಿದೆಲ್ಲ ತಿಳಿಸ್ಕೊಡ್ಲಿ. ದೇವ್ರ ಪೂಜೆ ಮಾಡಬೇಕಂದ್ರೆ ಸಾಲಿಗಾರ ಬಿಟ್ಕೊಂಡ್ರೆ ಸಾಕ? ಏನು ಬೇಕು? ಉಳಿದೆಲ್ಲ ಬೇಕು. ಅದಕ್ಕೆ ಉಳಿದೆಲ್ಲ ವಿಷಯದಲ್ಲಿ ನಾವು ಪ್ರೇರೇಪ ದೇವರಿಗೆ, ದೇವರಿಗೆ ಸಂಬಂಧಪಟ್ಟ ವಿಚಾರಕ್ಕೆ ಎಲ್ಲ ಬೇಕು. ಅದಕ್ಕೆ ಧಿಯ ಪ್ರಚೋದಯಾತ್ ಸ್ವವಿಷಯೇ ಪ್ರೇರಯೇತ್ ತಸ್ಯ ಸವಿತು. ಸ್ವವಿಷಯ ಪ್ರೇರಿತ ಪ್ರಾರ್ಥನೆ ಮಾಡಿದ್ದರಿಂದ ದೇವರ ಪ್ರಸಾದಕ್ಕೆ ಭಾರಿ ಮಹತ್ವ ಬಂತು. ಪ್ರೇರೇಪಣೆಯನ್ನು ಮಾಡುವಂಥ ಕೇಳೋದು ನಮ್ಮ ಕೆಲಸ, ಕೇಳಿಸೋದು ಮತ್ತೆ ಅವನೇ ಕೇಳಿಸ್ತಾನೆ. ತಸ್ಯ ಸವಿತು ಜಗದುತ್ಪಾದಕಸ್ಯ ದೇವಸ್ಯ. ದೇವಶಬ್ದಕ್ಕೇನರ್ಥ? ದಿವ್ ಕ್ರೀಡಾಯಾಮ್ ಕ್ರೀಡಾದಿ ಗುಣವಿಶಿಷ್ಟಸ್ಯ. ಪರಮಾತ್ಮನ ಗುಣಗಳಲ್ಲಿ ಕ್ರೀಡೆ ಅಂದರೆ ಎಲ್ಲ ವಿಹಾರಣೆ. ಸ್ವಯಂ ವಿಹಾರ ಇಹಮೇ ತನುಭುತ್ ಸ್ವಭಾವ ಸಂಭೂತಯೇ ಭವತಿ. ಪರಮಾತ್ಮ ಏನೇನು ಕೆಲಸ ಮಾಡ್ತಾನೆ ಎಲ್ಲ ಯಾತಕ್ಕೆ ಮಾಡ್ತಾನೆ? ಎಲ್ಲ ಕ್ರೀಡೆಯಾಗಿ ಮಾಡ್ತಾನೆ. ಅದನ್ನು ದೇವ ಅಂತ ದೇವರಿಗೆ ಹೆಸರು. ಎಲ್ಲ ದೇವರ ಆಟ ಅಂತಾರೆ ಕನ್ನಡದಲ್ಲಿ ಹೇಳಬೇಕಾದ್ರೆ. ಎಲ್ಲ ದೇವರ ಆಟ, ದೇವಶಬ್ದಕ್ಕೆ ಅರ್ಥನೇ ಆಟ ಅಂತೇಳಿ. ಕ್ರೀಡಾದಿ ಗುಣ ವಿಶಿಷ್ಟ ಕ್ರೀಡಾದಿ ಅದು ಆಚಾರ ಚಿಂತನೆ ಮಾಡಲಿಕ್ಕೆ ಅಂಬರಗಂಗಾ ಚುಂಬಿತ ಪಾದ ಯಾತಕ್ಕೆ ಹೇಳಿದ್ರು ಅಂದರೆ ಇದೆಲ್ಲ ಜಗತ್ತೆಲ್ಲ ದೇವರಿಗೆ ಒಂದು ಚಂಡಾಟ ಇದ್ದಾಗೆ ಅಂತ ಹೇಳಿದರು. ಕ್ರೀಡಾದಿ ಗುಣವಿಸಿ ಕಂದುಕ ಅನ್ನೋ ಪದನೂ ಬಂದಿದೆ. ಈ ಕಂದುಕವತ್ ಅಂತಲೇ ಮಹಾಭಾರತ ಹೇಳೋದು, ಅದನ್ನಿಟ್ಕೊಂಡೆ ಕಂದುಕ ಸ್ತುತಿ ಅಂತ ಆಚರಣೆ ಮಾಡಿದ್ರು. ಚಂಡಾಟ ಆಡದಂತೆ ಆಡ್ತಾರೆ. ಚಂಡಾಟ ಆಡ್ಬೇಕಾದ್ರೆ ಏನಿಲ್ಲ, ಚಂಡಾಟ ಕ್ರಿಕೆಟ್ ಅಂದರೆ ಬೌಲರ್ ಒಬ್ಬಳು ಬೇಕು, ಚಂಡಾಟಕ್ಕೆ ಏನು ಬೇಕಿಲ್ಲ, ತಾನೇ ಪಟ ಪಟ ಹೊಡ್ಕೋಬೋದು. ಹಾಗೆಯೇ ತನ್ನಷ್ಟು ತಾನೇ ಆಡ್ತಾನೆ, ಯಾರು ಬೇಕಿಲ್ಲ ಅದಕ್ಕೆ. ಮತ್ತು ತಾನು ಇದ್ದಲ್ಲಿ ಅದು ಬರುತ್ತೆ, ತಾನು ಅಲ್ಲಿಗೆ ಹೋಗಬೇಕಾಗಿಲ್ಲ, ಪಟ ಪಟ ಬರ್ತಾನೆ ಇರುತ್ತೆ. ಹಾಗೆಯೇ ದೇವರಿಗೆ ಕೂತಲ್ಲಿ ನಿಯಂತ್ರಣ ಮಾಡ್ತಾನೆ. ಚಂಡಾಟಕ್ಕಿರೋ ಸ್ವಾರಸ್ಯ ಹೌದು, ಕಂದುಕ ಅಂದರೆ ಚೆಂಡು. ಆ ಕಂದುಕ ಅಂತ ಹೇಳಿದರೆ ಕಂದುಕ ಲೀಲಯ್ಯ. ಕ್ರೀಡಾದಿ ಗುಣ ವಿಶಿಷ್ಟಸ್ಯ ನಾರ ಜಗತ್ತು ಹೇಗಿದೆ ದುಂಡಗಿದೆ ಅದಕ್ಕೆ ಚೆಂಡು, ಅದು ಕೂಡ ಆಕಾರ ಕೂಡ ಹೇಗಿದೆ ಭೂಗೋಳ. ಪರಮಾತ್ಮ ಪಟ 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 ಆಡಿಸ್ತಾನೆ ಅಂತ ಹೇಳಿದ್ರಿಂದ ಭೂಗೋಳ ಅರ್ಥದ ಬಂದೋಯ್ತು ಕಂದುಕದೊಳಗೆ. ಮತ್ತು ಅದು ಅಸ್ವತಂತ್ರ, ಎಷ್ಟು ಅರ್ಥ ಬರುತ್ತೆ ಅದರೊಳಗೆ. ಹೇಗೆ ಹೇಳಿದ್ರು ಕೂಡ ಇದ್ದಲ್ಲೇ ಪರಮಾತ್ಮ ಹೇಗೆ ಬೇಕಾದ್ರೆ ಆಟ ಆಡಿಸ್ತಾನೆ, ದೂರ ಹೊಡಿತಾನೆ, ಹತ್ರ ತರ್ತಾನೆ, ಮೇಲೆ ಎಷ್ಟು ಕೆಳಗೆ ಬಿಡಿಸ್ತಾನೆ, ಕೆಳಗೊಂಡು ಮೇಲಕ್ಕೆ ತರ್ತಾನೆ. ಆಲ್ರೌಂಡ್ ಮಾಡ್ಲಿಕ್ಕೆ ಬರೋದು ಯಾವುದಾದ್ರು ಒಬ್ಬನೇ ಇನ್ನೊಬ್ರು ಸಹಾಯ ಇಲ್ಲದೆ ಮಾಡ್ತಕ್ಕಂಥ ಆಟ ಚೆಂಡಾಟ ಅದು. ಅದಕ್ಕೆ ಆ ದೃಷ್ಟ ಅದು ಆಗಿರೋ ಕ್ರಿಕೆಟ್ ಇದ್ದಿಲ್ಲ ಅದು ಕೊಡಲಿಲ್ಲ ಅಂತ ಹೇಳಬಾರ್ದು. ಕ್ರಿಕೆಟ್ ಇದ್ದಿಲ್ಲ ಕೊಡಲಿಲ್ಲ, ರೆಲೆವೆಂಟ್ ಅದು. ರೆಲೆವೆಂಟ್ ಆಗೋದು ಯಾವುದು, ಕಂದುಕ. ಎಲ್ಲ ಕಾಲಕ್ಕೆ ಇರತಕ್ಕಂತಹ ಸುಲಭವಾದ ಒಬ್ಬನೇ ಆಡಬಹುದಾದ ಆಟ ಅದು. ತಸ್ಯ ಸವಿತು ಜಗದುತ್ಪಾದಕಸ್ಯ ದೇವಸ್ಯ ಕ್ರೀಡಾದಿ ಗುಣ ವಿಶಿಷ್ಟಸ್ಯ ನಾರಾಯಣಸ್ಯ ತದ್ವ್ಯಾಪ್ತಂ. ತತ್ ಅಂತ ಪದ ಬಂತು. ತತ್ ಅಂದ್ರೆ ಏನು? ತತ್ ವಿಸ್ತಾರ, ವ್ಯಾಪ್ತವಾದ ರೂಪ. ದೇವರು ವ್ಯಾಪ್ತ ರೂಪ ಚಿಂತನೆ ಮಾಡ್ತೇವೆ ಅಂತ ಹೇಳ್ತಾ. ದೇವರ ರೂಪ ಎರಡಿದೆ, ಅಣೋರಣ್ಯ ಅನ್ನಿದೆ, ಮಹತೋಮಹಿಯ ಅನ್ನಿದೆ. ಚಿಂತನೆ ಮಾಡ್ತಾರೆ ಯಾವ ರೂಪ ಇಲ್ಲಿ? ವ್ಯಾಪ್ತ ರೂಪ ಚಿಂತನೆ ಮಾಡ್ತಾ ಇದ್ದೇವೆ. ವರೇಣ್ಯಂ, ಮತ್ತಿನ್ನಂಥದ್ದು ವರೇಣ್ಯಂ. ವರೇಣ್ಯಂ ಅಂದರೆ ಭಜನೀಯಂ. ದೇವ ವರೇಣ್ಯ ಆಚಾರ್ಯ ದಾಸ್ತೋತ್ರ ಹೇಳಿದ್ರೆ ವರೇಣ್ಯ ಅಂದರೆ ಭಜನೀಯ. ಭಜನೀಯ ಅಂದರೆ ಸೇವನೀಯ. ಭಜ ಸೇವಾಯಾಮ್, ಸೇವಿಸಲಿಕ್ಕೆ ಯಾವ ರೂಪ ನಮಗೆ ಯೋಗ್ಯ? ಬಿಂಬರೂಪ ಯೋಗ್ಯ. ಬಿಂಬರೂಪದ ಧ್ಯಾನನೂ ಹೌದದು. ನಮ್ಮ ಪ್ರತಿಯೊಬ್ಬರಿಗೂ ಕೂಡ ವಿಹಿತವಾದ ರೂಪ ಯಾವುದು ಅಂದರೆ ಬಿಂಬರೂಪನೇ. ವಯಂ ಧೀಮಹಿ, ನಾವೆಲ್ಲ ಧ್ಯಾನ ಮಾಡ್ತೇವೆ. ಧೀಮಹಿ ಅಂದರೆ ಧ್ಯಾನ ಮಾಡೋಣ, ಧ್ಯಾನ ಮಾಡ್ತೇವೆ. ಚಿಂತೆಯಾಮಹ ಇತಿ, ಇದಿಷ್ಟು ಗಾಯತ್ರಿ ಮಂತ್ರದ ಅರ್ಥ. ಯೋ ಭರ್ಗ ಭರಣಗಮನಕರ್ತ ನಹ ಅಸ್ಮಾಕಂ ಧಿಯ ಪ್ರಚೋದಯಾತ್ ಸ್ವವಿಷಯೇ ಪ್ರೇರಯೇತ್ ತಸ್ಯ. ಇನ್ನೂ ಸ್ವಾರಸ್ಯ ನೋಡಿ, ಯಾರೋ ಮಗ ಮಾತು ಕೇಳೋದಿಲ್ಲ, ಮನೆ ಯಾರೋ ಮಾತು ಕೇಳ್ತಾ ಇಲ್ಲ, ಗಾಯತ್ರಿ ಮಂತ್ರ ಹೇಳ್ತಾ ಕೂತ್ಕೊಂಡ. ಅವ್ರು ಮಾತು ಕೇಳೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಧಿಯೋ ಯೋನ ಇಲ್ಲಿಂದ ಆರ್ಡರ್ ಬರುತ್ತೆ. ನೀನು ಕೆಲಸ ಮಾಡಿ ಮೇಲಿಂದ ಮಾಡುವಂತ ಬಂದರೆ ಹಾಗೆ ದೇವ್ರು ಏನು ಮಾಡಿಸ್ತಾನೆ? ಎಲ್ಲ ಸೆಟ್ರೇಟ್ ಆಗಿಬಿಡುತ್ತೆ ಇಮ್ಮಿಡಿಯೇಟ್. ಅದು ಗಾಯತ್ರಿ ಮಂತ್ರದಿಂದ ಎಲ್ಲ ಕಾಲಕ್ಕೂ ಏನಾಗ್ತಾ ಇರುತ್ತೆ? ಒಳ್ಳೇದಾಗ್ತಾನೆ ಇರಬೇಕು ಗಾಯತ್ರಿ ಮಂತ್ರ ಜಪದಿಂದ. ಅದಕ್ಕೆ ಅದೊಂದು ಬಿಟ್ಟು ಇನ್ನೇನು ಹೇಳಿದರೂ ಪ್ರಯೋಜನ ಇಲ್ಲ, ಅದೊಂದು ಹೇಳಿಬಿಟ್ರೆ ಎಲ್ಲ ಕೆಲಸ ಆಗುತ್ತೆ. ಮುದಕ್ಕೆ ಸಾಕ್ಷಿ ಇದೆ. ಇನ್ನೊಬ್ಬನ ಬದಲಾಯಿಸ್ಬೇಕಾದ್ರೆ ಗಾಯತ್ರಿ ಮಂತ್ರ ಹೇಳಿದ್ರೆ ಏನಾಗುತ್ತೆ? ಅದರಿಂದ ಅವನ ಧಿಯ ಪ್ರಚೋದಯ, ಅವನ ಮನಸ್ಸನ್ನು ಪ್ರೇರೇಪಣೆ ಮಾಡ್ತಾನೆ ಪರಮಾತ್ಮ. ಆ ಅರ್ಥದಲ್ಲಿ ಭಾರಿ ವೈಡಾಗಿರೋ ಮಂತ್ರ ಗಾಯತ್ರಿ ಮಂತ್ರ, ಭಾರಿ ಬಿಡ್ತಿರೋದು. ಪ್ರತೀಚ್ಯಾಂ ವರುಣವಾಯು ತತಃ ಭಜನೀಯಂ ವಯಂ ಧೀಮಹಿ ಚಿಂತೆಯಾಮಹ ಇತಿ ತತಃ ಪ್ರಾಚ್ಯಾಂ ದಿಶಿ ಇಂದ್ರಾಗ್ನಿ ಸಭಾರ್ಯೋ ಪ್ರದ್ಯುಮ್ನಶ್ಚ. ಪ್ರತೀಚ್ಯಾಂ ವರುಣವಾಯು, ನೀವು ಬಂದಿದ್ದೆ ಅಲ್ಲ ಮೊನ್ನೆ ಬೃದಾಣದಲ್ಲಿ ಬಂದಿತ್ತಿದ್ದು. ಪೂರ್ವದಲ್ಲಿ ಯಾರ್ಯಾರು? ಇಂದ್ರಾಗ್ನಿ ಮತ್ತು ಸಭಾರ್ಯೌ ಮೊನ್ನೆನೇ ಬಂದಿದ್ದೆ ಪಾಠದೊಳಗೆ, ಗೊತ್ತಾಯ್ತಾ? ಅದನ್ನು ತರ್ತಾರೆ ಈಗ. ಉದೀಚ್ಯಾಂ ಸೋಮರುದ್ರೌ, ಉದೀಚಿ ದಿಕ್ಕಿನಲ್ಲಿ ಯಾರೋ, ಆಮೇಲೆ ದಕ್ಷಿಣದಲ್ಲಿ ಯಾರೋ, ಮತ್ತೇನು ಮಾಡಿದ್ರು ಇವರು? ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ತಗೊಂಡ್ರು, ಆಪೋಸಿಟ್ ತಗೊಂಡ್ರು, ಕ್ರಮ ಇಷ್ಟೇ ವ್ಯತ್ಯಾಸ. ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ, ಉತ್ತರ ಹಾಗೆ ಹೇಳೋದು ಒಂದು ಕ್ರಮ, ಅಥವಾ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಇನ್ನೊಂದು ಕ್ರಮ. ಮೊನ್ನೆ ಅದರಲ್ಲಿ ಬಂದಿದ್ದು ಯಾವ ಕ್ರಮದಲ್ಲಿ? ಪ್ರದಕ್ಷಿಣಾಕಾರ ಬಂದಿತ್ತು. ಇಲ್ಲಿ ಯಾವ ಕ್ರಮದಲ್ಲಿ ಬಂದಿದೆ? ಪೂರ್ವ ಉತ್ತರ, ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ, ಅದೇ ಕ್ರಮದಲ್ಲಿ ಬಂದಿದೆ ಅಷ್ಟೇ. ಪ್ರತೀಚ್ಯಾಂ ವರುಣವಾಯು ಸಭಾರ್ಯವು ಸಂಕರ್ಷಣಶ್ಚ. ವರುಣ ಪಶ್ಚಿಮ ದಿಕ್ಕಿನೇ, ಇಲ್ಲಿ ಪ್ರದ್ಯುಮ್ನ, ಅಲ್ಲಿ ಸಂಕರ್ಷಣ. ಬಂದು ವರುಣ ಮತ್ತು ವಾಯು ಸಪತ್ನಿಕರನ್ನು ಧ್ಯಾನ ಮಾಡಬೇಕು. ನಾಲ್ಕು ಜನ ಅದರಲ್ಲಿ, ನಾಲ್ಕು ಒಳಗೆ ನಾರಾಯಣ. ಉದೀಚ್ಯಾಂ ಸೋಮರುದ್ರವು ಸಭಾರ್ಯವು ಅನಿರುದ್ಧಶ್ಚ. ಇದೆಲ್ಲ ಸಂಧ್ಯಾನ ಉಪಯೋಗ ಆಗುತ್ತೆ. ಪ್ರಾಚ್ಯ ದಿಶೆ ಯಾಶ್ಚ ದೇವತಾ ದೇವತಾಹ ಅದು ಹೇಳೋದಿಲ್ಲ. ಪ್ರತೀಚ್ಯ ದಿಶೆ ಅದಿಷ್ಟು ಕೂಡ ಬರುತ್ತೆ. ಬರೀ ನಾವು ಉತ್ತರ ದಿಕ್ಕಿ ದೇವತೆಗಳು ಅಂತ ಅಷ್ಟೇ ಹೇಳಿಬಿಡ್ತು. ಅದರ ಅರ್ಥ ಏನು ಅಂದರೆ, ಪೂರ್ವ ದಿಕ್ಕಿನಲ್ಲಿ ಯಾವ ದೇವತೆಗಳಿದ್ದಾರೋ ಅಲ್ಲಿ ನಮಸ್ಕಾರ ಅಂತಿದೆ, ಯಾವ ದೇವತೆಗಳಿದ್ದಾರೆ ಇಲ್ಲಿದೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮನಸ್ಸಲ್ಲಿ ಅನುಸಂಧಾನ ಇರಬೇಕು. ಬಿಡಿಸಿ ಹೇಳಿದ್ರು ಒಳ್ಳೆಯದು, ಮನಸ್ಸಲ್ಲಿ ಅನುಸಂಧಾನ ಇಲ್ಲದೆ ಹೋದರೆ ಬರೀ ದಿಕ್ಕಿ ನಮಸ್ಕಾರ ಮಾಡಿದಾಗಾಯ್ತು ಅಷ್ಟೇ. ದಿಕ್ಕಿ ನಮಸ್ಕಾರ ಶಬ್ದಕ್ಕೆ ಏನರ್ಥ? ದಿಗಭಿಮಾನಿ ದೇವತೆಗಳ ನಮಸ್ಕಾರ ಅಂತ ಅರ್ಥ. ಫರ್ದರ್ ಫಾರಮ್ ಏನದಕ್ಕೆ? ದಿಗಭಿಮಾನಿ ಪ್ರತಿಪಾದ್ಯ ರೂಪಕ್ಕೆ ನಮಸ್ಕಾರ ಅಂತ ಅರ್ಥ. ಪ್ರತಿಪಾದ್ಯ ಅಭಿಮಾನಿ ದೇವತೆಗಳು ಪೂರ್ವ ದಿಕ್ಕಿಗೆ ಇಂದ್ರ ಅಗ್ನಿ, ಪ್ರತಿಪಾದ್ಯ ರೂಪ ಯಾವುದು ಬಂತೀಗ? ಪ್ರತಿಪಾದ್ಯ ರೂಪ ಪ್ರದ್ಯುಮ್ನ ಹೇಳಿದಾರಲ್ಲ, ಈ ರೀತಿಯ ಪ್ರತಿಯೊಂದು ಹೇಳ್ತಾವೆ. ಪ್ರದ್ಯುಮ್ನ, ಆಮೇಲೆ ಸಂಕರ್ಷಣ, ಅನಿರುದ್ಧ, ನಾರಾಯಣ. ಅಧರಾಯಾಮ್ ಶೇಷಕಾಮೌ ಊರ್ಧ್ವಾಯಾಮ್ ಬ್ರಹ್ಮವಾಯುಗಳು, ಮತ್ತೆ ಸಭಾರ್ಯರು, ಉದೀಚಿ ಸೋಮರುದ್ರರು ಮತ್ತು ಸಭಾರ್ಯರು, ಆಮೇಲೆ ಅನಿರುದ್ಧ ರೂಪಿ ಪರಮಾತ್ಮ, ಆಮೇಲೆ ಸಂಕರ್ಷಣ ಮೇಲೆ, ಕೆಳಗಡೆಗೆ ವಾಸುದೇವ, ಐದು ಒಟ್ಟು ಐದು ದಿಕ್ಕಾಯಿತು. ಅಧರಾಯಾಮ್ ಶೇಷಕಾಮೌ ಸಭಾರ್ಯೌ ವಾಸುದೇವಶ್ಚ ನಮ್ಯಾಹ ಇತಿ. ಅಧರ ದಿಕ್ಕು ಅಂದರೆ ಕೆಳಗಿನ ದಿಕ್ಕಿನಲ್ಲಿ, ಶೇಷ ಮತ್ತು ಕಾಮ ಸಪತ್ನೀಕರಾಗಿ ವಾರುಣಿ ಮತ್ತು ರತಿ, ಆಮೇಲೆ ವಾಸುದೇವ ರೂಪ ಪ್ರತಿಪಾದ್ಯ ರೂಪ, ಈ ಕ್ರಮದಲ್ಲಿ ಮಾಡಿದರೆ ಉಪನಯನ ಪ್ರಕರಣಂ ಅಂತ ಹೆಸರಿಟ್ಟರು. ಇದಿಷ್ಟು ಯಾವುದಿದು ಏನ? ಹೌದೌದು ಬಂತು, ಯಾರದ್ದು ಗೊತ್ತಿರಬೇಕಲ್ಲ, ಗೊತ್ತಾಯ್ತಾ? ಉದಾಹರಣೆ ಯಾರೋ ಗೊತ್ತಿಲ್ಲ, ಹೆಸರು ಬರೆದ್ಬಿಡು, ಕಾಲೇಜ್ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಅಂತ ಹೆಸರು ಗೊತ್ತಿದ್ರೆ ಏನಾಯ್ತು? ಈಗ ಕರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬರೋದು. ಯಾವುದೇ ಒಂದು ಹೆಸರು ಗೊತ್ತಿರೋದು ಬೇರೆ, ಸುಮ್ಮನೆ ಹೇಳೋದು ಬೇರೆ. ನಾವು ಸುಮ್ಮನೆ ಹೇಳೋದಕ್ಕೆ ಒಂದು ಕಾರಣ, ಅಲ್ಲಿ ಎಲ್ಲರ ಹೆಸರು ದೊಡ್ಡದಾಗಿಬಿಡುತ್ತೆ, ಸಂಧ್ಯಾ ಒಂದು ಶಾರ್ಟ್ ಆಗಬೇಕು. ಅದಕ್ಕೆ ಏನು ಮಾಡಿದ್ರು, ಪೂರ್ವದಕ್ಕೆ ಯಾರ್ಯಾರಿದ್ದು ಎಲ್ಲರೂ ನಮಸ್ಕಾರ ಅಂತ ಹೇಳ್ಬಿಟ್ಟು ಅದು ಆದರೆ ಸುಲಭ ಆಯಿತು. ಇಲ್ಲವ್ರು ಏನಾಗ್ತಿತ್ತು, ಬಿಡಿಸಿ ಹೇಳ್ಬೇಕಾದ್ರೆ ಇಂದ್ರ ಅಗ್ನಿ, ಮೊದಲು ಇಂದ್ರ ಶಚಿ ಇಂದ್ರ, ಆಮೇಲೆ ಸ್ವಾಹ ಅಗ್ನಿ ಅಂತರ್ಗತ ರೂಪ, ಅವಿಷ್ಟು ದೊಡ್ಡದಾಗ್ತಾ ಇತ್ತು. ಮೊದಲೇ ಬಿಡೋರು ಇನ್ನೂ ಜಾಸ್ತಿ ಕಾರಣ ಆಗ್ತಿತ್ತು. ಅದಕ್ಕೆ ಶಾರ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ವಿಸ್ತಾರ ಮಾಡಿಕೊಂಡ್ರೆ ತಪ್ಪಲ್ಲ, ಶಾರ್ಟ್ ಮಾಡಿದ್ದು ಮಾಡಲೇಬೇಕು ಅಂತ ಹೇಳೋದು. ವಿಸ್ತಾರ ಮಾಡಿಕೊಂಡ್ರೆ ಯಾವುದು ದೇವ್ರ ಪೂಜೆ ಚಿಕ್ಕದಾಗಿ ಮಾಡೋಕ್ಕೆ ಭಾರಿ ದೊಡ್ಡದಾಗಿ ಮಾಡೋಕ್ಕೆ ಬರುತ್ತಲ್ಲ, ಹಾಗೆ ಸಂಧ್ಯಾವನ್ನೇ ಒಂದರಲ್ಲೇ ಸರಿಯಾಗಿ ಅನುಸಂಧಾನ ಮಾಡಿದರೆ ಎಲ್ಲ ಮಂತ್ರ ಬರ ಮಾಡಿಬಿಟ್ಟಿಲ್ಲ ವ್ಯಾಪ್ತ, ಅದು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕಷ್ಟೇ. ಅದು ಏನ? ಹೌದು ಹೌದು, ಅದು ಬೇರೆ, ಆ ದಿಕ್ಕು ಬೇರೆ, ಈ ದಿಕ್ಕು ಬೇರೆ. ಇಲ್ಲಿ ಸಂಧ್ಯಾವಂದನೆ ಹೇಳಬೇಕಾದ್ರೆ ಈ ಕ್ರಮದಲ್ಲಿ ಹೇಳಬೇಕು, ಇದು ಕ್ರಮ ಇದೆ. ಬೇರೆ ಕಡೆ ಅಗ್ರತೋ ನಾರಸಿಂಹ ಆ ದಿಕ್ಕು ಬೇರೆ, ದಕ್ಷಿಣಗಂತ ಹೊರಟ ಕಾಲಕ್ಕೆ ಏನಂತ ಹೇಳ್ತೇವೆ ನಾವೀಗ, ಅಗ್ರತೋ ನಾರಪಶ್ಚಿಮ ಅಗ್ರತೋ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಚರೋ ರಾಮ. ಅದು ಪ್ರಯಾಣ ಕಾಲಕ್ಕೆ ಹೇಳೋ ಚಿಂತನೆ ಬೇರೆ, ಅದೇ ಹೇಳಿದ್ದು. ಆಯಾ ಕಾಲಕ್ಕೆ ಏನು ಬೇಕೋ ಅದನ್ನೇ ಮಾಡಬೇಕು, ಆಯಾ ಕಾಲಕ್ಕೆ ಹೇಳಬೇಕಾದ್ರೆ ಹೇಳಿದ್ರು. ಒಂದೇ ಹೇಳಿಬಿಟ್ರೆ ಏನಾಗ್ತಿತ್ತು ಅಂದರೆ, ಅಯೋಗ್ಯರಿಗೂ ಬಂದುಬಿಟ್ಟು ಉಪಾಸನೆ ಮಾಡಿದ್ರೆ ಪುಣ್ಯ ಬರ್ತದೆ, ಬರಬಾರ್ದು. ಏನು ಮಾಡಿಬಿಟ್ಟಿದ್ದಾರೆ ಅದನ್ನೀಗ, ಸ್ಪೆಸಿಫಿಕ್ಕ ಚೇಂಜ್ ಮಾಡ್ತಾ ಹೋಗ್ತಾರೆ. ಅವಾಗ ಎಲ್ಲಿಂದ ಗೊತ್ತಾಗಬೇಕದು? ಗುರುಪದೇಶದಿಂದನೇ ಬರಬೇಕು. ಈಗ ಮಾಡಬೇಕು ಅನ್ನೋದಕ್ಕೆ ಎಷ್ಟೇ ಬರೆದ್ರೂ ಕೂಡ ಕೆಲವು ವಿಷಯ ಏನಾಗೋದಿಲ್ಲ. ಇವತ್ತು ಟಿ ವಿ ಅವ್ನು ಬರ್ತಾರೆ, ಇದಕ್ಕೆಲ್ಲ ಕೊಡ್ತಾರೆ, ಕೊನೆ ಅವ್ನು ಹೇಳೋದಲ್ಲೇ ಅರ್ಥ ಆಗೋದು. ಬರೀ ಓದ್ಕೊಂಡು ಮಾಡೋಕ್ಕೂ ಆಭಾಸ ಆಗಿಬಿಡುತ್ತೆ. ಅವರೇ ಏನು ಮಾಡಿಬಿಡ್ತಾರೆ, ಕಳಿಸ್ಕೊಡ್ತೀವಿ ಅಂತ ಹೇಳಿಬಿಡ್ತಾರೆ. ಯಾವುದೇ ಎಷ್ಟೇ ಕ್ಲಾರಿಟಿ ಇದ್ದರೂ ಕೂಡ ಶಬ್ದಗಳಲ್ಲಿರೋ ಕ್ಲಾರಿಟಿ ಬೇರೆ, ಪ್ರತ್ಯಕ್ಷದಲ್ಲಿರೋ ಕ್ಲಾರಿಟಿನೇ ಬೇರೆ. ಎದುರಿ ತೋರಿಸೋ ಇವತ್ತು ಇಷ್ಟೆಲ್ಲ ಟಿ ವಿಯಲ್ಲಿ ಬಂದುಬಿಟ್ಟು ಮನೆ ಮನೆ ರೇವಿ ಬಂದರೂ ಕೂಡ ಕೆ ಜಿ ಕ್ಲಾಸಿಗೆ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಆಗೋಗ್ಬಿಟ್ಟಿದೆ, ಗೊತ್ತಾಯ್ತು? ಯಾರು ಟಿ ವಿ ನೋಡ್ಕೊಂಡು ಕಲಿಯೋಕ್ಕೆ ಯಾರು ಶುರು ಮಾಡಿಲ್ಲ. ಯಾಕೆ? ಎದುರಿಗೆ ಹೇಳ್ದಾಗ ಬರೋಷ್ಟು ಕ್ಲಾರಿಟಿ ಯಾವಾಗ ಬರೋದಿಲ್ಲ, ಬಿಡಿಯೋದ ಏನು ಮಾಡಿದ್ರು ಬರೋದಿಲ್ಲ. ಮತ್ತು ಬರೀ ಈಗ ಎಜುಕೇಷನ್ ಇನ್ನೂ ಆ ರೀತಿ ಏನು ಮಾಡಬೇಕಾಗಿತ್ತು? ಈಗ ಮೊದಲು ಪ್ರೈಮರಿ ಸ್ಕೂಲ್ ಇತ್ತು, ಆಮೇಲೆ ಕೆ ಜಿ ಬಂತು, ಆಮೇಲೆ ಯು ಕೆ ಜಿ, ಈಗ ಎಲ್ಲ ಬಂತು. ಅದಕ್ಕೆ ಮೊದಲು ಫೀಸ್ ಇಲ್ಲದ ಬಂತು, ಆಮೇಲೆ ಫೀಸ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ, ಈಗ ಇಂಜಿನಿಯರಿಂಗ್ ಮೆಡಿಕಲ್ಗಿಂತ ಕಾಸ್ಟ್ಲಿ ಎಜುಕೇಷನ್ ಯಾವುದೀಗ? ಯು ಕೆ ಜಿ, ಎಲ್ ಕೆ ಜಿ ಭಾಳ ಕಾಸ್ಟ್ಲಿ ಎಷ್ಟು ಎಜುಕೇಷನ್ ಅದು. ಆದರೆ ಇದು ಕಡಿಮೆ ಮಾಡಬಾರ್ದಾ? ಅಲ್ಲಿರೋ ಹಿಂದಿನ ಹೆಣ್ಣೆ ಅಂದರೆ ಹೇಳದೆ ಹೋದರೆ ಡೈರೆಕ್ಟಾಗಿ ಬರೋದಿಲ್ಲ. ಅಂತೇ ವಾಸಿ, ಎದುರಿಗಿದ್ದು ಹೋದವರಿಗೂ ದೂರ ಇದ್ದು ಡಿಸ್ಟೆನ್ಸ್ ಎಜುಕೇಷನ್ಗೆ ಇದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಡಿಸ್ಟೆನ್ಸ್ ಎಜುಕೇಷನ್ಗೆ, ಇದಕ್ಕೆ ಏನಾಗಿರುತ್ತೆ? ಅಷ್ಟು ಕ್ಲಾರಿಟಿ ಬರೋದಿಲ್ಲ ಅವರಿಗೆ. ರೆಗ್ಯುಲರಾಗಿ ಓದ್ದವ್ರು ಏನು ಬರುತ್ತಲ್ಲ, ದೂರದಿಂದ ಓದ್ದವ್ರಿಗೆ ಅಷ್ಟು ಜ್ಞಾನ ಬರೋದಿಲ್ಲ. ಅದಕ್ಕೆ ಹಿಂದೊಂದು ನಿಯಮ ಇತ್ತು, ಈ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಯಾವಾಗಲೂ ರೆಗ್ಯುಲರ್ ಒಬ್ಬ ಇವನೊಬ್ಬ ಅಪ್ಲಿಕೇಶನ್ ಹಾಕಿದರೆ ಮಾರ್ಕ್ಸ್ ಈಕ್ವಲ್ ಆಗಿದೆ, ಯಾರಿಗೆ ಪ್ರಿಫರೆನ್ಸ್ ಕೊಡಬೇಕು? ರೆಗ್ಯುಲರ್ ಓದ್ದಂಗೆ ಕೊಡಬೇಕು, ಯಾಕೆ ಇವನು ಕ್ಲಾರಿಟಿ ಜಾಸ್ತಿ ಇರುತ್ತೆ ಅಂತೇಳಿ. ಅದಕ್ಕೆ ಅದು ಹೇಳಿದ್ದು, ಒಂದೊಂದು ಕಡೆ ಒಂದೊಂದು ಉಪಾಸನೆ ಇರೋದರಿಂದ ಅದು ನೋಡೇ ತಿಳ್ಕೋಬೇಕು. ಎಲ್ಲೋ ಒಂದು ಕಡೆ ಇಲ್ಲಿ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬಾರ್ದು. ಹಾಂ, ಇಲ್ಲಿ ಹೇಳಿದ ಹೇಳಬೇಕಷ್ಟೇ, ಹೇಳಿದ್ದಾರೆ ತೊಗೋಬೇಕಷ್ಟೇ. ಹಾಂ, ತೊಗೊಂಡ್ರೆ ಆಯಿತು, ಯಾವಾಗ ನಮ್ಮ ಚಾಯ್ಸ್ ಇದ್ರೆ ಆಯಿತು. ಮುಂದೆ ಯಾಕೆ ಅದೇ ಸೇರಿಸ್ಕೋಬೇಕು ನೀವು? ಸುಮ್ ಸುಮ್ ಅಲ್ಲ, ಅದು ಅಲ್ಲಿ ಹೇಳಿದ್ರಿಂದ ಅಲ್ಲೇ, ಇಲ್ಲಿ ಹೇಳಿದ್ರಿಂದ ಇಲ್ಲೇ, ಎಲ್ಲ ಸೇರಿಸ್ಕೊಂಡು ಏನಾಗುತ್ತೆ ನಿಮಗೀಗ? ಎಲ್ಲ ಸೇರಿಸ್ಕೊಂಡು ಏನು ಕನ್ಫ್ಯೂಷನ್ ಬರುತ್ತೆ? ದೋಷ ಅಲ್ಲ, ಸಾಮರ್ಥ್ಯ ಇದ್ದಾಗ ರೂಪ ಚಿಂತನೆ ಮಾಡಿದ್ರೆ ಸಾಲದು, ಮತ್ತೆ ಬಣ್ಣ ಚಿಂತನೆ ಮಾಡಬೇಕು, ಬಣ್ಣ ಜೊತೆಗೆ ಕೈ ಚಿಂತನೆ ಮಾಡಬೇಕು, ಕೈ ಜೊತೆಗೆ ಏನು ಮಾಡಬೇಕು? ಆಯುಧ ಚಿಂತನೆ ಮಾಡಬೇಕು. ಕೊನೆಗೆ ಎಲ್ಲಿಗೆ ಹೋಯ್ತು ಕೊನೆಗೆ? ಅದು ಕೊನೆ ಬಿಡ್ಲಕ್ಕಾಯ್ತು, ಹೊರತು ಮಾಡಕ್ಕೆ ಬರಲೇ ಇಲ್ಲ. ಅದು ಏನು ಮಾಡಬೇಕಾದ್ರಿಂದ ಈಗ ಸೇರಿಸ್ಕೊಳ್ಳೋಕ್ಕಿರ್ತ ಗೊತ್ತು? ಅನ್ನ ಅಡುಗೆನ ಕಲಿಸಿ ಬಡಿಸೋದು ಬೇರೆ, ಬೇರೆ ಬಡಿಸೋದು ಬೇರೆ. ಕಲಿಸಿ ಬಡಿಸಿದಾಗ ಏನಾಗುತ್ತೆ? ಚಾಯ್ಸ್ ಇಲ್ಲ ಊಟ ಮಾಡೋದು. ಏನು ಮಾಡ್ತಾರೆ ಅವನು? ಅದನ್ನು ಭಾಗ ಬಿಟ್ಟರೆ ಏನು ಮಾಡ್ಬೋದು? ಅವನು ಏನು ಬೇಕಾದ್ರೆ ಕಲಿಸ್ಕೋಬೋದು, ಮಿಕ್ಸ್ ಮಾಡ್ಕೊಳಕ್ಕೆ ಬರುತ್ತೆ. ಎಲ್ಲ ಗ್ರಂಥ ಆಚಾರ್ಯ ಯಾತಕ್ಕೆ ಬರೋದ್ರು ಅಂತ ಕೇಳಿದರೆ, ಎಲ್ಲಿ ಬೇಕಾದ್ರೂ ಜಾಯಿನ್ ಮಾಡ್ಕೊಳಕ್ಕೆ ಅನುಕೂಲ ಮೂವತ್ತೇಳು ಗ್ರಂಥ ಬರೋದು. ಒಂದೇ ಬರೆದ್ಬಿಟ್ರೆ ಬ್ರಹ್ಮಸೂತ್ರ ಭಾಷೆದೊಳಗೆ ಎಲ್ಲ ಸೇರಿಸ್ಬಿಟ್ರೆ ಏನಾಗ್ತಿತ್ತಾಗ? ಓದೋಕ್ಕಾಗ್ತಿಲ್ಲ. ಇದು ಬ್ರಹ್ಮಸೂತ್ರ ಉಳಿದ ಅಧಿಕಾರನೇ ಇಲ್ಲ, ಎಲ್ಲ ಮಿಸ್ ಆಗಿಬಿಡ್ತಿತ್ತು. ಬೇರೆ ಹಾಕಲು ಅರ್ಥ ಇದೆ. ಅನುಸಂಧಾನಕ್ಕೆ ಏನಾಗಿದೆ? ಒಂದು ಉದ್ದೇಶ ಇರೋದ್ರಿಂದ ಉದ್ದೇಶ ತಕ್ಕಂತೆ ಬಳಸ್ಬೇಕಲ್ಲ. ಹಾಂ, ಹೌದು. ಹಾಂ, ಪರಮಾತ್ಮ ತಾನೇ ಸ್ತ್ರೀಯರು ಸ್ವರಮಣ. ಆಗ ಸ್ತ್ರೀ ರೂಪ ಪ್ರಶ್ನೆ ಬರೋದಿಲ್ಲ, ಸ್ವರಮಣನಾಗಿದ್ದಾನಷ್ಟೇ. ಆ ಹೈಗರಿ ರೂಪಕ್ಕೆ ಸಹ ಬ್ಯಾಚಿಂಗ್ ಆಗಿ ಹೇಳಿದ್ನಲ್ಲ, ರಮಾ ಸಮೇತ ಚಿಂತನೆ ಬಿಡಾಗಿಲ್ಲ, ಪ್ರತ್ಯೇಕ ಚಿಂತನೆ ಮಾಡಾಗಿಲ್ಲ. ಯಾಕಂದ್ರೆ ಅದೇ ರೂಪಕ್ಕೆ ತಾನೇ ಸ್ತ್ರೀ ರೂಪನಾಗಿರೋದ್ರಿಂದ ಸ್ವರಮಣ ಚಿಂತನೆ ಮಾಡ್ತಾ ಅದೇ ರೂಪದಲ್ಲಿ ಮಹಾಲಕ್ಷ್ಮಿ ಇದ್ದಾರಷ್ಟೇ. ಹೈಗರಿ ರೂಪದಲ್ಲಿ ಪರಮಾತ್ಮ ಹೇಗೆ ಸ್ತ್ರೀ ರೂಪದಲ್ಲಿ ಇದ್ದಾನೋ ಮಹಾಲಕ್ಷ್ಮಿ ಅದೇ ರೂಪದಲ್ಲಿ. ಅವರಿಗೆ ಎಲ್ಲ ರೂಪಗಳಿದೆ, ಅನಂತ ರೂಪಿಣಿ ಅಂತ ಆಚಾರ ಬರೆದಿದ್ದಾರೆ. ಸರಿಯಾಗಿ ಉಪಯೋಗಿಸಿ ಬಿಟ್ಟರೆ ಮೂಲವಾಯಿತು ಅಷ್ಟೆ. ಆ ಯಾತಕ್ಕೆ ಇಟ್ಕೊಂಡು ಉಪನಯನದ ಮುಖ್ಯ ಫಲಶ್ರುತಿ ಯಾವುದು? ಗಾಯತ್ರಿ ಮಂತ್ರ, ಗೊತ್ತಾಯ್ತಾ? ಉಪನಯನ ಹತ್ರ ತಂದ್ಕೊಳ್ಳೋದು, ದೇವರು ಹತ್ರ ತಂದ್ಕೊಳ್ಳೋದು. ಉಪನಯನ ಶಬ್ದಕ್ಕೆ ಅರ್ಥನೇ ಅದು. ಉಪನಯನ ಅದಕ್ಕೆ ಒಂದು ಅರ್ಥ ಏನು? ಗುರುಗಳ ಹತ್ರ ಉಪನಯನ, ಒಯ್ದು ಬಿಡೋದು ಅಂತ ಅರ್ಥ, ಸ್ಕೂಲಿಗೆ ಸೇರಿಸೋದು. ಇನ್ನೊಂದು ಅರ್ಥ, ವೇದಗಳನ್ನು ಉಪನಯನ. ಅವನಿಗೆ ವೇದಗಳು ದೂರ ಆಗಿದ್ದು, ಹತ್ರ ಬರಲಿಕ್ಕೆ ಶುರುವಾಯಿತು. ಆಮೇಲೆ ಬ್ರಹ್ಮ ಉಪನಯನ, ದೇವರ ಹತ್ರ ಆಗ್ತಾನೆ. ಅದಕ್ಕಿಂತ ಮುಂಚೆ ಏನಿರಲಿಲ್ಲ, ಮಂತ್ರದಿಂದ ಧ್ಯಾನ ಮಾಡಿಸೋ ಅಂದರೆ ಸುಮ್ಮನೆ ಧ್ಯಾನ ಮಾಡುವ, ಮಂತ್ರದಿಂದ ಮಾಡಾಗಿರಲಿಲ್ಲ. ಹತ್ರ ಬಂದಾಗೈತೆ, ಒಂದೊಂದು ಕೋರ್ಸ್ ಮುಂದಕ್ಕೆ ಹೋಗ್ತಾ ಹೋದಂತೆ ಏನಾಗುತ್ತದೋ, ಹತ್ರ ಬರಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಉಪನಯನ ಮೂರು ಅರ್ಥದಲ್ಲಿ ಉಪಯೋಗಿಸಿ. ಇನ್ನೊಂದು ನಯನ ಅಂದರೆ ಕಣ್ಣು, ಉಪನಯನ ಅಂದರೆ ಏನು? ಇನ್ನೊಂದು ಕಣ್ಣು, ಅದು ದೇವ್ರನ್ನ ತೋರಿಸೋ ಕಣ್ಣು, ಸ್ಪಿರಿಚುವಲ್ ಐ ಬರತ್ತೆ ಅದು. ಉಪನೇತ್ರ ಅಂತಾರಲ್ಲ, ಸ್ಪೆಕ್ಸ್ಗೆ ಏನಂತಾರೆ? ಉಪನೇತ್ರ ಅಂತ ಕರೀತಾರೆ. ಈಗ ಅನೇಕ ಅರ್ಥದಲ್ಲಿ ಉಪಯೋಗಿಸ್ತಾರೆ, ಅದಿಷ್ಟು ಕೂಡ ಒಂದು ಭಾಗ. ಅದಕ್ಕೆ ಉಪನಯನ ಶಬ್ದಕ್ಕೆ ಒಟ್ಟರ್ಥ ಗಾಯತ್ರಿ, ಆದ್ದರಿಂದ ಅದ್ರ ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ಟರು. ಹೌದೌದು, ಅಲ್ಲ ಚಕ್ರದಲ್ಲ ಲಕ್ಷ್ಮೀದೇವಿ ಇದ್ದಾರೆ, ದುರ್ಗಾದೇವಿ ಅಲ್ಲಿದ್ದಾರೆ, ಶ್ರೀದೇವಿ ಇಲ್ಲಿದ್ದಾರೆ, ಪದ್ಮದಲ್ಲಿ ಯಾರಿದ್ದಾರೆ? ಭೂದೇವಿ ಇದ್ದಾರೆ. ಈಗ ಎಲ್ಲ ರೂಪಗಳು ವಾಯುದೇವರಿದ್ದಾರೆ, ಗದಾ ವಾಯುದೇವರು. ಚಿಂತನೆ ಮಾಡ್ತಾ ಹೊರಟ್ರೆ ಯಾವುದೇ ಭಾಗದ ರೂಪ ಚಿಂತನೆ ಮಾಡಿದಾಗ ಉಳು ದೇವತೆಗಳು ಬಂದ್ಬಿಡ್ತಾರೆ ಅಲ್ಲಿ. ಆ ಅನುಸಂಧಾನ ಇರಬೇಕಷ್ಟೇ. ಅದಕ್ಕೆ ಆಚಾರ್ಯ ಬೇರೆ ಕಡೆ ಬರೆದಿದ್ದಾರೆ, ಪೂರ್ವಂ ಹರಿಯ ಚಕ್ರ ಮಹೂರ್ತಿ ದುರ್ಗಾ. ಪರಮಾತ್ಮನ ಆಯುಧಗಳೇ ಚಿಂತನೆ ಮಾಡಬೇಕು, ಬಟ್ಟೆ ವಸ್ತ್ರ ವಸನದ ಚಿಂತನೆ ಮಾಡಬೇಕು, ಕಿರೀಟಕ್ಕೆ ಯಾರು ದೇವತೆಗಳು, ಆಮೇಲೆ ಕೈ ಕಂಕಣಕ್ಕೆ ಯಾರು ದೇವತೆಗಳು, ಉಂಗುರಕ್ಕೆ ಯಾರು ದೇವತೆಗಳು ದೇವರಿಗೆ. ದೇವ್ರ ಮೈ ಚಿಂತನೆ ಎಲ್ಲ ವಿಶ್ವರೂಪ ಚಿಂತನೆ ಮಾಡಿದಾಗತ್ತೆ. ಅದೆಲ್ಲ ಒಟ್ಟಿಗೆ ಯಾಕೆ ಹೇಳೋದಿಲ್ಲ ಅಂದರೆ, ಇವತ್ತು ಒಂದನೇ ಕ್ಲಾಸ್ಗೆ ಎಲ್ಲ ಹೇಳಿಬಿಟ್ರೆ ಅವ್ನು ಬಿಡೋದು ಬರೋದೇ ಇಲ್ಲ. ಫಸ್ಟ್ ಆಫ್ ಆಲು ಮುಂದಿನ ಕೋರ್ಸ್ಗೆ ಅರ್ಥನೇ ಇರೋದಿಲ್ಲ, ಅದು ಒಂದೊಂದೇ ಹೇಳ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾರೆ. ಅದು ಬೇರೆ, ಅದು ಪಂಚ ಐದು ಕಡೆ ನಿಲ್ಲಿಸಿ ಹೇಳಬೇಕು. ಐದು ಕಡೆ ನಿಲ್ಲಿಸಿದ್ರೆ ಏನಾಗುತ್ತೆ? ಪಂಚಾವಸಾನ ಅಂತ ಹೆಸರು. ಪಂಚಾವಸಾನ, ಪಂಚಾವಸಾನ ಗಾಯತ್ರಿ ಎಂಬುದು ಪಂಚಪಾತಕ ಹಾರಿಣಿ. ಪಂಚಾವಸಾನ ಮಾಡಿದ ಊದ ಸವಿತ್ರ ಎಣ್ಣೆ ಬರ್ಗೋ ಊದಕ್ಕೆ ಹೇಳಿಬಿಟ್ಟು ಏನಾಗುತ್ತೆ? ಪಂಚಪಾತಕ ದಾಯಿನಿ ಅಂತ ಕರೀತಾರೆ. ಪಂಚಪಾತಕಗಳಂತ ಕೊಡುತ್ತಂತೆ. ನಾನ್ ಸ್ಟಾಪ್ ಗಾಯತ್ರಿ ಹೇಳಿಬಿಟ್ರೆ ಪಂಚಪಾತಕ ಬರುತ್ತೆ. ಅಲ್ಲಿ ಸ್ಟಾಪ್ ಓಂ ಭೂಹ ಭುವಃ ಸ್ವಃ, ಒಂದು ಯೂನಿಟ್ ಅದು. ಓಂ ಭೂರ್ಭುವ ಸ್ವಃ ತತ್ಸವಿತ್ರ ವರೇಣ್ಯಂ ಭರ್ಗೋದೇವಸ್ಯ ಧೀಮಹಿ ಯೋ ಯೋನ ಪ್ರಚೋದಯ. ನಿಲ್ಲಿಸಿ ಹೇಳಬೇಕಾದ್ರೆ ಒಂದೊಂದು ಪಾದಕ್ಕೂ ನಿಲ್ಲಿಸ್ಬೇಕು, ವ್ಯಾಹೃತಿಗೂ ನಿಲ್ಲಿಸ್ಬೇಕು, ಓಂಕಾರಕ್ಕೆ ನಿಲ್ಲಿಸ್ಬೇಕು, ಮುಗಿದ್ಮೇಲೆ ನಿಲ್ಲಿಸ್. ಒಟ್ಟು ಪಂಚಾವಸಾನ ಅಂತ ಹೆಸರು. ಉದ್ದಕ್ಕೆ ಹೇಳುವು, ನಾನ್ ಸ್ಟಾಪ್ ಹೇಳಿದರೆ ತಪ್ಪಾಗತ್ತೆ. ಊರ್ಧ್ವಾಯಾಮ್ ಬ್ರಹ್ಮವಾಯು ಸೂರ್ಯಗತಿ ಪ್ರಕರಣ. ನೆಕ್ಸ್ಟ್ ಆದಿತ್ಯ ಮಂಡಲೇ ವಾಯು ಅಧಿಷ್ಠಾನೀಕೃತ್ಯ ಭಗವಾನ್ ನಾರಾಯಣ. ಯಾತಕ್ಕೆ ಸೂರ್ಯಗತಿ ಕೊಟ್ಟರು ಅಂದರೆ, ದೇಹ ಸದಾ ಸವಿತೃಮಂಡಲ ಮಧ್ಯವರ್ತಿ. ದೇವರು ಎಲ್ಲಿ ಚಿಂತನೆ ಮಾಡಬೇಕು ನಾವೀಗ? ಸೂರ್ಯ, ಅದಕ್ಕೆ ಸೂರ್ಯಗತಿ ಬೇಕು ನಮಗೀಗ. ಯಾವುದ್ರ ಬಗ್ಗೆ ಚಿಂತನೆ ಮಾಡೋಕ್ಕೆ ಹೋಗ್ತಾರೆ ಅದು ರೆಲೆವೆಂಟ್ ಆದ್ದರಿಂದ ಹೇಳ್ತಾರೆ. ಆದಿತ್ಯ ಮಂಡಲೇ ವಾಯು ಅಧಿಷ್ಠಾನೀಕೃತ್ಯ ಭಗವಾನ್ ನಾರಾಯಣ ಅಸ್ತಿ. ಸಿಂಪಲ್ ಅದು. ಆದಿತ್ಯ ಮಂಡಲದಲ್ಲಿ ಸವಿತೃಮಂಡಲೇ, ಆಮೇಲೆ ವಾಯು ಅಧಿಷ್ಠಾನಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಭಗವಾನ್ ನಾರಾಯಣ ಅಸ್ತಿ. ಸಚ ಸರ್ವದಾ ಸಮತ್ವಾತ್ ಸರ್ವೇಷಾಂ ಆದಿತ್ಯ ಮಂಡಲೇ ಮಾಂ ಪ್ರತಿ ಮಾಂ ಪ್ರತೀತಿ ಯತ್ ಪ್ರತೀತಿ ಸಾಮ್ಯಂ ತತ್ ಕಾರಣತ್ವಾಚ ಸಾಮನಾಮ ಸರ್ವ ಪಾಪ ಶೂನ್ಯತ್ವಾತ್ ಉನ್ನಾಮ ತಥಾ ಕಂಪಿವನ್ ಕಂಪಿವನ್ ನಾಲ ಸಂಬಂಧಿ ರಕ್ತಪದ್ಮ ಮಾನನೇತ್ರ ಸಮಾನನೇತ್ರ ಸರ್ವದಾ ಸರ್ವಪ್ರಾಣಿಭಿಃ ಸ್ತುತ್ಯಃ ಸರ್ವಪ್ರಾಣಿ ಹಿತಾರ್ಥಂ ಓಂಕಾರೋಚ್ಚಾರಕಾರಿ ನಖಮಾರಭ್ಯ ಕೇಶಪರ್ಯಂತಂ ವಿಲಕ್ಷಣ ಸುಖಾತ್ಮಕ ದೇಹಃ ಸರ್ವವರ್ಣೋ ವಾಣೀ ಪ್ರಾಣ ಪ್ರಾಣಾಭ್ಯಾಂ ರುಕ್ಸಾಮ ವೇದಾಭ್ಯಾಂ ಸ್ತೂಯಮಾನಃ ಏತಾದೃಶು ಭಗವಾನ್ ಸಪ್ತಕಾಲೇಷು ಸಪ್ತಸ್ವರೂಪೈಃ ಆದಿತ್ಯೇ ಸ್ಥಿತ್ವಾ ಯಥಾಯಥಂ ಸರ್ವಪ್ರಾಣಿನಾಂ ಆಶ್ರಯೋ ಭವತಿ. ಇದಿಷ್ಟು ಒಂದು ಘಟ್ಟ. ಆದಿತ್ಯ ಮಂಡಲೇ ವಾಯು ಅಧಿಷ್ಠಾನೀಕೃತ್ಯ ಭಗವಾನ್ ನಾರಾಯಣೋ ಅಸ್ತಿ. ಸಚ ಸರ್ವದಾ, ಆ ಪರಮಾತ್ಮ ಏನು ಮಾಡ್ತಾನೆ? ಸಮತ್ವಾ, ಪರಮಾತ್ಮ ಸಮನಾಗಿದ್ದಾನೆ. ಸಮ ಅಂದರೆ ನಿಷ್ಪಕ್ಷಪಾತಿ ಆಗಿದ್ದಾನೆ. ಸರ್ವೇಷಾಂ ಆದಿತ್ಯ ಮಂಡಲೇ ಮಾಂ ಪ್ರತಿ ಮಾಂ ಪ್ರತೀತಿ ಯತ್ ಪ್ರತೀತಿ ಸಾಮ್ಯಂ ತತ್ ಕಾರಣತ್ವಾಚ. ಪ್ರತಿಯೊಬ್ಬರಿಗೂ ಕೂಡ ಮಾಂ ಪ್ರತಿ, ನನ್ನನ್ನು ಉದ್ಧಾರ ಮಾಡಲಿ, ಉದ್ಧಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಹೊರಟಾಗ ಎಲ್ಲರ ಪ್ರಾರ್ಥನೆ ಪರಮಾತ್ಮ ಒಟ್ಟಾಗಿ ಸಮವಾಗಿ ಕೇಳ್ತಾನೆ. ಅದಕ್ಕೆ ಸಾಮ ಅಂತ ದೇವರಿಗೆ ಹೆಸರು. ಸಮ ಸಾಮ ಸರ್ವ ಪಾಪ ಶೂನ್ಯತ್ವಾತ್ ಉನ್ನಾಮ, ದೇವರಿಗೆ ಉತ್ತಂತ ಹೆಸರಿದೆ. ಯಾಕೆ ಸರ್ವ ಪಾಪ ಶೂನ್ಯ, ಉತ್ತಂದ್ರೆ ಏನು ರಹಿತ, ಉತ್ಸೃಜ್ಯ ಉತ್ತಂದ್ರೆ ಬಿಡೋದು, ಎಲ್ಲ ಪಾಪ ರಹಿತನಾದ್ದರಿಂದ ದೇವರಿಗೆ ಉತ್ತಂತ ಹೆಸರಿದೆ. ತಥಾ ಕಂ ಪಿಪನ್ ನಾಲ ಸಂಬಂಧಿ ರಕ್ತ ಪದ್ಮ ಸಮಾನ ನೇತ್ರ, ದೇವರಿಗೆ ಏನು ಹೆಸರು, ಇನ್ನೊಂದು ಹೆಸರು ಏನಿದೆ, ಪುಂಡರೀಕಾಕ್ಷ ಅಂತಿದೆ. ಯಾತು ಪುಂಡರೀಕಾಕ್ಷ ಅಂತ ಕರೀತಾರೆ, ಕಂ ಪಿಬನ್, ಕಂ ಅಂದರೆ ಅದೇನು ಮಾಡುತ್ತೆ, ನೀರನ್ನು ಹೀರ್ಕೊಳ್ಳುತ್ತೆ, ಕಮಲ ಪುಷ್ಪ ಇದೆ, ನೀರನ್ನು ಹೀರ್ಕೊಳ್ಳುತ್ತೆ. ಕಂಪಿಬನ್ ನಾಲ ಸಂಬಂಧಿ ರಕ್ತ ಪದ್ಮ ಸಮಾನ ನೇತ್ರ, ಪರಮಾತ್ಮ ಇದೆ ಕೆಂಪು ಕಮಲದಂಥ ಕಣ್ಣು ಹೊಂದಿದ್ದಾನೆ, ಕೆಂಪು ಕಮಲದಂಥ ಕಣ್ಣುಗಳನ್ನು ಹೊಂದಿರೋದಕ್ಕೆ ಅದಕ್ಕೆ ಪುಂಡರೀಕಾಕ್ಷ ಅಂತ ದೇವರ ಹೆಸರು. ಸರ್ವದಾ ಸರ್ವ ಪ್ರಾಣಿಭೀ ಸ್ತುತ್ಯ, ಸರ್ವ ಯಾತಕ್ಕೆ ಬರೀ ಪುಂಡರೀಕಾಕ್ಷ ಅಂತ ಹೇಳಿದ್ರ ಬದಲು ಯಾಕೆ ಆ ರೀತಿ ಹೇಳಿದರು ಅಂತ ಕೇಳಿದರೆ, ಪುಂಡರೀಕ ಕಡೆಗೆ ತೆಗೆದಾಗ ಏನಾಗುತ್ತೆ, ಕಡಿತ ಫ್ರೆಶ್ನೆಸ್ ಹೋಗಿಬಿಡುತ್ತೆ, ಅಲ್ಲಿದ್ದಾಗ ಹೇಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಯಾವುದೇ ಹೂವು ಕಡಿ ತೆಗೆದ ತಕ್ಷಣ ಸ್ಲೋಲಿ ಡಿಕೇ ಆಗ್ತಾ ಬರುತ್ತಾಗಲಿ, ಅಲ್ಲಿದ್ದಾಗ ಫ್ರೆಶ್ ಆಗಿರುತ್ತೆ. ಅದಕ್ಕೇನೆ ಪರಮಾತ್ಮ ಏನಂತ ಕರೆದಿದ್ದಾರೆ, ಪುಂಡರೀಕಾಕ್ಷ ಅಂತ ಕರಿಬೇಕಾದ್ರೆ ನೀರೊಳಗಿರತಕ್ಕಂತಹ ಕಮಲದಂತಹ ಕೆಂಪು ಬಣ್ಣದ ಕಣ್ಣುಗಳನ್ನು ಹೊಂದಿದವನು ಅಂತ ಅರ್ಥ. ಸರ್ವದ ಕೆಂಪು ಬಣ್ಣ ಪೂರ್ತಿ ಕೆಂಪಲ್ಲ, ಮತ್ತೆ ಕಣ್ಣಿನ ತುದಿ ಮಾತ್ರ ಕೆಂಪಿರಬೇಕು, ಇಂದ ಅಗಲ ಇರಬೇಕು, ಕಣ್ಣು ಅಗಲವಾಗಿರೋದು ಒಂದರ್ಥ. ಪುಂಡರೀಕಾಯತ ಆಚಾರ, ಪುಂಡರೀಕಾಯತ ಅಕ್ಷ, ಪುಂಡರೀಕ ದಳ, ಇನ್ನೂ ಹೇಳಬೇಕು, ಪುಂಡರೀಕ ದಳಾಯತ ಅಕ್ಷ ಬಿಡಿಸ್ಬೇಕಾದ್ರೆ, ಪುಂಡರೀಕ ದಳದಂತೆ ಕಮಲದಳು ವಿಶಾಲವಾಗಿರೋ ಹಾಗೆ ವಿಶಾಲವಾದ ನೇತ್ರ ಅಂತ ಅರ್ಥ. ವಿಶಾಲ ನೇತ್ರಕ್ಕೂ ಸಂಕೇತ, ಕಣ್ಣಿನ ಕೊನೆ ಕೆಂಪಿರಬೇಕು ಅದಕ್ಕೂ ಸಂಕೇತ, ಅದಕ್ಕಾಗಿ ಕಮಲ ದೃಷ್ಟ ಅಂತ ಕೊಡ್ತಾರೆ. ಸರ್ವ ಪ್ರಾಣಿ ಹಿತಾರ್ಥಂ ಓಂಕಾರೋಚ್ಚಾರಕಾರಿ ನಖಮಾರಭ್ಯ ಕೇಶಪರ್ಯಂತಂ ವಿಲಕ್ಷಣ ಸುಖಾತ್ಮಕ ದೇಹ. ಸರ್ವ ಪ್ರಾಣಿ ಹಿತಾರ್ಥವಾಗಿ ಪರಮಾತ್ಮ ಸ್ವತಃ ತಾನು ಓಂಕಾರವನ್ನು ಹೇಳ್ತಾ, ನಖಮಾರಭ್ಯ ಕೇಶಪರ್ಯಂತಂ ವಿಲಕ್ಷಣ ಸುಖಾತ್ಮಕ ದೇಹ, ನಖದಿಂದ ಪ್ರಾರಂಭ ಮಾಡಿ ಕೇಶದವರೆಗೆ ಪರಮಾತ್ಮ ಆನಂದ ರೂಪ, ಅಂದರೆ ಪರಮಾತ್ಮನ ಆನಂದ ನಖಗಳು ಆನಂದಾದಿಪೂರ್ಣ, ಜ್ಞಾನಾನಂದಾದಿಪೂರ್ಣ, ಕೇಶಗಳು ಜ್ಞಾನಾನಂದಾದಿಪೂರ್ಣ. ಯಾತಕ್ಕೆ ತೊಗೊಂಡ್ರು ಅಂದರೆ ನಖ ಅಂಬೋದು ಏನದು, ಕಿತ್ತು ಸಪರೇಟ್ ಮಾಡೋದು, ಕೇಶ ಅಂಬೋದು ಕತ್ತರಿಸಿ ಹಾಕೋದು, ದೇವರಿಗೆ ಅವೆಲ್ಲ ಇಲ್ಲ. ಏನವು ನಖಾದಿಗಳು ಭಗವತ್ ಸ್ವರೂಪನೇ, ಕೇಶಾದಿಗಳು ಭಗವತ್ ಸ್ವರೂಪನೇ, ಅದು ಹೇಳೋದಕ್ಕೋಸ್ಕರವಾಗಿ ಆಪಾದ ಆನಂದ, ಆನಖ ಆನಂದ, ಆ ಜಾನು ಆನಂದ, ಆ ಜಂಘೆ ಆನಂದ, ಅದೆಲ್ಲ ಆಚಾರ್ಯ ಮಾತನ್ನು ಪುರಂದರಸ ಇಡ್ತಾರೆ. ಆ ನಖ ಆನಂದ, ನಖಗಳು ಕೂಡ ಆನಂದಪೂರ್ಣ, ಆ ನಖದ ಗುಣವನ್ನು ಎಣಿಸ್ಲಿಕ್ಕೂ ಕೂಡ ಮಹಾಲಕ್ಷ್ಮಿಗೆ ಸಾಧ್ಯವಾಗೋದಿಲ್ಲ ಅಂತ ಹೇಳ್ತಾ ಪರಮಾತ್ಮನ ಅನಂತ ಗುಣಪೂರ್ಣತ್ವವನ್ನು ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ವಿಲಕ್ಷಣ ಸುಖಾತ್ಮಕ ದೇಹ ಸರ್ವವರ್ಣೋ ವಾಣಿ ಪ್ರಾಣಾಭ್ಯಾಮ್ ಋಕ್ ಸಾಮ ವೇದಾಭ್ಯಾಮ್ ಸ್ತೂಯಮಾನಃ. ವಾಣಿ ಪ್ರಾಣರಿಂದ ಋಕ್ ಸಾಮ, ವಾಣಿ ಪ್ರಾಣರು ಅಂತ ತಗೊಂಡಾಗ ಬ್ರಹ್ಮ ಮತ್ತು ಸರಸ್ವತಿನೇ ತಗೋಬೇಕು. ಸಾಮವೇದಾಭ್ಯಾಮ್ ಸ್ತೂಯಮಾನಃ, ಋಗ್ವೇದ ಸಾಮವೇದಗಳಿಂದ ಸ್ತುತ್ಯನಾಗಿದ್ದ, ಋಗ್ವೇದಕ್ಕೆ ಸರಸ್ವತಿ ಭಾರತೀಯರು, ಸಾಮವೇದಕ್ಕೆ ಬ್ರಹ್ಮವಾಯುಗಳು, ಅದಕ್ಕೆ ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿದ್ದಾರೆ. ನೋಡೋದಕ್ಕೆ ಋಗ್ವೇದ ಅಂತ ಹೇಳಬೇಕಾಗಿತ್ತು, ಸಾಮವೇದ ಯಾತಕ್ಕೆ ಅಂದರೆ ವಾಯುದೇವರ ಅಭಿಮಾನಿಗಳಾದ್ದರಿಂದ ಅದಕ್ಕೆ ಮಹತ್ವ. ಏತಾದೃಶೋ ಭಗವಾನ್ ಸಪ್ತಕಾಲೇಶು ಸಪ್ತಸ್ವರೂಪೈ ಆದಿತ್ಯೇ ಸ್ಥಿತ್ವ ಯಥಾಯಥಂ ಸರ್ವ ಪ್ರಾಣಿನಾಮ ಆಶ್ರಯೋ ಭವತಿ. ಡೀಟೇಲ್ಸ್ ಹೇಳುತ್ತಾರೆ ಯಾವ್ಯಾವುದು ಅಂದರೆ, ಏಳು ಕಾಲದಲ್ಲಿ ಪರಮಾತ್ಮ ಏಳು ರೂಪಗಳಿಂದ ಸೂರ್ಯನಲ್ಲಿ ಇದ್ದು ಯಥಾಯಥಂ ಯಥಾಯೋಗ್ಯವಾಗಿ ಸರ್ವ ಪ್ರಾಣಿಗಳಿಗೆ ಆಶ್ರಯವನ್ನು ಕೊಟ್ಟಿರುವವನಾಗಿದ್ದಾನೆ. ತಥಾಹಿ ಆದಿತ್ಯೋದಯಾತ್ ಪೂರ್ವಂ, ಏಳು ಕಾಲ ಯಾವುದು ಅಂತ ಹೇಳ್ತಾರೆ. ಆದಿತ್ಯೋದಯಾತ್ ಪೂರ್ವಂ ಷಟ್ ಘಟಿಕಾತ್ಮಕ ಏಕಃ ಕಾಲ, ಸೂರ್ಯೋದಯಕ್ಕಿಂತ ಮುಂಚೆ ಆರು ಗಡಿಗೆ ಮುಂಚೆ ಕಾಲ ಇದೆ. ನಾಲ್ಕು ಗಡಿಗೆ ಮುಂಚೆ ಆದರೆ ಏನಾಗುತ್ತೆ, ಅರುಣೋದಯ. ಅದು ಇನ್ನೂ ಎರಡು ಗಡಿಗೆ ಮುಂಚೆ ಅಲ್ಲಿಂದ ಶುರು ಮಾಡಿ ಅಷ್ಟು ಕಾಲ ಏನಂತ ಕರಿಬೇಕು ನಾವು, ಸೂರ್ಯೋದಯಕ್ಕಿಂತ ಮುಂಚಿನ ಒಂದು ಕಾಲ ಅದು. ಆಮೇಲೆ ಉದಯಮಾರಭ್ಯ ಅಸ್ತಮಯ ಪರ್ಯಂತಂ ತಾವತ್ ಘಟಿಕಾತ್ಮಕ ಪ್ರಾತಃ ಸಂಗವ ಮಧ್ಯಾಹ್ನ ಅಪರಾಹ್ನ ಸಾಯಾಹ್ನ ನಾಮಕ ಪಂಚಕಾಲ. ಸೂರ್ಯೋದಯ ಆದಮೇಲೆ ಸೂರ್ಯ ಮುಳುಗೋವರೆಗೂ ಐದು ಕಾಲ ಇದೆ. ಐದು ಕಾಲ ಯಾವ್ಯಾವುದು, ಪ್ರಾತಃಕಾಲ ಫಸ್ಟ್ ಪ್ರಾತಃಕಾಲ, ಎರಡನೇದು ಸಂಗವ ಕಾಲ, ಮೂರನೇದು ಮಧ್ಯಾಹ್ನ ಕಾಲ, ನಾಲ್ಕನೇದು ಅಪರಾಹ್ನ ಕಾಲ, ಐದನೇದು ಸಾಯಾಹ್ನ ಕಾಲ, ಸಾಯಂಕಾಲ ಐದು ಕಾಲ ಇದೆ. ಹಾಗೆ ಐದು ಭಾಗ ಮಾಡಬೇಕಾದ್ರೆ ಅದರಲ್ಲಿ ಪಂಚಕಾಲ ಒಟ್ಟೆಷ್ಟಾಯಿತು, ಐದು ಬಂದು ಆರಾಯಿತು. ಅಸ್ತಾನಂತರಂಚ ತಾವತ್ ಘಟಿಕಾತ್ಮಕ ಏಕಃ ಕಾಲ, ಸೂರ್ಯ ಅಸ್ತ ಆದಮೇಲೆ ಅದು ಏಳನೇ ಕಾಲ. ಈ ಏಳು ಕಾಲಗಳಿಗೆ ಏಳು ಸಾಮಗಳು ತಗೋಬೇಕು. ತಥಾ ಹಿಂಕಾರಾದಿ ಸಪ್ತ ಸಾಮ ಪ್ರತಿಪಾದ್ಯಾನಿ ಪ್ರದ್ಯುಮ್ನಾದಿ ರೂಪಾಣಿ ಚ ಸಪ್ತ ಸಂಖ್ಯಾಕಾನಿ ಭವಂತಿ. ಛಾಂದೋಗ್ಯ ಪೂರ್ತಿ ಬೇಕಾಷ್ಟು ಹೇಳಿದ್ದಾರೆ, ಪಂಚಸಾಮ ಷಟ್ ಸಾಮ ಸಪ್ತ ಸಾಮ ಎಲ್ಲ ಹೇಳಿದ್ದಾರೆ. ಸಪ್ತ ಸಾಮಗಳು ಸಪ್ತ ಕಾಲಗಳು ಮಾತ್ರ. ತತ್ರ ಪ್ರಥಮ ಕಾಲೇ ಹಿ ಸೃಷ್ಟಿಂ ಕರೋತಿ ಇತಿ ಹಿಂಕಾರನಾಮ. ಪ್ರಥಮ ಕಾಲ ಯಾವಾಗದೋ, ಸೂರ್ಯೋದಯಕ್ಕಿಂತ ಮುಂಚೆ ಆರು ಗಡಿಗೆ ಇದೆಯಲ್ಲ ಸೃಷ್ಟಿಕಾಲ, ಅದು ಅದಕ್ಕೇನು ಅಲ್ಲಿ ಪರಮಾತ್ಮ ಯಾವ ರೂಪದಲ್ಲಿ ಇದ್ದಾನೆ? ಹಿಂಕಾರ ರೂಪನಾಗಿದ್ದಾನೆ. ಹಿಂಕಾರಾಖ್ಯ ಸಾಮ ಭಕ್ತಿ ಪ್ರತಿಪಾದ್ಯ, ಹಿಂಕಾರವಾದ ಸಾಮ ಭಕ್ತಿ ಅಂದರೆ ಭಾಗ, ಅದರಿಂದ ಪ್ರತಿಪಾದ್ಯರಾಗಿದ್ದಾನೆ. ಶ್ಯಾಮವರ್ಣ ಕಪ್ಪು ಬಣ್ಣ, ಪ್ರದ್ಯುಮ್ನ ಅನುದಿತ ಸೂರ್ಯ ಅಸ್ತಿ, ಪ್ರದ್ಯುಮ್ನ ರೂಪನಾಗಿ ಅನುದಿತ ಸೂರ್ಯ, ಇನ್ನು ಸೂರ್ಯ ಹುಟ್ಟಿಲ್ಲ, ಅನುದಿತ ಸೂರ್ಯನಲ್ಲಿ ಸೂರ್ಯ ಹುಟ್ಟಕ್ಕೆ ಬಂದಿದ್ದಾನೆ, ಹುಟ್ಟಿಲ್ಲ, ಅದು ಶ್ಯಾಮವರ್ಣದಲ್ಲಿ ಪರಮಾತ್ಮ ಇದ್ದಾನೆ, ಪ್ರದ್ಯುಮ್ ರೂಪದಲ್ಲಿ ಇದ್ದಾನೆ. ತತ್ರ ಸ್ಥಿತ್ವ ಪಶೂನಾಂ ಆಶ್ರಯೋ ಭವತಿ, ಅಲ್ಲಿದ್ದು ಪಶುಗಳಿಗೆ ಆಶ್ರಯ ಕೊಡ್ತಾರೆ. ಹಿಂಕಾರಾಜಸಿತತ್ವಾದೇವಿ ಪಶವೋ ಹಿ ಶಬ್ದಂ ಕುರುವಂತಿ, ಅದಕ್ಕೆ ಅಷ್ಟೊತ್ತಿ ಪಶುಗಳು ಎದ್ದುಬಿಟ್ಟು ಏನು ಮಾಡ್ತಿರ್ತಾವಾಗಲೇ? ಆ ಯಾವ ಹೇಳದಿರೋದು ಇಬ್ಬರೇ, ಒಬ್ಬ ಗೂಬೆ ಒಂದು ಮನುಷ್ಯ, ಇಬ್ಬರು ಮಾತ್ರ ಹೇಳೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಪ್ರಾಣಿಗಳು ಎದ್ಬಿಡ್ತಾವಂತ, ಅದು ಹೇಳಿ ಎಲ್ಲ ಶಬ್ದ ಶುರುವಾಗಿಬಿಡುತ್ತೆ ಅಷ್ಟೊತ್ತಿಗೆ. ಕಾರಣ ಅಮ್ಮ, ಎಲ್ಲ ಪ್ರಾಣಿಗಳು ಆಶ್ರಯ ಕೊಡ್ತಕ್ಕಂಥವ್ರು ಪ್ರದ್ಯುಮ್ನ ರೂಪ ಅನುದಿತ ಸೂರ್ಯ ಅಸ್ತಿ, ತತ್ರ ಅಸ್ತಿತ್ವ ಪಶೂನಾಂ ಆಶ್ರಯೋ ಭವತಿ. ಇದೆಲ್ಲ ಛಂದೋಗ್ಯದ ಮಾತುಗಳೇ. ಮತ್ತೆ ಹಿಂಕಾರಾಶ್ರಿತತ್ವ ದೇವಹಿ ಪಶವೋ ಹಿಶಂ ಹಿಂಶಬ್ದಂ ಕುರುವಂತಿ, ತತಃ ಆದಿತ್ಯೋದಯಾನಂತರಂ ಪ್ರಾತಃಕಾಲೇ ಪ್ರಥಮಾವತಾರ ರೂಪತ್ವಾತ್ ಪ್ರಸ್ತಾವನಾಮ. ನೆಕ್ಸ್ಟ್ ಪ್ರಥಮಾವ ವಾಸುದೇವ ರೂಪ, ಇತ್ತಂ ವಿಚಿಂತ್ಯ ಪರಮಃ ಸತು ವಾಸುದೇವ ನಾಮಾ ಬಭೂವ ನಿಜಮುಕ್ತಿ ಪದಪ್ರದಾತ. ಮೊದಲು ಹೊರಬಂದ ರೂಪ ಯಾವುದು? ವಾಸುದೇವ ರೂಪ. ಮೂಲ ರೂಪ ನಾರಾಯಣ, ಮೊದಲು ಅಭಿವ್ಯಕ್ತವಾದ ಯಾವುದು? ವಾಸುದೇವ ರೂಪ. ಅದಕ್ಕೋಸ್ಕರ ಪ್ರಸ್ತಾವ ಅಂತ ಅದಕ್ಕೆ ಹೆಸರು. ಅದು ಹಿಂಕಾರ, ಇದು ಪ್ರಸ್ತಾವ. ಲೋಹಿತ ಅಂದರೆ ಕೆಂಪು. ಪಾಪ ಪಶುವಿನ ಆಶ್ರಯ ಆದಿತ್ಯೋದಯಾನಂತರಂ ಪ್ರಾತಃಕಾಲೇ ಪ್ರಥಮಾವತಾರ ರೂಪತ್ವ ಪ್ರಸ್ತಾವ ನಾಮ ಪ್ರಸ್ತಾವ ಸಾಮ ಪ್ರತಿಪಾದ್ಯೋ ಲೋಹಿತ ವರ್ಣ ವಾಸುದೇವ ಸೂರ್ಯೇ ಅಸ್ತಿ. ಎರಡಾಯ್ತು. ಸ ಮನುಷ್ಯಾಣಾಂ ಆಶ್ರಯ, ಮನುಷ್ಯರಿಗೆ ಆಶ್ರಯ ರೂಪ. ಪ್ರಸ್ತಾವ ಆಶ್ರಿತತ್ವ ದೇವಹಿ ಮನುಷ್ಯಾ ಕರ್ಮ ಪ್ರಾರಂಭ ಕಾಮಾ ಪ್ರಶಂಸಾ ಕಾಮಾಶ್ಚ ಭವಂತಿ. ಅಷ್ಟೊತ್ತಿ ಕರ್ಮ ಏಳು ಶುರುವಾಗ ಸೂರ್ಯೋದಯ ಆದಮೇಲೆ ಮನುಷ್ಯರಿಗೆ, ಎಲ್ಲ ಮನುಷ್ಯರಿಗೆ ಕಾಲ ಶುರುವಾಗೋದು ಅಲ್ಲಿಂದ. ಮೊದಲೆಲ್ಲ ವಿಶೇಷ, ಅದು ಮೊದಲು ಮಾಡೋದೆಲ್ಲ ಭಾರಿ ಶ್ರೇಷ್ಠವಾದ ಕಾಲ. ತತಃ ಅದಾದಮೇಲೆ ಸಂಗವ ಕಾಲೇ ಕಲ್ಪಾದಿ ಹೇತುತ್ವಾತ್ ಆದಿತ್ಯ ನಾಮ ಆದಿತ್ಯೆ ಸಾಮ ಪ್ರತಿಪಾದ್ಯೋ ಲೋ ಲೀಲವರ್ಣೋ ವರಾಹೋ ಅಸ್ತಿ. ವರಾಹ ರೂಪದಿಂದ ನೀಲವರ್ಣದಲ್ಲಿ ಪರಮಾತ್ಮ ಸಂಗವ ಕಾಲದಲ್ಲಿದ್ದಾನೆ. ಸರ್ವಾಶ್ರಯೋಪಿ ವಿಶೇಷತಃ ಪಕ್ಷಾಶ್ರಯೋ ವರಾಹಸ್ಯ. ಪರಮಾತ್ಮ ಏನು ಮಾಡ್ತಾರೆ? ಸರ್ವಾಶ್ರಯನೇ, ವರಾಹ ರೂಪದಿಂದ ವಿಶೇಷವಾಗಿ ಪಕ್ಷಿಗಳ ಆಶ್ರಯವಾಗಿದ್ದಾರೆ. ತದಾಶ್ರಯತ್ವಾದೇವ. ಅಲ್ಲ, ಶ್ಯಾಮಕ್ಕೂ ನೀಲಕ್ಕೂ ವ್ಯತ್ಯಾಸ ಇದೆ. ನೀಲ ಅಂದರೆ ನೀಲಿ, ಶ್ಯಾಮ ಅಂದರೆ ಕಪ್ಪು, ಗೊತ್ತಾ? ಅದಕ್ಕೆ ನೀಲಮೇಘ ಶ್ಯಾಮ ಅಂತ ಕರಿಬೇಕಾದ್ರೆ ಎರಡು ವ್ಯತ್ಯಾಸ ಇದೆ ಅದರೊಳಗೆ. ತದಾಶ್ರಯತ್ವಾದೇವ ವಯಾಂಸಿ ಆಕಾಶೆ ಅನಾಧಾರ ದೇಶೇ ಸ್ವಶರೀರಮಾದಾಯ ಇತಸ್ತತಶ್ಚರಂತಿ. ವರಾಹ ರೂಪದ ಪರಮಾತ್ಮ ಆಶ್ರಯ ಕೊಡೋದಕ್ಕೇನೆ ಪಕ್ಷಿಗಳಿಗೆ ಏನಾಗಿದೆ ಅಂದರೆ ಅದು ಆಧಾರ ಇಲ್ಲ, ಹಾರಕ್ಕೆ ಬರುತ್ತೆ. ವರಾಹ ರೂಪದಿಂದ ಆಶ್ರಯ ಕೊಡ್ತಿದ್ದಾರೆ, ನೋಡೋದಕ್ಕೆ ಆಶ್ರಯ ಇಲ್ಲ ಅಂತ ಕಾಣುತ್ತೆ. ಆಶ್ರಯ ಇದೆ, ವರಾಹ ರೂಪದಿಂದ ಆಶ್ರಯ ಕೊಡೋದ್ರಿಂದ ಕಾಣಿಸ್ತಾ ಇದೆ. ಈ ಪ್ಲೇನ್ ಮೇಲಕ್ಕೆ ಹೋಗ್ತಾ ಇದೆ, ಗಾಳಿ ಹೋಗಿಬಿಡುತ್ತೆ, ನೋಡೋದಕ್ಕೆ ಏನಿಲ್ಲ, ಬಿದ್ದೋಗ್ಬಿಡ್ಬೇಕಾಗಿದೆ. ಯಾಕೆ ಬಿಡೋದಿಲ್ಲ? ಬೇರೆ ಆಶ್ರಯ ಇದೆ ಅದಕ್ಕೆ, ಈ ಗಾಳಿ ಆಶ್ರಯ ಇದೆ, ಬೇರೆ ಆಶ್ರಯ ಇದೆ, ಅದಕ್ಕೆ ಅದು ಹೋಗಲು ಬಿದ್ದೋಗ್ತಾ ಇತ್ತು. ಸೊ ವರಾಹ ರೂಪದ ಪರಮಾತ್ಮ ಧರಿಸಿರೋದಕ್ಕೋಸ್ಕರ ಪಕ್ಷಿಗಳು ಹಾರಾಡ್ತಾ ಇದೆ, ಹಾರಾಡಕ್ಕೆ ಬರ್ತಿದ್ದಿಲ್ಲ ಅಂತ ಅರ್ಥ. ದೇವರಿಗೆ ಗೊತ್ತಿಲ್ಲದೆ ಅದನ್ನ ಹಾರಾಡಿಸ್ತಾ ಇದ್ದಾರೆ ಉದ್ಯದ. ಹಾಂ, ಹೌದೌದು, ಪ್ಲೇನ್ ಹಾರಲಕ್ಕೇನೋ ಗಾಳಿ ಭಾರದಲ್ಲಿ ನಿಂತಿಲ್ಲ ಅದು, ಗೊತ್ತಾಯ್ತಾ? ಅದು ಮುಂದೆ ಲ್ಯಾಂಡ್ ಆಗಿ ಟೇಕ್ ಆಫ್ ಆಗಲಿಕ್ಕೆ ಅಷ್ಟೇ ಬೇಕಷ್ಟೇ. ಮುಂದೆ ಆಧಾರ ಯಾವುದು ಅದಕ್ಕೆ? ಮುಂದೆ ಆಧಾರ ಇವಲ್ಲ, ಅದು ಒಂದು ಯಂತ್ರದ ಆಧಾರದ ಮೇಲೆ ಹೋಗುತ್ತೋ, ಈ ಆಧಾರದ ಮೇಲೆ ಹೋಗೋದಿಲ್ಲ ಅದು. ಅದಕ್ಕೆ ಇಲ್ಲಿ ವರಾಹ ರೂಪದ ಪರಮಾತ್ಮ ಆಧಾರ ಕೊಡದೆ, ಇಲ್ಲಿ ಭೂರೂಪದಲ್ಲಿ ಇಲ್ಲಿ ಆಧಾರ, ವರಾಹ ರೂಪದಲ್ಲಿ ಆಧಾರ, ಅದು ಭೂ ವರಾಹ ಎರಡೂ ಆಯ್ತು. ಅಲ್ಲಿಗೆ ಭೂ ವರಾಹ ರೂಪದಿಂದ ಆಧಾರ ಕೊಟ್ಟಂತೆ ಆಯಿತು. ಅಲ್ಲಿ ಮತ್ಸ್ಯ ರೂಪದಲ್ಲಿ ಆಧಾರ, ನೀರಿನೊಳಗಿದ್ದು ಏನು ಮಾಡಿ, ಅಲ್ಲೂ ಆಧಾರ ಇದೆ. ಮತ್ತೆ ಯಾವ ರೂಪ ಅದು? ಮತ್ಸ್ಯ ರೂಪದಲ್ಲಿ ಆಧಾರರಾಗಿದ್ದಾರೆ. ನಾರಾಯಣೋ ಅಸ್ತಿ ಸದೇವಾನಾಮಾಶ್ರಯ ತಥೋ ಮಧ್ಯಾಹ್ನ ಕಾಲೇ ತಸ್ಮಿನ್ ಪ್ರಣವೇನ ಉದ್ಗೀಯಮಾನತ್ವಾತ್ ವಾಸುದೇವಾದಿ ಮೂರ್ತಿ ಉದ್ಗಮನ ಹೇತುತ್ವಾಚ್ಯ ಉದ್ಗೀತ ನಾಮ. ಉದ್ಗೀತ ಅಂತ ಅದಕ್ಕೆ ಹೆಸರು ಮಧ್ಯಾಹ್ನ, ಇದಕ್ಕೆ ಸಂಗವ ಕಾಲ ಮಧ್ಯಾಹ್ನ ಕಾಲಕ್ಕೆ. ಉದ್ಗೀತ ಸಾಮ ಪ್ರತಿಪಾದ್ಯ ಉದ್ಯದಾದಿತ್ಯ ವರ್ಣೋ, ಇನ್ನು ನೋಡಿ, ಉದ್ಯದಾದಿತ್ಯ ವರ್ಣ ನಾರಾಯಣ ಅಸ್ತಿ ಸ ದೇವ ನಾಮಾಶ್ರಯ. ಇನ್ನು ಉದ್ಯಾದ ನಾರಾಯಣ ಈಗ ಅಂದರು, ಅಲ್ಲಿ ಬೆಳಗ್ಗೆ ಹೇಳಿದರು. ಆ ಪ್ರಸಂಗ ಬೇರೆ, ಈ ಪ್ರಸಂಗ ಬೇರೆ. ನಾರಾಯಣ ಮಂತ್ರ ಉಚ್ಚಾರಣೆ ಮಾಡೋಕೆ ಹೇಳೋ ಪ್ರಸಂಗ ಬೇರೆ, ಈ ಪ್ರಸಂಗ ಬೇರೆ. ಒಂದಕ್ಕೊಂದು ಮಿಕ್ಸಪ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಸ ದೇವ ನಾಮಾಶ್ರಯ ಸರ್ವಗುಣಪೂರ್ಣತ್ವ ರೂಪ ನಾರಾಯಣ ಶಬ್ದಾರ್ಥವತ್ವೇನ ತೋ ತಮುಪಾಸ್ಯವಿಹಿ ದೇವಾ ಸರ್ವತಃ ಶ್ರೇಷ್ಠಾಹ. ನಾರಾಯಣ ರೂಪದ ಉಪಾಸನೆಯನ್ನು ದೇವತೆಗಳು ವಿಶೇಷ ಮಾಡ್ತಕ್ಕಂಥ ಕಾಲ ಅದು. ತತ್ವ ಅಪರಾಹ್ನ ಕಾಲೇ ತಸ್ಮಿನ್ ಪ್ರತಿ ಪ್ರತಿಕಾರ್ಯೇಷು ಇದಂ ಜಗದ್ಧರತೀತಿ ವಾ ಸ್ವಂ ಪ್ರತಿ ಏಕೀಕರಣಾಯ ಸ್ವಮೂರ್ತಿ ಹರತೀತಿ ಪ್ರತಿಹಾರ ನಾಮ ಪ್ರತಿಹರತೀತಿ ಪ್ರತಿಹಾರ. ಅದು ಪ್ರಸ್ತಾವ ಸೃಷ್ಟಿ. ಪ್ರತಿಹಾರ ಏನಾದರೂ ಲಯ. ಎಲ್ಲ ಮನೆಗೆ ವಾಪಸ್ ಹೋಗ್ತಾ ಇರ್ತಾರೆ ಸಾಯಂಕಾಲ ಬಂದಾಗ. ಏನಾಯಿತು ವಾಪಸ್ ಈಗ ಏಟಿ ಬಿಟಿ ಬಂದ್ಮೇಲೆ ಚೇಂಜ್ ಆಗಿಬಿಡ್ತು. ಮೊದಲೇನು ಮಾಡ್ತಿದ್ರು 5-6 ಅಂದರೆ ಏನದು ಎಲ್ಲ ವಾಪಸ್ ಬರೋ ಕಾಲ. ಬೆಳಗ್ಗೆ 9-10 ಅಂದ್ರೆ ಮನೆಯಿಂದ ಬಿಟ್ಟು ಹೋಗೋ ಕಾಲ. ಇದು ಪ್ರತಿಹಾರ ಕಾಲ. ಇದು ಪ್ರತಿಹಾರ ನಾಮ ಪ್ರತಿಹಾರ ರಾಮ ಪ್ರತಿಪಾದ್ಯೋ ಅತಿನೀಲ ವರ್ಣೋ ಅನಿರುದ್ಧ. ನೋಡಿ ಅತಿನೀಲ ವರ್ಣ, ಇದೇ ವ್ಯತ್ಯಾಸ. ಅದು ಡೀಪ್ ಬ್ಲೂ. ಇದು ಅದೇನು ಹೇಳ್ತೇವೆ, ಲೈಟ್ ಬ್ಲೂ ಬೇರೆ, ಡಾರ್ಕ್ ಬ್ಲೂ ಬೇರೆ. ಡಾರ್ಕ್ ಬ್ಲೂ ರೂಪ ಅನಿರುದ್ಧ ರೂಪನಿರ್ತಾನೆ. ಸ ಗರ್ಭಾಣಾಮ ಆಶ್ರಯ, ಗರ್ಭಕ್ಕೆ ಆಶ್ರಯ ಕೊಡ್ತಕ್ಕಂಥ ರೂಪ ಅದು. ಅತಯವ ಮಾತೃದರೇ ಪ್ರವಿಷ್ಟಾನಾಂ ಅನ್ನಾದೀನಾಂ ಜೀರ್ಯಮಾನತ್ವೇಪಿ ಪಿತೃಶರೀರಾನ್ ಮಾತೃಶರೀರ ಮನು ಪ್ರವಿಷ್ಟಾನಾಂ ಗರ್ಭೀಭವತಾಂ ರೇತಾದಿ ಪದಾರ್ಥಾನಾಮೇವ ತಥೈವ ಅವಸ್ಥಾನಂ ತತ್ರೈವ ಅವೃದ್ಧಿಶ್ಚ ದೃಶ್ಯತೆ. ಈ ರೂಪದಿಂದ ಪರಮಾತ್ಮ ಏನು ಮಾಡಿದ್ದಾನೆ, ಗರ್ಭಕ್ಕೆ ಆಶ್ರಯ ಕೊಡ್ತಾ ಇದ್ದಾನೆ. ತಾಯಿ ಉದರದಲ್ಲಿ ಇದ್ದಾನೆ. ಅನ್ನಾದೀನಾಂ ಜೀರ್ಯಮಾನತ್ವೇಪಿ ಪಿತೃಶರೀರಾತ್ ಮಾತೃಶರೀರ ಮನುಪ್ರವಿಷ್ಟಾನಾಂ ಗರ್ಭೀಭವತಾಂ ರೇತಾದಿ ಪದಾರ್ಥಾನಾಮೇವ ತಥೈವ ಅವಸ್ಥಾನಂ ತತ್ರೇ ಅಭಿವೃದ್ಧಿಶ್ಚ ದೃಶ್ಯತೆ. ಆ ರೂಪದಿಂದ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ಗರ್ಭವನ್ನು ಸಂರಕ್ಷಣೆ ಮಾಡೋದೆಲ್ಲ ಮಾಡ್ತಕ್ಕಂಥ ರೂಪ ಅದು. ತತಃ ಸಾಯಾನ್ಹಿ ಕಾಲೇ ತಸ್ಮಿನ್ ದುಷ್ಟೋಪದ್ರವ ಕರ್ತೃತ್ವಾತ್ ಪರಮಾತ್ಮ ಉಪದ್ರವ ಅಂತ ಸಾಮದ ಹೆಸರು. ಉಪದ್ರವ ಅಂದರೆ ಏನು, ಒಳ್ಳೆ ಉಪದ್ರವ ಆಯ್ತಾ ಅಂತ. ನಮ್ಮ ಕಡೆ ಉಪದ್ರವ ಕಡಿಮೆ, ಉಡುಪಿ ಕಡೆಗೆ ಉಪದ್ರವ ಅಂತ ಭಾರಿ ಜಾಸ್ತಿ. ಉಪದ್ರವ ಮಾತೈತಿರು ಉಪದ್ರವ ಅಂತ ಇರ್ತಾರೆ. ಅದು ಡಿಫಿಕಲ್ಟ್ ಅನ್ನೋದಕ್ಕೆ ಪದ ಉಪಯೋಗಿಸ್ತಾರೆ. ಉಪದ್ರವ ಕೊಡ ಪರಮಾತ್ಮ ಏನು ಮಾಡಿ, ದುಷ್ಟರಿಗೆ ಉಪದ್ರವ ಕೊಡ್ತಾರೆ. ಆದ್ದರಿಂದ ಉಪದ್ರವ ನಾಮಕ ಪರಮ ಸಾಮ, ಉಪದ್ರವ ನಾಮಕ ಸಾಮನಾಗಿದ್ದಾನೆ. ಆತುರ ತತಃ ಸಾಯಾನ್ಹೇ ತಸ್ಮಿನ್ ದುಷ್ಟೋಪದ್ರವ ಕರ್ತೃತ್ವಾತ್ ಉಪದ್ರವ ನಾಮ ಉಪದ್ರವ ಸಾಮ ಪ್ರತಿಪಾದ್ಯ ಅನಂತ ಸೂರ್ಯ ಸಪ್ರಭ. ಸಪ್ರಭ ಅಂದರೆ ಸಮಾನ ಕಾಂತಿ ಅಂತ ಅರ್ಥ. ನೃಸಿಂಹೋ ಅಸ್ತಿ, ನೃಸಿಂಹ ರೂಪದಲ್ಲಿ ಇದ್ದಾನೆ. ಸಾ ಮೃಗಾಣಾಂ ಆಶ್ರಯ, ಮೃಗಗಳಿಗೆ ಆಶ್ರಯನಾಗಿದ್ದಾನೆ. ಅತೇವ ಅರಣ್ಯೇ ಪುರುಷಾದಿ ಭೀತ ಮೃಗಾ ಕಕ್ಷಂ ಶುಭ್ರಂ ವಾ ನಿಶಂಕಂ ಉಪದ್ರವಂತಿ. ಯಾರು ಹಿಡಿದಕ್ಕೆ ಬಂದ ತಕ್ಷಣ ಏನು ಮಾಡುತ್ತೆ, ಪ್ರಾಣಿಗಳೆಲ್ಲ ಗುಹೆಗಳು ಸೇರ್ಕೊಂಡ್ಬಿಡುತ್ತೆ. ಯಾತಕ್ಕೆ, ಯಾತ ಸೇರ್ಕೊಳ್ಳುತ್ತೆ, ಸೇಫ್ಟಿಗೋಸ್ಕರ. ನೋಡೋದಕ್ಕೆ ಗುಹೆಯೆಲ್ಲ ಗುಹೆಗಳು ಪರಮಾತ್ಮ ಇದ್ದು ಕಾಪಾಡ್ತಾನೆ ಅಂತ. ಗುಹೆಗಳು ಪರಮಾತ್ಮ ಇದ್ದು ರಕ್ಷಣೆ ಕೊಡ್ತಾ. ಅವು ಗೊತ್ತಿಲ್ಲ, ಅದು ಮಕ್ಕಳಿಗೆ ಗೊತ್ತಿಲ್ಲದೇ ಅಮ್ಮನ ಹುಡ್ಕೊಂಡು ಹೋಗುತ್ತಲ್ಲ ಆ ಥರ. ಪ್ರಾಣಿಗಳು ಏನು ಮಾಡುತ್ತೆ, ಗುಹೆ ಹುಡ್ಕೊಂಡು ಹೋಗುತ್ತೆ. ಗುಹೆ ನರಸಿಂಹ ರೂಪದಿಂದ ಪರಮಾತ್ಮ ಕಾಪಾಡ್ತಾನೆ. ಅವ್ರು ಜ್ಞಾನ ಇಲ್ಲದೇ ಆ ಕೆಲಸ ಮಾಡ್ತಾಯಿದ್ರೆ ಅಂತ ಅರ್ಥ. ಶ್ರೀ ನೃಸಿಂಹಸ್ಯ ತತ್ರ ಸ್ಥಿತತ್ವ ತತಶ್ಚರಮಕಾಲಿ ಅಸ್ತಮಿತೆ ತಸ್ಮಿನ್ ಸಂಹಾರ ಕರ್ತೃತ್ವ ನಿಧನ ನಾಮ. ಸಂಹಾರ ಮಾಡೋ ರೂಪ ನರಸಿಂಹ ರೂಪ. ಅದಕ್ಕೆ ದಕ್ಷರೇತ್ರ ವಿಷ್ಪಲಿಂಗ ಭಜಿತ ಬ್ರಹ್ಮೇಶ ಚಕ್ರೋತ್ಕಾರ. ಸಂಹಾರ ಕರ್ತೃತ್ವ ನಿಧನ ನಾಮ ನಿಧನ ಸಾಮ ಪ್ರತಿಪಾದ್ಯ ಶುಕ್ಲವರ್ಣ ಸಂಕರ್ಷಣೋ ಅಸ್ತಿ. ಶುಕ್ರವರ್ಣದಲ್ಲಿ ಸಂಕರ್ಷ ಪರಮಾತ್ಮ ಇದ್ದಾನೆ. ಸಹ ಪಿತೃಣಾಮ ಆಶ್ರಯ, ಪಿತೃಗಳಿಗೆ ಆಶ್ರಯ ಕೊಡ್ತಕ್ಕಂಥ ರೂಪ ಅದು. ಅತಏವ ತೇಷಾಮತ್ರ ಪುತ್ರಾದಿಭಿಃ ದೀಯಮಾನ ಪಿಂಡಾದಿ ಪ್ರಾಪ್ತಿರ್ಭವತಿ. ಆ ನರಸಿಂಹ ರೂಪದಿಂದನೇ ಇಬ್ಬ ಮಕ್ಕಳು ಮೊದಲಾದವರು ಕೊಡ್ತಕ್ಕಂತಹ ಪಿಂಡಾದಿಗಳನ್ನು ಪಿತೃದೇವತೆಗಳು ಮುಟ್ಟದ ಯಾವ ರೂಪದಿಂದ, ನೃಸಿಂಹ ರೂಪದಿಂದ ಅಂತ ಹೇಳ್ತಾರೆ. ಇತ್ತೇವ ಆದಿತ್ಯಸ್ತಸ್ಯ ಸಮರೂಪಸ್ಯ ಹರೇಹೇ ಸರ್ವಾಶ್ರಯತ್ವಂ ಅನುದಿನಂ ಅನುಚಿಂತನೀಯಂ. ಇನ್ನೇನು ಮಾಡಬೇಕು, ಅನುದಿನ ಪ್ರತಿ ದಿವಸದಲ್ಲೂ ಕೂಡ ಚಿಂತನೆ ಮಾಡಬೇಕು. ಆಗ ನಮಗೆ ಧ್ಯೇಯಸ್ಥದಾ ಸವಿತೃ ಮಂಡಲ ಮಧ್ಯವರ್ತಿ ಅನ್ನೋ ಪದಕ್ಕೆ ಅರ್ಥ ಆಗುತ್ತೆ ಅಂತ ಅರ್ಥ. ಮೆಕ್ಯಾನಿಕಲಿ ಹೇಳಿದ್ದೇನಾಯ್ತು, ಈಗ ಸರಿಯಾಗಿ ಅರ್ಥ ಆಯಿತು. ಪೋಸ್ಟ್ ಆದರೆ ಡಬ್ಬೆಯಲ್ಲಿ ಹಾಕಿಬಿಟ್ಟ, ಏನು ತಿಳ್ಕೊಂಡ, ಅಷ್ಟು ದೂರ ಡಬ್ಬೆಯಲ್ಲಿ ಹಾಕೋದಿರೋ ತನ್ನ ಮೇಲೆ ಡಬ್ಬೆ ಬಂದು ಇಟ್ಕೊಂಡು ಡಬ್ಬೆ ಹಾಕಿಬಿಟ್ಟ. ಏನಾಯ್ತು ಅಲ್ಲಿಗೆ, ಏನಾಯಿತು, ಲಿಂಕ್ ಇಲ್ಲ ಡಬ್ಬೆಗೆ. ಇದಕ್ಕೆ ಆ ಡಬ್ಬೆಗೆ ಏನಾಗಿದೆ, ಡಬ್ಬಕ್ಕೆ ಲಿಂಕ್ ಇದೆ. ಅದಕ್ಕೆ ಡಬ್ಬ ಆಕಾರ ಮುಖ್ಯ ಅಲ್ಲ, ಪ್ರೊಸೀಜರ್ ಇದೆ. ಅದಕ್ಕೋಸ್ಕರ ಈ ರೀತಿ ಸೂರ್ಯಗತಿ ಚಿಂತನೆ ಮಾಡಿದ್ದೆ. ಗಾಯತ್ರಿ ಮಂತ್ರ ಜಪ ಮಾಡಿದ್ರೆ ಏನಾಗುತ್ತಾಗ, ಒಳ್ಳೆ ಸಿದ್ಧಿ ಕೊಡೋದು. ಇಲ್ಲ ಹೋದ್ರೆ ನೋಡೋದಕ್ಕೆ ತಕ್ಕಂಥ ಇದಕ್ಕೆಲ್ಲ ಏನು ಮಹಾ ನಾವೇ ಮಾಡ್ಕೊಂಡ್ರೆ ಆಯಿತು ಅಂತ ತಿಳ್ಕೊಂಡು ಮಾಡ್ಕೊಳೋಕ್ಕಾಗೋದಿಲ್ಲ. ಅಥ ಆಯುರ್ಯಜ್ಞ ಪ್ರಕರಣಂ, ಮುಂದಿಂದ ಆಯುರ್ಯ ಇಡೀ ಆಯುಷ್ಯವನ್ನೇ ಯಜ್ಞ ಅಂತ ತಿಳ್ಕೊಂಡು ಉಪಾಸನೆ ಮಾಡೋ ಕ್ರಮ ಹೇಳ್ತಾರೆ. ಅದು ಚಿಕ್ಕದೇನೆ. ಸರ್ವ ಮುಮುಕ್ಷುಣ ಮುಮುಕ್ಷು ಯೋಗ್ಯಂ ಅಪರೋಕ್ಷ ಅಂತರಂಗ ಸಾಧನಂ ಇದಂ ಉಪಾಸನಂ ಗೋಪ್ಯತಮಂ ಶೃಣುತ ಯೋಗ್ಯಾಹ. ವಿಷ್ಣು ತೀರ್ಥರು ಬರೀತಾರೆ, ಗೋಪ್ಯತಮವಾದ ರಹಸ್ಯ ಹೇಳ್ತೇನೆ ಕೇಳಿ, ಬಹಳ ಗುಟ್ಟಾದ ವಿಷಯ ಹೇಳ್ತೇನೆ. ಏನಿದು ಅಂದರೆ, ಸರ್ವ ಮುಮುಕ್ಷು ಯೋಗ್ಯಂ ಅಪರೋಕ್ಷ ಅಂತರಂಗ ಸಾಧನಂ ಇದಂ ಉಪಾಸನ. ಅಂತರಂಗ ಸಾಧನ ಅಂದ್ರೇನು, ಹತ್ತಿರದ ಸಾಧನ. ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಹತ್ತಿರದ ಸಾಧನ ಅಂದರೆ ಈ ರೀತಿ ಉಪಾಸನೆ ಮಾಡಿ ಏನಾಗುತ್ತೆ, ಅಪರೋಕ್ಷ ಜ್ಞಾನ ಬೇಗ ಆಗುತ್ತೆ ಅಂತ ಅರ್ಥ. ನಿರಂತರಂ ಪರಮಾದರೇಣ ಇವಂ ಅನುಸಂಧಧೀತ. ನಿರಂತರ ಅನುಸಂಧಾನ ಮಾಡಬೇಕು, ಆದ್ದರಿಂದ ಅನುಸಂಧಾನ ಮಾಡಬೇಕು. ಅಹಮೇವ ವಿಷ್ಣು ಪೂಜಾತ್ಮಕ ಯಜ್ಞ ರೂಪ. ಏನು ಅಂದರೆ ಹೇಳ್ತಾರೆ ಇಂತ ಹೀಗೆ ಮಾಡಬೇಕಂತೆ. ಅಹಮೇವ ವಿಷ್ಣು ರೂಪ ಪೂಜಾತ್ಮಕ ಯಜ್ಞ ರೂಪ ನಾನು ಯಜ್ಞ ಮಾಡ್ತಾ ಇದ್ದೇನೆ ಈಗ. ಯಜ್ಞಾರಂಭಾತ್ ಪ್ರಾಕ್ ನಾರಾಯಣೋ ದೇವತಾ, ನಾರಾಯಣನೇ ಯಜ್ಞದ ಪ್ರತಿಪಾದ್ಯ ದೇವತೆ. ಪ್ರಸಿದ್ಧ ಯಜ್ಞೆ ಸವನತ್ರಯಮಸ್ತಿ, ಯಜ್ಞದಲ್ಲಿ ಸವನತ್ರಯ ಅಂತಿದೆ, ಇಲ್ಲೂ ಸವನತ್ರಯ ಇದೆ. ಅತ್ರಾಪಿ ತದಸ್ತಿ, ಯಾವುದು ಕಥಂ ಪುರುಷಸ್ಯ ಶತಮಾಯುಹು, ಮನುಷ್ಯನಿಗೆ ಎಷ್ಟು ವರ್ಷ ಆಯುಷ್ಯ ಇದೆ? 100 ವರ್ಷ ಇದೆ. ತಸ್ಯ ಕಿಂಚಿತ್ ಫಲ ಅಧಿಕ ವಿಂಶತಿ ಘಟಿಕಾಧಿಕ ದಶ ದಿನಾಧಿಕ ದಶ ಮಾಸಾತ್ಮಕ ವರ್ಷ ವಿವಕ್ಷಯ ಷೋಡಶ ಉತ್ತರ ಶತವರ್ಷಾಣಿ ಭವಂತಿ. ಆಯುಷ್ಯ ಎಷ್ಟಾಯಿತು ಅಂದರೆ, ಆ್ಯಕ್ಚುಲಿ 100 ಅಂತಿದ್ರು ಕೂಡ ಏನು ಮಾಡಬೇಕಂತೆ, ಸ್ವಲ್ಪ ಕೊಸರು ಸೇರಿಸ್ಬೇಕು. ಅದಕ್ಕೆ ಎಷ್ಟಾಗತ್ತೆ ಸೇರಿಸಿದರೆ? 116 ಆಗತ್ತೆ. 116 ವರ್ಷ ಪೂರ್ಣ ಆಯುಷ್ಯ. ತತ್ರ ಭಾಗತ್ರಯಂ, ಅದು 3 ಭಾಗ ಮಾಡಬೇಕು. 116 ವರ್ಷ ಏನು ಮಾಡಬೇಕು? 3 ಭಾಗ ಮಾಡಬೇಕು. 3 ಭಾಗ ಹೇಗೆ ಮಾಡಬೇಕು? ಈಕ್ವಲ್ ಪೋರ್ಷನ್ ಮಾಡಬಾರ್ದು, ಮತ್ತೆ ಈ ಕ್ರಮದಲ್ಲಿ ಮಾಡಬೇಕು. ಯಾವ ಕ್ರಮದಲ್ಲಿ? ಪೂರ್ವ ಚತುರ್ವಿಂಶತಿ ವರ್ಷಾತ್ಮಕ ಏಕ, ಹುಟ್ಟಿದಾಗ ಮೊದಲು 24 ವರ್ಷ ಒಂದು ಗುಂಪು, ಮೊದಲು ಪ್ರಾತಃಸವನ ಅಂತ ಹೇಳ್ತಾರೆ ಅದಕ್ಕೆ. ಮೊದಲು 24 ವರ್ಷ ಏನದು? ಪ್ರಾತಃಸವನ. ತದುತ್ತರ ಚತುರ್ವಚತ್ವರಿಂಶತ್ ವರ್ಷಾತ್ಮಕವು ಅಪರ, ಆಮೇಲೆ ಎಷ್ಟು? 44 ವರ್ಷ. ಆಮೇಲೆ ಫಸ್ಟು 24, ಮಧ್ಯದ್ದೆಷ್ಟದು? 44 ವರ್ಷ. ತದುತ್ತರು ಅಷ್ಟಚತ್ವರಿಂಶತ್ ವರ್ಷಾತ್ಮಕವು ಅಂತ್ಯ, ಅದೆಷ್ಟದು? 48 ವರ್ಷ. ಇದು ಮಾಧ್ಯಾಹ್ನ ಸವನ, ಸಾಯಂ ಸವನ, 3 ಆಯ್ತಲಿಗೆ. ಪ್ರಸಿದ್ಧ ಯಜ್ಞ ಪ್ರಾತಃಸವನಂ ಮಾಧ್ಯಾಹ್ನ ಸವನಂ ತೃತೀಯಂ ಸಾಯಂ ಸವನಮಿತಿ ಸವನತ್ರಯಾತ್ಮಕ, 3 ಸವನ ಆಯಿತು. ತತ್ರ ಪ್ರಾತಃಸವನಂ ಚತುರ್ವಿಂಶಕ್ಷರ ಆತ್ಮಕ ಗಾಯತ್ರಿ ಛಂದಾತ್ಮ ಛಂದಸ್ಕಂ ಮಂತ್ರೋಪೇತ. 24 ಅಕ್ಷರ ಗಾಯತ್ರಿಗೆ, ಆದ್ದರಿಂದನೇ ಮೊದಲೇ 24 ವರ್ಷ ಏನದು? ಗಾಯತ್ರಿ ಮಂತ್ರಕ್ಕೆ ಅಧಿದೇವತೆಯಾದಂತಹ ನಾರಾಯಣನಿಂದ ಅಧಿಷ್ಠಿತವಾದ ರೂಪ. ಅಯಮಪಿ ಚತುರ್ವಿಂಶತಿ ವರ್ಷಾತ್ಮಕ ಕಾಲೋಪೇತ ಪ್ರಾತಃಸವನಂ. 24 ಅಕ್ಷರ, 24 ಛಂದಸ್ಸು, 24 ವರ್ಷ ಸವನ, ಇದಿಷ್ಟು ಪ್ರಾತಃಸವನ ಅಂತ ಕರೀತಾರೆ. ಪ್ರಾತಃಸವನಸ್ಯ ವಾಸುದೇವೋ ದೇವತಾ, ವಾಸುದೇವರೂಪಿ ಪರಮಾತ್ಮನೇ ಅದಕ್ಕೆ ದೇವತೆ. ಪ್ರಸಿದ್ಧೇ ಪ್ರಾತಃಸವನೇ ವಾಸುದೇವೋ ದೇವತಾ ಮಧ್ಯಂದಿನೇ ರುದ್ರಾಹ, ಮಧ್ಯದಲ್ಲಿ ಯಾರು? ರುದ್ರರು. ವಸು, ರುದ್ರ, ಆದಿತ್ಯ, ಮೊದಲು ವಸುಗಳು, ರುದ್ರರು, ಆದಿತ್ಯರು ಬಂದೆ. ತೃತೀಯೇ ಆದಿತ್ಯಾಹ, ಮೂರನೇದರಲ್ಲಿ ಯಾರು ಅಂದರೆ ಆದಿತ್ಯ. ಅತ್ರ ತು ತತ್ವೇಷಾಯೇವ ಸುಖೇನ ಯೋಗ್ಯಂ ಪ್ರಾಣಿಜಾತಂ ವಾಸಯಂತಿ ಇತಿ ವಸುನಾಮಾನಃ ಪ್ರಾತಃಸವನಸ್ಯ ದೇವತಾಹ. ಪ್ರಾತಃಸವನಕ್ಕೆ ವಸುಗಳು ದೇವತೆಗಳು. ಯಾಕೆ? ಸುಖೇನ ಯೋಗ್ಯಂ ಪ್ರಾಣಿಜಾತಂ ವಾಸಯಂತಿ, ಅದು ಸುಖವಾಗಿರೋ ಕಾಲ. 24 ವರ್ಷ ಕಮಿಟ್ಮೆಂಟ್ ಭಾರಿ ಕಡಿಮೆ, ಆರಾಮ. ಯಾರು ಅಪ್ಪ ಅಮ್ಮ ಹೋಗ್ತಿರ್ತಾರೆ ಅಂತ, ಆಮೇಲೆ ತನಗವಳು ಶುರುವಾಗ್ತದೆ. ಅಲ್ಲಿವರೆಗೆ ಏನಿರ್ತದೆ? ಸುಖವಾಗಿರ್ತಾರೆ. ಸುನಾಮಾನ ಪ್ರಾತಃ ಸವನಸ್ಯ ದೇವತಾಹ. ಪ್ರಸಿದ್ಧಂ ಮಾಧ್ಯಂದಿನಂ ಚತುಚತ್ವರಿಂಶದ ಅಕ್ಷರಾತ್ಮಕಂ ತಿಷ್ಟುಪ್ ಛಂದಸ್ಕಂ ಛಂದಸ್ಕ ಮಂತ್ರೋಪೇತಂ. ಎರಡನೇದಿದೆಲ್ಲ 44 ಅಕ್ಷರ, ಅದಕ್ಕೆ ಯಾರು ಅಂದರೆ ತಿಷ್ಟುಪ್ ಛಂದಸ್ಸು, 44 ಅಕ್ಷರ ಅದಕ್ಕೆ. ಗಾಯತ್ರಿ 24 ಅಯಮಪಿ ಚತುಶ್ಚತ್ವರಿಂಶ ವರ್ಷತ್ವಾತ್ಮಕ ಕಾಲೋಪೇತೋ ಮಾಧ್ಯಂದಿನ ಸಮನಾತ್ಮಕ ಅಸ್ಯ ಸಂಕರ್ಷಣೋ ದೇವತಾ. ರುದ್ರ ವಸು, ರುದ್ರ, ರುದ್ರ ಸಂಕರ್ಷಣ, ವಸುವಿಗೆ ಆದಿತ್ಯ ವಾಸುದೇವ. ಅತ್ರ ತತ್ವೇಷಾಹ ಏವ ಅಯೋಗ್ಯ ಜನಂ ರೋದಯಂತೀತಿ ರುದ್ರ ನಾಮಾನೋ ದೇವತಾಹ. ಅಯೋಗ್ಯ ಜನಗಳಿಗೆ ಭಾರಿ ಕಷ್ಟಕರ ಸಂಸಾರ ಶುರುವಾಗಿರುತ್ತಾಗಲೇ ಸ್ವಲ್ಪ ಗೋಳಾಟ ಶುರು. ರುದ್ರ ರೋದರ ಮಾಡ್ತಕ್ಕಂಥ ಕಾಲ ಅದು. ಅಯಮಪಿ ಅಷ್ಟಚತ್ವರಿಂಶದ್ ವರ್ಷಾತ್ಮಕ ಕಾಲೋಪೇತ ಸ್ತೃತಿಯ ಸವನಮಿತ್ಯುಚ್ಯತೆ. ಕೊನೆಯದು ಅಲ್ಲಾರಿದ್ದಾರೀಗ, ಅದು ಜಗತಿ ಛಂದಸ್ಸು, 48 ಅಕ್ಷರ. ಅಸ್ಯ ಪ್ರದ್ಯುಮ್ನೋ ದೇವತಾ ತತ್ವೇಷಾಯೇವ ಆದಾನಾಧಿಕಾರಯಿತೃತ್ವಾತ್ ಆದಿತ್ಯನಾಮಾನೋ ದೇವತಾಃ. ಪ್ರಸಿದ್ಧ ಸಮನೇಷು ವಸ್ವಾದಯೋ ಯಜಮಾನ ಪ್ರಾರ್ಥಿತಾಃ ಸ್ವಾಧಿಷ್ಠಿತ ಕಾಲೇ ಪ್ರಾಪ್ತ ವಿಘ್ನಾನ್ ನಿವಾರಯಿತ್ವಾ ಯಜ್ಞಂ ಸಮಾಪಯಂತಿ. ಬಹಳ ಇಂಪಾರ್ಟೆಂಟ್ ಇದು. ಯಾರು ಅನುಸಂಧಾನ ಇಟ್ಕೊಂಡಿರ್ತಾರೋ, ಮೊದಲನೇ 24 ವರ್ಷಕ್ಕೆ ವಸು, ಆದಿತ್ಯ ಈ ರೀತಿ ಕ್ರಮವಾಗಿದೆಯಲ್ಲ ತಿಳ್ಕೊಂಡು ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ 24 ವರ್ಷದ ಸಾಧನೆ ವಿಘ್ನ ಬರದಂತೆ ನೋಡ್ಕೋತಾರೆ ದೇವತೆಗಳು. 24 ಹಾಫ್ ಸರಿಯಾಗಿ ಸರಿ ಹೋಗಿಬಿಡುತ್ತಾರೆ. ಎರಡನೇದನ್ನು ಯಾರು ಸರಿಯಾಗಿ ಮಾಡ್ತಾರೋ ಆ 44 ವರ್ಷ ಸುಖವಾಗಿರ್ತಾರೆ. ಆಚಾರ ಬರೀತಾರೆ ತದ್ಗ ಅಪಮೃತ್ಯುಂ ನುದೇ, ಅಪಮೃತ್ಯು ಬರದಂತೆ ಕಾಪಾಡ್ತಾರೆ, ಅಪಮೃತ್ಯು ಬರದಂತೆ ನೋಡ್ಕೋತಾರೆ. ನಿರ್ವಿಘ್ನವಾಗಿ ಆಗಬೇಕಾದರೆ ಮೊದಲು ದೇಹ ಇರಬೇಕಲ್ಲ, ದೇಹ ರಕ್ಷಣೆ ಮಾಡ್ತಾರೆ. ಆಮೇಲೆ ಹೊಸವು, ಮೊದಲು ಹೊಸಗಳು, ಆಮೇಲೆ ಆದಿತ್ಯರು. ಏನೇನು ಮಾಡ್ತಾರೆ? ಜ್ವರಾದ್ಯುಪದ್ರವೇಣ ಯಥಾ ಲೋಪೋ ಮಾಭೂ ತಥಾ ರಕ್ಷಂತಿ. ಜ್ವರಾದಿಗಳು ಬಂದಾಗ ಸಾಧನೆ ನಿಂತೋಗಿಬಿಡುತ್ತೆ, ಅದು ಬರದಂತೆ ನೋಡ್ಕೋತಾರೆ. ಮೊದಲು 24 ವರ್ಷ ವಸ್ವಂತರ್ಗತ ರೂಪ ಚಿಂತನೆ ಮಾಡಿದರೆ ಅವರಿಗೆ ಅಲ್ಲಿ ಆ ವಿಘ್ನ ಬರದಂತೆ ಆಯಿತು. ಭವತಾಮ್ ಆಧಿಪತ್ಯೇ ಏವಂ ರೋಚಿತಮಿತ್ತೇವಂ ಪ್ರಾರ್ಥಿತಾ ರಕ್ಷಂತಿ. ಏವಮೇವ ಉತ್ತರ ಸವನದ್ವಯಪಿ ದ್ರಷ್ಟವ್ಯ. ಅದೇ ರೀತಿಯೇ ಮುಂದೆ ರುದ್ರರು ಆಮೇಲೆ ಆದಿತ್ಯರು ಅವನನ್ನು ಕಾಪಾಡ್ತಾರೆ. ಹೌದು ಹೇಳ್ತಾರೆ, ಬಂದು ಹೇಳ್ತಾರೆ, ಕಾರಣ ಹೇಳ್ತಾರೆ. ಪ್ರಸಿದ್ಧೇ ದೀಕ್ಷೋಪಸರ ಸ್ತುತಶಾಸ್ತ್ರೇ ದಕ್ಷಿಣ ಶೋಷ್ಯಂತಿ. ಅದೇ ತಾನೆ ನೆಕ್ಸ್ಟ್ 80ನೇ ಶ್ಲೋಕ 79-80. ವ್ಯವಹಾರೋ ಅಸ್ಯ ಅಸೌ ಅಸೌಷ್ಟೀತಿ ವ್ಯವಹಾರೋ ಅವಭೃತ ಇತಿ ಸಪ್ತ ಸಂತಿ. ಪ್ರಸಿದ್ಧೇ ಯಜ್ಞದೊಳಗೆ ಏನಿದೆ, ದೀಕ್ಷಾ ಉಪಸದ ಸ್ತುತಶಾಸ್ತ್ರೇ ದಕ್ಷಿಣ ಶೋಷ್ಯಂತೀತಿ ಅಶೋಷ್ಯಂತೀತಿ ವ್ಯವಹಾರೋ ಅಸೌಷ್ಟೇತಿ ವ್ಯವಹಾರೋ ಅವಭೃತ ಇತಿ ಸಪ್ತ ಸಂತಿ. ಈ ಯಜ್ಞಕ್ಕೆ ಮತ್ತೆ ಏಳು ಭಾಗ ಇದೆ, ಅದು ಮೂರು ಭಾಗ ಆಯಿತು, ಏಳು ಭಾಗ ಇದೆ. ಈಗ ಆ ಏಳು ಭಾಗ ಯಾವ್ಯಾವುದು ಅಂದರೆ, ಮೊದಲನೇದು ದೀಕ್ಷೋಪಸದ ಸ್ತುತಶಸ್ತ್ರ ದಕ್ಷಿಣ ಶೋಷ್ಯಂತಿ ಆಮೇಲೆ ಉಚ್ಚೋಷ್ಯಂತಿ ವ್ಯವಹಾರ ಅಸೌಷ್ಯಂತಿ ಅಂತೆ ಅಷ್ಟಿವೆ. ಈಗ ಕೊನೆಯದು ಅವಭೃತ ಅಂತಿದೆ. ಇಷ್ಟು ಯಾವ್ಯಾವುದು ಇದರೊಳಗೆ, ಅತ್ರ ಯಜ್ಞೆ ಅಶನಾಯ ಪಿಪಾಸೆ ವ್ಯಾಧ್ಯಾದಿ ಸಕಲೋಪದ್ರವೈ ಪ್ರಾಪ್ತ ಕಷ್ಟಾವಸ್ಥಾ ಚ ದೀಕ್ಷಾ ಸ್ವಯಂಭುವ ಭಾರ್ಯ ಶತರೂಪ ತದಭಿಮಾನಿನಿ. ಯಜ್ಞದಲ್ಲಿ ಹಸಿವು ಬಾಯಾರಿಕೆ ಆಮೇಲೆ ವ್ಯಾಧ್ಯಾದಿ ಸಕಲ ಉಪದ್ರವೈ ಪ್ರಾಪ್ತ ಕಷ್ಟಾವಸ್ಥಾ ಚ ದೀಕ್ಷಾ ಸ್ವಯಂಭುವ. ಇದಕ್ಕೆಲ್ಲ ಅಭಿಮಾನಿ ದೇವತೆ ಯಾರು ಅಂದರೆ ಶತರೂಪಾದೇವಿ. ಸ್ವಯಂಭುವ ಮನೆ ಪತ್ನಿ ಶತರೂಪಾದೇವಿ ಇದ್ದಾಳೆ, ಅಭಿಮಾನಿ ದೇವತೆಯಾಗಿ. ಅಶನ ಪಾನ ಸುಖಾವಸ್ಥಾನಾನಿ ಸುಖಾವಸ್ಥಾನಿ ಯಜಮಾನ ವ್ಯಾಪಾರ ರೂಪ ಉಪಸದ ಸಂಜ್ಞಕಾನಿ. ಅಶನ ಪಾನ ಸುಖ ಅವಸ್ಥ ಇವಿಷ್ಟು ಕೂಡ ಯಜಮಾನನಿಗೆ ಯಜ್ಞ ಮಾಡಲಿಕ್ಕೆ ಶಕ್ತಿ ಕೊಡತಕ್ಕಂತಹ ಉಪಸದ ಸಂಜ್ಞಕಗಳು, ಉಪಸದಗಳು ಅಂತ ಹೆಸರು. ಬೇರೆ ಬಂತು ದೀಕ್ಷಾ ಉಪಸದ. ಮುಂದೆ ಹಾಸ ತಾಂಬೂಲ ತಾಂಬೂಲಾದಿ ಭಕ್ಷಣ ಮೈಥುನ ಶವಹೃತಿ ತದ್ದಾಹ ಪ್ರಭೃತೀನಿ ಸ್ತುತಶತ್ರ ಸಂಜ್ಞಕಾನಿ. ಸ್ತುತಶತ್ರ ಅದು ಮುಂದಿನ ಭಾಗ ಏನು ಅಂದರೆ, ಹಾಸ ಸಂತೋಷ, ತಾಂಬೂಲಾದಿ ಭಕ್ಷಣ, ಆಮೇಲೆ ಮೈಥುನ, ಶವಹೃತಿ ಶವವನ್ನು ಒಯ್ಯೋದು, ಆಮೇಲೆ ಅವು ಮತ್ತು ಮುಂದೆ ದಾಹ ದಹನ ಮಾಡೋದು, ಇವಿಷ್ಟು ಕೂಡ ಏನಿವು ಸ್ತುತಶಸ್ತ್ರ ಅಂತ ಕರೀತಾರೆ. ರುಷ್ಠೂನ್ ಸಾಮಗಾನಂ ಸ್ತೋತ್ರಂ, ಋಕ್ಕುಗಳಲ್ಲಿ ಸಾಮಗಾನ ಮಾಡೋದಕ್ಕೆ ಸ್ತೋತ್ರ ಅಂತ ಕರೀತಾರೆ. ಕೇವಲ ಮಂತ್ರಪಾಠಸ್ತು ಶಸ್ತ್ರಂ, ಕೇವಲ ಮಂತ್ರಪಾಠ ಹೇಳಿದರೆ ಶಸ್ತ್ರ. ಕಾಯಕ್ಲೇಶಾದಿ ರೂಪಂ ವೇದಾಭ್ಯಾಸ ರೂಪಂ ಚಿಂತನಾದಿ ರೂಪಂ ತಪಃ. ಕಾಯಕ್ಲೇಶಾದಿ ರೂಪ ಅವೆಲ್ಲ ದೇಹಕ್ಕೆ ಏನಾಗುತ್ತೆ, ಏನೋ ಕಷ್ಟ ಆಗುತ್ತೆ, ರೋಗ ಬರುತ್ತೆ, ರುಜಿನ ಬರುತ್ತೆ, ಅದೇನೇನು ತಿಳ್ಕೊಬೇಕಂತೆ, ತಪಸ್ಸು ಅಂತ ತಿಳ್ಕೊಬೇಕಂತೆ. ವೇದಾಭ್ಯಾಸ ಮಾಡ್ತಾನೆ, ತದ್ದಿ ತಪಃ ತದ್ದಿ ತಪಃ, ಅದೊಂದು ತಪಸ್ಸು. ದುಃಖ ತರ್ಕೊಳ್ಳೋದು ಒಂದು ತಪಸ್ಸು, ಅಧ್ಯಯನ ಮಾಡೋದೊಂದು ತಪಸ್ಸು. ವಿದ್ಯಾತುರಾಣ ಅಸುಖಂ ನ ನಿದ್ರ, ಆದ್ದರಿಂದ ಅದು ತಪಸ್ಸದು. ಎರಡನೇ ಚಿಂತನಾದಿ ರೂಪಂ ತಪ, ಚಿಂತನ ಅಂದರೆ ಅದು ಮನನ, ಮನನ ಮಾಡೋದೊಂದು ತಪಸ್ಸು. ವಿದ್ಯಾದಾನಂ ಅನ್ನಾದಿದಾನಂ ಚಾರ್ಜವಂ, ವಿದ್ಯಾದಾನ ಮಾಡೋದು ನಂಬರ್ ಒನ್. ಅನ್ನಾದಿದಾನ ಎಲ್ಲ ಸೇರಿ ಒಂದೇ, ವಿದ್ಯಾದಾನ ಒಂದೇ ಸ್ಪೆಷಲ್, ಉಳಿದೆಲ್ಲ ದಾನ ಒಂದು ಗುಪ್ಪಿ ಬಂದ್ಬಿಡುತ್ತೆ. ಅದೆಲ್ಲ ಕೂಡ ಏನದು ಆರ್ಜವ ಅಂತ ಕರೀತಾರೆ. ಅಹಿಂಸಾ ಸತ್ಯವಾಕ್ಯ ಏತ ದಕ್ಷಿಣ, ಆರ್ಜವ ಅಹಿಂಸಾ ಸತ್ಯವಚನ, ದೇವರು ಕೂಡ ದಕ್ಷಿಣೆ, ಯಾರಿಗೆ ಹಿಂಸೆ ಮಾಡಲಿಲ್ಲ ದಕ್ಷಿಣೆ. ಅದು ಸತ್ಯವಚನ ಇದೆ, ಅದು ಭಾರಿ ದೊಡ್ಡದು. ಮಾತನ್ನು ಆಡೋದು ನಡೆಸೋದು, ಎರಡು ಸತ್ಯವಾಕ್ಯಕ್ಕೆ ಎರಡು ಭಾಗ, ಋತಂ ಯಥಾರ್ಥ ಜ್ಞಾನಂ ಆಮೇಲೆ ಸತ್ಯಂ ತತ್ಪೂರ್ವಿಕಾ ಕೃತಿ ಅಂತ ಆಚಾರ ಹೇಳಿದ್ದಾರೆ. ಸರಿಯಾಗಿ ಹೇಳೋದು, ನಡೆಸೋದು ಅದನ್ನು. ನಡೆಸ್ದವ್ರು ಏನಾಗುತ್ತೆ ಅಲ್ಲಿಗೆ, ಅದು ದಕ್ಷಿಣೆ ಅಲ್ಲ, ಅದು ದಕ್ಷಿಣ ಇಲ್ಲದ ಯಜ್ಞ ಯಜ್ಞ ಅಲ್ಲ, ವೇಸ್ಟ್ ಆಗಿಬಿಡುತ್ತೆ ಅಂತ ಅರ್ಥ. ಸತ್ಯವಚರ ಸತ್ಯಂವದ ಧರ್ಮಂಚರ ಇದೆಯಲ್ಲ, ಮಹತ್ವ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಮರಣಂ ಸ್ವಯಂಭುವೋ ಮನು ತದಭಿಮಾನಿ. ದಕ್ಷಿಣಕ್ಕೆ ಯಾರು ಅಭಿಮಾನಿ ಅಂದರೆ ಸ್ವಯಂಭುವ ಮನು. ಪಿತುಸ್ಸಕಾಶಾತ್ ಮಾತುರುದರೆ ಪ್ರವೇಶೆ ಜನಿಷ್ಯತೀತಿಯೋ ವ್ಯವಹಾರ ಸೈವ ಶೋಷ್ಯತೀತಿ ವ್ಯವಹಾರ. ತಂದೆಯಿಂದ ತಾಯಿ ಗರ್ಭವನ್ನು ಸೇರ್ತಾನೆ, ಅದು ಆ ವ್ಯವಹಾರಕ್ಕೆ ಏನಂತ ಕರೀತಾರೆ, ಶೋಷ್ಯತಿ ಅಂತ ಹೆಸರು ಅದಕ್ಕೆ. ಸಯೇವ ಅಸೋಷ್ಟೇತಿ ವ್ಯವಹಾರ ಮಾತು ಸಕಾಶಾದ ಉತ್ಪತ್ತೌ ಯೋ ಜನಿತಃ ಇತಿ ವ್ಯವಹಾರ ಸಯೇವ ಅಕರೋದಿತಿ ಸ್ವ್ಯವಹಾರ. ಯಾವಾಗ ಹುಟ್ಟುತ್ತಾನಲ್ಲ ಅದಕ್ಕೆ ಅಕರೋತ್ತಂತ ವ್ಯವಹಾರ ಬಂತವರಿಗೆ. ಮರಣವೇ ಅವಭೃತ ಸ್ನಾನಂ, ಜೀವನ ಯಜ್ಞ ಆದರೆ ಅವಭೃತ ಸ್ನಾನ ಆಗಬೇಕಲ್ಲ. ಯಾವುದು ಅಂದರೆ ಮರಣವೇ ಅವಭೃತ ಸ್ನಾನ. ಅವಭೃತ ಸ್ನಾನ ಕಾಲಕ್ಕೆ ಏನು ಮಾಡಬೇಕು, ಕೃಷ್ಣಾರ್ಪಣೆ ಹೇಳಬೇಕು. ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತಃ, ಅಂತ್ಯಕಾಲಕ್ಕೆ ಯಾಕೆ ಸ್ಮರಣೆ ಮಾಡಬೇಕು ಅಂದರೆ ಯಜ್ಞ ಮುಗಿತಾ ಇದೆ. ಯಜ್ಞ ಮುಗಿಬೇಕಾದ್ರೆ ಏನು ಮಾಡಬೇಕು, ದೇವರ ಸ್ಮರಣೆ ಮಾಡಿ ಯಜ್ಞ ಮುಗಿಸ್ಬಿಡ್ಬೇಕು. ಜೀವನ ಯಜ್ಞ ಕೊನೆಗೆ ನಾರಾಯಣ ಸ್ಮರಣೆ ಯಾತಕ್ಕೆ ಮಾಡಬೇಕು ಅಂದರೆ ಇವಾಗ ಅಧಿದೇವತೆ ನಾರಾಯಣನೇ ಹಾಗೆ ಪೂರ್ತಿ ಜೀವನ ಸಾರ್ಥಕವಾದಾಗ ಲೆಕ್ಕ. ಅನ್ಯಸ್ಮರಣೆ ಮಾಡಿದರೆ ವೇಷ್ಟು. ತತ್ರ ಮಂತ್ರತ್ರಯಂ, ಏನು ಮೂರು ಮಂತ್ರ ಹೇಳಬೇಕಲ್ಲಿ, ಅಚ್ಯುತ ಅನಂತ ಗೋವಿಂದ ಅಂತ ಹೇಳಬೇಕು. ಅಕ್ಷತಂ ಅಶ್ವಿ ಅಚ್ಯುತಮಸಿ ಪ್ರಾಣ ಸಂಸಿತಮಸಿ ಇತಿ. ಅಕ್ಷತಮಸಿ ಅಚ್ಯುತಮಸಿ ಪ್ರಾಣ ಸಂಸಿತಮಸಿ, ನಾಶ ಆಗಲಿಲ್ಲ, ಚ್ಯುತಿ ಆಗಲಿಲ್ಲ, ಪ್ರಾಣ ಉಳಿದುಕೊಂಡಿದೆ ಅಂತ ಮೂರು ಭಾಗ ಹೇಳಬೇಕು. ಹೇ ಭಗವನ್, ತ್ವಂ ಸ್ವರೂಪೇಣ ಅಕ್ಷಯೋಸಿ, ದೇವರ ಸ್ತೋತ್ರ, ನೀನು ಅಕ್ಷಯನಾಗಿದ್ದಿ. ಗುಣೈಹಿ ಅಚ್ಯುತೋಸಿ, ಗುಣಗಳಿಂದ ಎಂದು ಚ್ಯುತನಾಗದಿರುವವನಾಗಿದ್ದಿ. ಮುಖ್ಯ ಪ್ರಾಣಾದಪಿ ಅಧಿಕ ಸುಖೋಸಿ, ಮುಖ್ಯಪ್ರಾಣ ದೇವರು ಮೊದಲಾದವರಿಗಿಂತ ಅತ್ಯಂತ ಸುಖಪೂರ್ಣನಾಗಿದ್ದೆ ಅಂತ ದೇವರನ್ನು ಚಿಂತಿಸಬೇಕು. ಅದೇ ಮಂತ್ರದ ಅರ್ಥ. ಯಜ್ಞಾಂತೆ ಅನಿರುದ್ಧೋ ದೇವತಾ, ಯಜ್ಞ ಮುಗಿತು, ಯಾರ ದೇವತೆ ಅದಕ್ಕೆ? ಅನಿರುದ್ಧರೂಪಿ ಪರಮಾತ್ಮನೇ ದೇವತೆ. ಏತಸ್ಯ ಉಪಾಸನಸ್ಯ ಉಕ್ತಮೇವ ಮುಖ್ಯಂ ಫಲಂ. ಉಪಾಸನೆಗೇನು ಫಲ ಅಂದರೆ, ಮುಖ್ಯ ಫಲ ಅಪರೋಕ್ಷ ಜ್ಞಾನನೇ ಫಲ. ಈ ರೀತಿ ಉಪಾಸನೆ ಮಾಡ್ತಿದ್ರೆ ಏನಾಗುತ್ತೆ? ಅಪರೋಕ್ಷ ಜ್ಞಾನನೇ ಫಲ ಸಿಗುತ್ತೆ. ರೋಗಾದಿ ವಿಘ್ನ ಪರಿಹಾರ ಆಯುರಭಿವೃದ್ಧಿಶ್ಚೇತಿ ದ್ವಯಂ ಅವಾಂತರಂ ಫಲಮಿತಿ. ಅಪರೋಕ್ಷ ಜ್ಞಾನ ಮುಖ್ಯ ಫಲ. ಅಮುಖ್ಯ ಫಲ ಯಾವುದು? ರೋಗಾದಿ ವಿಘ್ನ ಪರಿಹಾರ. ಯಾರೋ ದೊಡ್ಡ ಒಂದು ಕಾಣಿಕೆ ಕೊಟ್ಬಿಟ್ರು, ಸ್ಯಾಲ್ ಹೊಚ್ಚಿಬಿಟ್ರು. ಸ್ಯಾ ಏನಪ್ಪ ಸ್ಯಾಲ್ ಹೊಚ್ಚಿದ ಫಲ ಅಂತ ಏನು ಮಾಡ್ಬೇಕು? ಇದಕ್ಕೆ ಸ್ಯಾಲ್ ತಾನೇ ತೊಗೋಬೇಕು. 100 ಸ್ಯಾಲ್ ಬರ್ತಿದ್ವು, ಅದ್ರಲ್ಲಿ 100 ಸ್ಯಾಲ್ ಬರ್ತಿದ್ವು. ಸ್ಯಾಲ್ ಏನದು? ಸುಮ್ಮನೆ ಗೌರವ ಅಷ್ಟೇ. ನಿಜವಾದ ಫಲ ಯಾವುದು? ಮಾಡಿದ ಕಾರ್ಯಕ್ಕೆ ಸಿಗ, ಅದು ಫಲ. ಅದು ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬಂತು, ಪ್ರೈಜ್ ಕೊಟ್ಬಿಟ್ರು, ಮನೆ ಕೂತ್ಕೋಬಿಟ್ಟ, ಪ್ರೈಜ್ ಬಂತು ಅಂತೇಳಿ, ಅದು ಫಲನಾ? ಯಾವುದು ಫಲ? ಮುಂದೆ ಕೆಲಸಕ್ಕೆ ಸೇರಿ ಅದು ಫಲ. ಅದು ಇದೇನಿದು? ಅವಾಂತರ ಫಲ ಅಷ್ಟೇ. ಬಹುಮಾನ ಹೇಗೂ ಬಂತು ಅಂತೇಳಿ ಮುಂದೆ ಎಲ್ಲ ಬಿಟ್ಟು ಕೂತ್ಕೊಂಡ್ರೆ ತಪ್ಪಾಗುತ್ತೆ. ಅದಕ್ಕೆ ಇದು ಆಯುರಭಿವೃದ್ಧಿ ಮೊದಲಾದವುಗಳೆಲ್ಲ ಅವಾಂತರ ಅಂದ್ರೇನು? ಸೆಕೆಂಡರಿ, ಪ್ರೈಮರಿ ಅಲ್ಲ, ಪ್ರೈಮರಿ ಫ್ರೂಟ್ ಅದೇನೆ. ಹೇ ಭಗವಂತ್ವಂ ಸ್ವರೂಪೇಣ ಅಕ್ಷಯೋಸಿ ಗುಣೈರಚ್ಚುತೋಸಿ ಆಯಿತು. ಆಯುರಭಿವೃದ್ಧಿಶ್ಚೇತಿ ದ್ವಯಮೇವ ಅವಾಂತರಂ ಫಲವೈತಿ. ನ್ಯಾಚುರಲಿ ಯಾರು ಕೆಲಸ ಸರಿಯಾಗಿ ಮಾಡ್ತಾರೋ ಅವ್ರ ಸರ್ವಿಸ್ ಎಕ್ಸ್ಟೆಂಡ್ ಮಾಡ್ತಾರೆ, ಗೊತ್ತಾಯ್ತಾ? ಆಯುಷ್ ಅಭಿವೃದ್ಧಿ ಆಗುತ್ತೆ. ಶಾಸ್ತ್ರೋಕ್ತ ಕ್ರಮದಲ್ಲಿ ಯಾರು ಬದುಕ್ತಾರಲ್ಲ ಅವರ ಆಯುಷ್ಯ ಬೆಳೀತಾ ಹೋಗುತ್ತಾಗಿದೆ. ಯಸ್ಮಿನ್ ಜನ್ಮನಿ ಏವ ಅನುಸಂಧಾನ ಸಾಮರ್ಥ್ಯಂ ಈಶ್ವರೋ ದದಾತಿ ತತ್ರೈವ ಅತೀತ ಅಶೇಷ ದೇಹಾನಾಮಪಿ ಏತಾಮಪಿ ಸರ್ವೇಷಾಮೇವ ಇತಿ ಅನುಸಂಧೇ ಸರ್ವೇಷಾಂ ಏಮೇತ್ ಅನುಸಂಧೇಯಂ ತೇನ ಭಗವದ್ಭಕ್ತಾನಾಂ ಸರ್ವಾಣ್ಯಪಿ ಜನ್ಮಾನಿ ಭಗವತ್ಪೂಜಾತ್ಮಕಾನಿ ಭವಂತೀತಿ. ಈ ಜ್ಞಾನ ಯಾವ ಜನ್ಮ ಪರಮಾತ್ಮ ಕೊಡ್ತಾನಲ್ಲ, ದೊಡ್ಡ ಯೋಗ ಅದು. ಆಮೇಲೆ ಏನು ಮಾಡ್ಬೇಕು ನಾವಾಗ? ಹಿಂದಿನ ಜನ್ಮಗಳು ಭಗವತ್ ಪೂಜೆ, ಮುಂದಿನ ಜನ್ಮಗಳು ಭಗವತ್ ಪೂಜೆ, ಈ ಜನ್ಮನೂ ಭಗವತ್ ಪೂಜೆ ಚಿಂತನೆ ಮಾಡಬೇಕು. ಅದೇ ಸಮರ್ಪ್ಯ ಕೃತ್ಯಾನಿ ಕೃತಿ ಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ. ನಮ್ಗೆ ಇವತ್ತು ಜ್ಞಾನ ಬಂತು, ದೇವರಿದ್ದಾನೆ ಕೃಷ್ಣಾರ್ಪಣ ಅಂತೇಳಿ. ಎಷ್ಟೋ ಜನ್ಮ ಆಗಿದ್ದು ಜ್ಞಾನ ಇರಲೇ ಇಲ್ಲ, ಏನು ಮಾಡ್ಬೇಕು ನಾವೀಗ? ಅದೆಲ್ಲ ಈಗ ಸೇರಿಸ್ಬೇಕು. ಅವತ್ತಿನ ಯಾರಿಗೆ ಬರುತ್ತೆ? ಯಾರಿಗೆ ವಿಸ್ಮರಣೆ ಬರುತ್ತೆ? ಎರಡು ಭಾಳ ಜನಕ್ಕೆ ಒಂದು ಪ್ರಶ್ನೆ, ಅಂತ್ಯಕಾಲ ದೇವಸ್ಮರಣೆ ಮಾಡಬೇಕು ಅಂತ ಹೇಳಿದ್ದೀರಿ, ಎಚ್ಚರ ಏನು ದೇವಸ್ಮರಣೆ ಮಾಡ್ತಾನೆ ಅಂತ ಕೇಳಿದರೆ ಭಾಳ ಜನ ಗೊತ್ತಿಲ್ಲ ಉತ್ತರ. ಆಚಾರ ಹೇಳ್ತಾರೆ, ಅಂತ್ಯಕಾಲಕ್ಕೆ ಪ್ರತಿಯೊಬ್ಬರಿಗೂ ಸ್ಮರಣೆ ಇರುತ್ತೆ ಅಂತ ಹೇಳ್ತಾರೆ. ದೇಹ ಬಿಟ್ಟು ಹೋಗ್ಬೇಕಾದ್ರೆ ಏನಾಗುತ್ತೆ? ಸ್ಮರಣೆ ಇರುತ್ತೆ. ಹೋಗಿ ಬಿಟ್ಟು ಹೋಗಕ್ಕೆ ನಾನು ಸ್ಮರಣೆ ಇರುತ್ತಾದ್ರಿಂದ ಅಂತ್ಯಕಾಲಕ್ಕೆ ಸ್ಮರಣೆ ಮಾಡೋದು ವಿಹಿತ ಅಂತ ಹೇಳ್ಬಿಟ್ಟು. ನಮಗೆ ಗೊತ್ತಾಗಲ್ಲ ಅದು, ಅರ್ಥ ಆಯ್ತಾ? ನಮಗೆ ಯಾರಿಗೆ ಗೊತ್ತಾಗುತ್ತೆ? ಅವ್ರಿಗೆ ಗೊತ್ತಾಗುತ್ತೆ, ಅರ್ಥ ಆಯ್ತಾ? ಅದರಿಂದ ಅಂತ್ಯಕಾಲಕ್ಕೆ ವಿಸ್ಮರಣೆ ಎಂಬ ಪದ ಸರಿಯಲ್ಲ. ಅಂತ್ಯಕಾಲ ಸ್ಮರಣೆ ಇದ್ದೇ ಇರುತ್ತೆ ಅಂತ ಆಚಾರ ಹೇಳ್ತಾರೆ. ಸ್ಮರಣೆ ಇಲ್ಲದೆ ಯಾರು ಸಾಯೋದಿಲ್ಲ, ಏನೋ ಸ್ಮರಣೆ ಮಾಡಿ ಸಾಯ್ತಾರೆ ಹೊರತು ದೇವರ ಸ್ಮರಣೆ ಮಾಡಿ ಮಾತ್ರ ಸತ್ತರೆ ಉದ್ಧಾರ ಆಗೇ ಆಗ್ತಾರೆ. ಆಮೇಲೆ ಏನಾಯ್ತು? ಈಗ ಮುಂದೆ ನಮಗೆ ಜ್ಞಾನ ಇರುತ್ತೋ ಗೊತ್ತಿಲ್ಲ, ಅವಾಗ ಏನು ಮಾಡಬೇಕು? ಇವತ್ತೇ ಅದೆಷ್ಟು ಕೃಷ್ಣಾರ್ಪಣ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾರೆ, ಪ್ರೀಮಿಯಂ ಮದ್ದ ಕೊಟ್ಬಿಟ್ರೆ ಆಗೋ ಹಾಗೆ. ಅದು ಹಿಂದಿನ ಕೊಟ್ಟರು ಮದ್ದಿನ ಕೊಟ್ಟರು, ಈಗಿಂದಂತೂ ಜ್ಞಾನ ಇದೆ ಕೃಷ್ಣಾರ್ಪಣ. ಸಮರ್ಪ್ಯ ಕೃತ್ಯಾನಿ ಕೃತಿ ಕೃತಾನಿ, ಕೃತಾನಿ ಮಾಡಿದ್ದು. ಆಮೇಲೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ, ಮುಂದೆ ಮಾಡೋದು, ಆಗ ಮಾಡೋದು ಅಂತ ಕೃಷ್ಣಾರ್ಪಣ. ಮೂರು ಮಾಡಿಬಿಟ್ರೆ ಏನಾಯ್ತು ಅಲ್ಲಿಗೆ? ಪೂರ್ಣ ಫಲ. ಯಾವಾಗಲೂ ಅನುಸಂಧಾನ ಇರಬೇಕು, ಯಾವಾಗಲೂ ಸರಿ ಬುದ್ಧಿ ಸರಿ ಇರುತ್ತೆ ಅಂತಾಗಲಿ. ಪಶು ಜನ್ಮ ಬರ್ಬೋದು, ಯಾರಿಗೆ ಗೊತ್ತಾಯ್ತು? ನಿಮಗೆ ಏನು ಜ್ಞಾನ ಇರುತ್ತೆ? ಈಗಲೇ ಅರ್ಪಣೆ ಮಾಡಿಬಿಟ್ಟಿದ್ರೆ ಯೋಚನೆ ಇದೆ. ಆ ಪ್ರತಿ ಕ್ಷಣನೂ ಏನು ಮಾಡಬೇಕಂತೆ? ಪ್ರತಿ ಕ್ಷಣ ಮಾಡೋದಕ್ಕೆಲ್ಲ ಖಂಡ ಯಜ್ಞ ಅಂತ ಕರೀತಾರೆ. ಒಟ್ಟಿಗೆ ಮಾಡಿ ಏನಂತಾರೆ ಅದನ್ನು? ಅಖಂಡ ಯಜ್ಞ ಅಂತ ಕರಿ. ಇಡೀ ದಿವಸ ಮಲಗ ಕೃಷ್ಣಾರ್ಪಣ ಅಂದ್ಬಿಟ್ಟ, ಅಖಂಡ ಅದು. ಪ್ರತಿ ಸಂಧ್ಯಾ ನೋಡಿ, ನಮ್ಮಲ್ಲಿ ಏನಿದೆ ಈಗ? ಅರ್ಘ್ಯ ಕೊಡ್ತಾರೆ ಕೃಷ್ಣಾರ್ಪಣ ಅಂತಾರೆ, ಅವ್ರು ಜಪ ಮಾಡ್ತಾರೆ ಸಂಧ್ಯಾ ಕೃಷ್ಣಾರ್ಪಣ, ಜಪ ಮತ್ತೆ ಕೃಷ್ಣಾರ್ಪಣ ಅಂತಾರೆ. ಅದಕ್ಕೆ ಖಂಡ ಯಜ್ಞ ಅದು, ಎಲ್ಲ ಒಟ್ಟಿಗೆ ಸೇರಿ ಎಷ್ಟು ಸ್ಮೃತಿ ಆಚೆ ಮತ್ತೆ ಹೇಳ್ಬಿಡ್ತಾರೆ. ಇದು ಅಖಂಡ ಯಜ್ಞ ಅದು. ಪಾರ್ಟ್ ಬೈ ಪಾರ್ಟ್ ಮಾಡೋದು, ಟೋಟಲಿ ಮಾಡೋದು. ಪರೀಕ್ಷೆ ಒಂದೊಂದು ಕ್ವಶನ್ ಸಬ್ಮಿಟ್ ಮಾಡೋದಲ್ಲ ಏನು ಮಾಡ್ತಾನೆ? ಎಲ್ಲ ಮಾಡಿ ಕೊಡ್ತಾನೆ. ಅರೆ ಒಂದೊಂದು ಪೇಪರ್ ಸಪ್ರೇಟ್ ಮಾಡ್ತಾರೆ, ಅಲ್ಲ 6 ಸಬ್ಜೆಕ್ಟ್ ಸೇರ್ಕೊಡೋದಿಲ್ಲ. ಇದು ಖಂಡ ಅದು ಅಖಂಡ. ಅದು ಯಾವಾಗಲೂ ಯಾವುದು ಮಾಡ್ತಿರ್ಬೇಕು ನಾವೀಗ? ಟು ಬಿ ಅಂದರೆ ಸೇಫ್ ಅದು ಖಂಡಯಜ್ಞನೂ ಮಾಡಿಬಿಡ್ಬೇಕು. ಮುಂದೆ ಮಾಡೋವರಿಗೆ ಇರ್ತವಲ್ಲಿ ಗೊತ್ತಿಲ್ಲ, ಖಂಡಯಜ್ಞ ಮಾಡಿಬಿಡು. ಚಾತುರ್ಮಾಸ್ಯ ಮಾಡೋ ದಿವಸನೇ ಕೃಷ್ಣಾರ್ಪಣ ಹೇಳ್ಬಿಡೋದು, ಬಿಡೋದಕ್ಕಲ್ಲ, ಕೃಷ್ಣಾರ್ಪಣ ಪೂರ್ತಿ ಅಷ್ಟೇ. 2ನೇ ದಿವಸ ಮತ್ತೆ 3ನೇ ದಿವಸ ಮನೆ ಒಟ್ಟಿಗೆ ಹೇಳ್ಬಿಡೋದು. ಯಾಕೆ ಯಾವಾಗ ಯಾರಿಗೂ ಏನು ಬೇಕಾದ್ರೂ ಆಗ್ಬೋದು, ಒಂದು ಎಲ್ಲ ಜಾತ್ರೆ ಏನೋ ಒಂದು ಕಾಲ ಹಾಗೆ ಇದ್ದಿರುತ್ತೆ. ಆದ್ದರಿಂದ ಮುಂದಿಂದೆಲ್ಲ ಬಿಡ್ತು ಅಂತ ಆಗಬಾರದು. ಇದು ಉಪಾಸನೆ. ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂತೆ, ಬೇಗ ಅಪರೋಕ್ಷ ಜ್ಞಾನ ಆಗುತ್ತೆ, ಭಾಳ ಇಂಪಾರ್ಟೆಂಟ್. ಅವಾಂತರ ಫಲ ಏನಿದೆ, ಆಯುರ್ವೃದ್ಧಿ ಆಗುತ್ತೆ, ವಿಘ್ನಗಳು ಬರೋದಿಲ್ಲ, ಅವಾಂತರ ಫಲ ಇದೆ. ಅಷ್ಟಾಯ್ತು. ಮುಂದೆ ವೇದಾಧ್ಯಯನ ಪ್ರಕರಣ, ಅದು ನಾಡಿದ್ದು. ನಾಡಿದ್ದು ಬೆಳಗ್ಗೆ ಸಾಯಂಕಾಲ ಎರಡು ಹೇಳಿ ಮುಗಿಸ್ತು. ನಾಳೆ ಪಾಠ ಇರೋದಿಲ್ಲ ದ್ವಾದಶಿ, ನಾಡಿದ್ದು ಬೆಳಗ್ಗೆ ಪಾಠ. ಏನು ಹಾಂ, ಅದು ಸಾಯಂಕಾಲ ಪ್ರವಚನ ಇದೆ. ಬೆಳಗ್ಗೆ ಇದು ಇರುತ್ತೆ, ಸಾಯಂಕಾಲನೂ ಇರುತ್ತೆ, ಎರಡೊತ್ತು ಹೇಳಿ ಮುಗಿಸ. ಎಲ್ಲಿ ಮುಗಿಯೋದಿಲ್ಲ ಏನು ಹೇಳಿ ಹೇಳಿ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇಹಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಇದರಲ್ಲೇ ಹೇಳ್ತಾರೆ.